ಭಗವಂತ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಮೊನ್ನೆ ಬಂತು 4ನೇ ಅಧ್ಯಾಯದಲ್ಲಿ, ಏ ಯಥಾ ಮಾಂ ಪ್ರಪದ್ಯಂತೆ ತಾಮು ತಥೈವ ಭಜಾಮ್ಯಹಂ, ನನ್ನನ್ನು ಜನ ಹೇಗೆ ಹೇಗೆ ಆರಾಧನೆ ಮಾಡ್ತಾರೋ ಹಾಗೆ ಹಾಗೆ ಫಲ ಕೊಡ್ತೇನೆ, ಆರಾಧನೆಯ ತಕ್ಕಂತೆ ಫಲ ಕೊಡ್ತೇನೆ. ಎಷ್ಟು ಸುಲಭ ಅದು. ಅಬ್ಬ ಕರೆಂಟ್ ಏನೋ ಬೇಕಾದಷ್ಟಿದೆ, ಹಾಕಿರೋ ಜಿರ ಕ್ಯಾಂಡ್ಲ್ ಬಲ್ಪು ಎಷ್ಟು ಬರತ್ ಬೆಳಕವನಿಗೆ? ಕರೆಂಟ್ ತಪ್ಪಿಲ್ಲ, ಆ ಬಲ್ಪ ಕಡಿಮೆ ಹಾಕಿದ್ದ. ಜಿರ ಕ್ಯಾಂಡ್ ಬಲ್ಪ್ ಹಾಕಿ ನಮಗೆ ಮನೆ ತುಂಬ ಬೆಳಕು ಬರಬೇಕು ಅಂದ್ರೆ ಆಗೋದೇ ಇಲ್ಲ. ಅದರಲ್ಲಿ ಓದಬೇಕು ಅಂದ್ರೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಕರೆಂಟ್ ತಪ್ಪಲ್ಲ, ಇವನು ಬಲ್ಪ್ ಹಾಕಿರೋದೆ ಅಂತ ಹಾಕಿದ್ದ. ದೇವರು ಎಲ್ಲ ಕಡೆ ಇದ್ದಾನೆ, ಯುಟಿಲೈಸ್ ಮಾಡಿಕೊಳ್ಳೋ ಕೆಪಾಸಿಟಿ ಬೇಕಲ್ಲ, ಅದು ಭಾರಿ ಕಷ್ಟ. ಅದೆಲ್ಲ ಚಿಂತನೆ ಮಾಡಲಿಕ್ಕೆ ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತತ್ವ ಕರೋತಿಯ, ದೇವರನ್ನು ಒಪ್ಪಿಸಿ ಆದಮೇಲೆ ಕಾಂಟ್ಯಾಕ್ಟ್ ಇರಬಾರ್ದು. ಮತ್ತೆ ಮತ್ತೆ ದೇವ್ರು ಏನ್ ಮಾಡ್ತಾನೆ, ದೇವ್ರು ವಾಚ್ ಮಾಡ್ತಾ ಕೊಡೋ ಕೆಲಸ ಮಾಡಬಾರ್ದು. ಬ್ಯಾಂಕ್ಲ ದುಡ್ಡು ಇರ್ತೇವೆ ಬಂದ್ಬಿಡ್ತೇವೆ, ನಮ್ಮ ದುಡ್ಡು ಎಲ್ಲ ಹೋಗುತ್ತೆ ಅಂತ ಕ್ರಿಕೆಟ್ ಬಂದ್ ಮಾಡ್ತಾ ಕೊಡ್ತೇವೆನ್, ಇಲ್ಗೋಯ್ತಾನೋ ಏನೋ, ಪಾಪ ಸರಿಯಲ್ಲಿ ಹಾಕ್ ಮಾಡ್ತಾನೋ ಇಲ್ವೋ, ಗೊತ್ತಿಸ್ತಾನೋ ಇಲ್ವೋ, ಮತ್ತೆ ಯಾರಿಗೆ ಕೊಡ್ತಾನೋ ಏನೋ, ತಡೆ ಕೇಳಿಸ್ಕೊಡೋದೇ ಇಲ್ಲ ಅವನು. ಇನ್ನೊಬ್ರಿಗೆ ಯಾರೋ ಕೊಟ್ಟು ದುಡ್ಡು ಅಲ್ಲೇ ಕೊಟ್ಬಿಡ್ತಾರೆ ಇನ್ನೊಬ್ಬರಿಗೆ, ಏನ್ರಿ ಕೊಟ್ಟು ಜಗಳ ಮಾಡಿದ ಯಾರು ಇದ್ದಾರ? ಏನ್ ಸರ್ ನನ್ನ ಎದುರಿಗೆ ಕೊಡ್ತೀರೋ, ನಾವು ಹೋದ್ಮೇಲೆ ಇನ್ನೇನ್ ಮಾಡ್ತೀರೋ ಇದೀಗ? ನನ್ನ ಎದುರಿಗೆ ದುಡ್ಡು ಕೊಟ್ಬಿಟ್ರಲ್ಲ, ಎಷ್ಟು ಕಷ್ಟಪಟ್ಟು ಒಳ್ಳೆ ಹೊಸ ರೋಟ್ ಆರಿಸ್ಕೊ ಬಂದಿದ್ದೆ, ನನ್ನ ಎದುರಿಗೆ ಇನ್ನೊಬ್ರು ಕೊಟ್ಬಿಟ್ರಲ್ಲ ಅಂತ ಕೇಳಿದ್ರೆ ಯಾರ ಕೇಳ್ತಾನ? ಕೇಳ ದಡ್ಡ ಕೇಳ್ತಾನಷ್ಟೇ. ಗುರುವೇನು ಗೊತ್ತಾನೆ, ಒಪ್ಪಿಸಿದನೆ ಕೆಲಸ ಮುಗಿದೋಯ್ತು. ಸಂಗಮ್ ತೆತ್ತಾ ಕರೋತಿಯ, ದೇವರಿಗೆ ಒಪ್ಪಿಸಿದ ಮೇಲೆ ತಡೆ ಕೆಡಿಸಿಕೊಳ್ಳೋ ಕೆಲಸ ಇಲ್ಲ. ಎಷ್ಟು ಮಾರ್ಮಿಕವಾದದ್ದು. ಅಲ್ಲೂ ನಾವು ಏನೋ ಮಾಡ್ತಾರೆ ಜವಾಬ್ದಾರಿ ಹೊತ್ತರೆ ದೇವ್ರಿಗೆ ಒಪ್ಪಿಸಿಲ್ಲ ಅಂತ ಅರ್ಥ. ದೇವ್ರಿಗೆ ಒಪ್ಪಿಸಿಲ್ಲ, ಸೈಕಲ್ ಸ್ಕೂಟರ್ ಕಾರ್ ನಿಲ್ಲಿಸ್ತಾರೆ, ಅವನೇನ್ ಕೊಡ್ತಾನೆ, ಟೋಕನ್ ಕೊಡ್ತಾನೆ, ತಗೊಂಡು ಹೋಗ್ಬಿಡ್ತಾನೆ. ಇಷ್ಟೇ ಇಷ್ಟು, ನೀವು 2 ರೂಪಾಯಿ ಆಗೋದಿಲ್ಲ ಅದೇ ಬೆಲೆ, 1 ರೂಪಾಯಿ ಆಗೋದಿಲ್ಲ, 1 ಲಕ್ಷ ರೂಪಾಯಿ ಕಾರ್ ನಿಲ್ಲಿಸಿರ್ತಾನೆ. ಟೋಕನ್ ಮೇಲೆ ಭರವಸೆ, ಅವನಿಗೆ ಟೋಕನ್ ತೋರಿಸಿದ್ರೆ ಕೊಡ್ತಾನೆ. ಎಷ್ಟು ಇಷ್ಟು ಇವ್ಮೇಲೆ ಎಷ್ಟು ಭರವಸೆ ಇದೆಯಲ್ಲ, ಅಡ್ರೆಸ್ಸೇ ಗೊತ್ತಿಲ್ಲ ಅವನು, ಏನೇನು ಗೊತ್ತಿಲ್ಲ, ಹೊಡೆದು ಹೋದ್ರೂ ಗೊತ್ತಿಲ್ಲ. ಇವನ್ನಿಷ್ಟು ನಂಬ್ತಿರಲ್ಲ, ದೇವ್ರನ್ನ ಏನೇನು ನಂಬೋದಿಲ್ಲ ಅಂದ್ರೆ ಎಷ್ಟು ಅನ್ಯಾಯ ಇದು. ಒಂದು ದೇವ್ರನ್ನ ಎಷ್ಟು ನಂಬಬೇಕು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ದೇವ್ರಿಗೆ ಒಪ್ಪಿಸಿ ಆದ ಮೇಲೆ 100ಕ್ಕೆ 100 ಇಷ್ಟೋ ಎಷ್ಟೋ ಕಂಪ್ನಿ ಮುಚ್ಚೋಗ್ಬಿಡುತ್ತೆ, ಎಷ್ಟೋ ಕಂಪ್ನಿ ಪಾಪರ್ ಆಗಿಬಿಡ್ತಾರೆ. ಆಮೇಲೆ ಆಗ್ತಾರಲ್ಲ, ಬಂದು ಆಗಲೇ ತಯಾರು ಮಾಡಿಕೊಂಡೇ ಮೋಸ ಮಾಡಿರ್ತಾರೆ. ಮೊದಲೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳಬೇಕಾದ್ರೆ ಎಲ್ಲ ತಯಾರು ಮುಗಿದಿರುತ್ತೆ, ಆಗಲೇ ಅವರು ಇಟ್ಕೊಂಡು ಓಡೋಗ್ಬಿಡ್ತಾರೆ ಅಷ್ಟೇ. ಕೆಲವರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಸೋತು ಹೋಗ್ಬಿಡ್ತಾರೆ. ಅದು ಇಲ್ಲಿ ಮೋಸ ಮಾಡೋರು ನಂಬ್ತೇವೆ ನಾವು. ದೇವರೆಂದಾರ ಮೋಸ ಮಾಡಿದ್ದೀರಿಯಾ? ಜಗತ್ತಿನ ಇತಿಹಾಸದಲ್ಲೇ ಒಬ್ಬ ದೇವರ ಭಕ್ತ ಕೆಟ್ಟವನಿದ್ದಾನ? ಇಲ್ಲೇ ಇಲ್ಲ. ದೇವ್ರ ಭಕ್ತರು ಎಂದೂ ಕೆಟ್ಟಿಲ್ಲ ಅಂತ ಹೇಳೋದಕ್ಕೆ ಪುರಂದರದಾಸರಂಥವರು ನಂಬಿ ಕೆಟ್ಟವರಿಲ್ಲವೋ. ಎಷ್ಟು ಜನ ಕೆಟ್ಟಿದ್ದಾರಲ್ಲ ನನಗೆ ಅನ್ಸುತ್ತೆ, ದೇವ್ರ ಭಕ್ತರು ಭಾರಿ ಹೀನಾಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲವೋ. ನಂಬಿಸಾಗಿ ಮಾಡಿ ಕೆಟ್ಟವರಿದ್ದಾರೆ, ನಂಬಿ ಕೆಟ್ಟವರಿಲ್ಲ. ನಂಬಿಸಾಗಿ ಮಾಡೋದು ಬೇರೆ, ನಂಬೋದು ಬೇರೆ. ತುಂಬಾ ಜನ ನಂಬಿಸಾಗಿ ಮಾಡ್ತಾರೆ, ಮೋಸ ಹೋಗ್ಬಿಡ್ತೇವೆ ಅಷ್ಟೇ, ನಂಬಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಈ ನಂಬೋದು ಅನ್ನೋ ಪದನೇ ಭಾರಿ ದೊಡ್ಡದು. ನಂಬಿಕೆ ಅನ್ನೋದು ನಮ್ಮ ಜನ ಇವತ್ತು ಮೂಢನಂಬಿಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಚ್ಚು ಕಡೆ ನಂಬಿಕೆ ಅಂದ್ರೆ ಆ ನಂಬಿಕೆಯಲ್ಲ. ನಾವೇನ್ ಮಾಡ್ತೇವೆ ಈಗ? ಸ್ವಿಚ್ ಹಾಕ್ತಾರೆ, ಕರೆಂಟ್ ಬಂದೇ ಬರುತ್ತೆ, ಲೈಟ್ ಬಂದೇ ಬರುತ್ತೆ. ಎಷ್ಟು ವ್ಯತ್ಯಾಸ ಇದೆ ಇವರಿಗೆ? ಆ ನಂಬಿಕೆ ಬೇಕು. ಇವತ್ತು ಸರಿಯಾಗಿ ನಾವು ಕಾರಣ ಇಟ್ಕೊಂಡ್ರೆ ಕಾರ್ಯ ಆಗಬೇಕು. ಈ ತರ ನಂಬಿಕೆ ಇರಬೇಕೆ ಹೊರತು ಮೂಢನಂಬಿಕೆನೂ ನಂಬಿಕೆಯಲ್ಲ. ಏನು ನಂಬೋದಿಲ್ಲ ಅಂದ್ರೆ ನಂಬಿಕೆಯಲ್ಲ. ನಮಗೆ 2 ಎಕ್ಸ್ಟ್ರೀಮಿಟಿಗಳು, ಏನನ್ನೂ ನಂಬೋದಿಲ್ಲ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಹುಚ್ಚಾಬಟ್ಟೆ ನಂಬ್ತಾನ. ಆ ಒಳಗೆ ಯಾವ ದೇವರದ ನೋಡೋದಿಲ್ಲ, ಕೈ ಮುಚ್ಚಿ ಕಿತ್ಕೊಂಡ್ಬಿಡ್ತಾರೆ, ಕೈ ಮುಕ್ಕೊಂಡ್ಬಿಟ್ಟು. ಒಳಗೆ ಇದ್ದಾನೋ ಇಲ್ವೋ ಏನೂ ಗೊತ್ತಿಲ್ಲ ಅವನು. ಇಂಥ ಯಾಂತ್ರಿಕ ವ್ಯಕ್ತಿಗಳು ಕೆಲವರು, ಮುಂದೆ ಕೆಲವರು ದುರ್ಯೋಧನ ದೇವರು ಬಂದು ನಿಂತು ಕೂಡ ತಲೆ ಬರಲಿಲ್ಲ ಅವನು. ಏನೋ ಮ್ಯಾಜಿಕ್ ಆಗ್ತಾ ಇದೆ ಕೃಷ್ಣಂದು ಅಂತ ತಿಳ್ಕೊಂಡೆ ಹೊರತು ದೇವ್ರು ಸಾಕ್ಷಾತ್ ಕಂಡ್ರೆ ನಮಸ್ಕಾರ ಮಾಡ್ತಾ ಇದ್ದವನು ಅವನು. ದೇವ್ರ ವಿಗ್ರಹ ಕಂಡ್ರೆ ಸಾಕು, ಪ್ರತಿಷ್ಠಾಪನೆ ಕೂಡ ಆಗಿರೋದಿಲ್ಲ, ಸಾಕ್ಷಾಂಗ ಹಾಕೋದು ಇನ್ನೂ ಕೆಲವರು. ಅದು ದೇವನು ದೇವನು ಏನು ಯೋಚನೆ ಮಾಡಿರೋದಿಲ್ಲ ಮನುಷ್ಯರು. ಅಷ್ಟು ಜನ ಸಿಗ್ತಾರೆ, ಎಷ್ಟು ಎಸ್ಟಿಮೇಟ್ ಇವೆಲ್ಲ ಸರಿಯಲ್ಲ. ಮೂಢನಂಬಿಕೆ ಇರಲೇಬಾರದು, ಆದರೆ ಶಾಸ್ತ್ರೀಯ ನಂಬಿಕೆ ಇರಲೇಬೇಕು. ಎರಡರ ಮುಖ. ಇವತ್ತು ಎಲ್ಲ ನಂಬಿಕೆ ಕಳ್ಕೊಂಡ್ರೂ ಹುಚ್ಚ ಅವನು. ಎಲ್ಲದನ್ನು ನಂಬಿದ್ರೂ ಹುಚ್ಚ, ಏನನ್ನು ನಂಬದೇ ಹೋದ್ರೂ ಹುಚ್ಚ. ಇವತ್ತು ಇಂಥ ಗೊಂದಲದಲ್ಲೇ ಜನ ಬದುಕೋದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನೀವು ಆಧಾರವಿಲ್ಲದನ್ನು ನಂಬಬೇಡಿ, ಆಧಾರ ಕೊಟ್ಟಾದ್ರೆ ನಂಬದೇ ಇರಬೇಡಿ ಅಂತ ಹೇಳುತ್ತೆ. ಅದಕ್ಕೆ ಶ್ರದ್ಧೆ ಅಂತ ಕರೆದೆ. ಶ್ರದ್ಧೆ ಅಂದ್ರೆ ಶಾಸ್ತ್ರೀಯ ನಂಬಿಕೆಯನ್ನ ಶ್ರದ್ಧೆ ಅಂತಾರೆ. ಶಾಸ್ತ್ರೀಯವಲ ನಂಬಿಕೆ ಅಂಧಶ್ರದ್ಧೆ ಅಂತ ಕರೀತಾರೆ. ಅಂಧಶ್ರದ್ಧೆ ಬೇರೆ, ಶಾಸ್ತ್ರೀಯ ಶ್ರದ್ಧೆ ಬೇರೆ. ಅದೇ ರೀತಿನೇ ಶ್ರದ್ಧೆ ಅಂದ್ರೆ ಶಾಸ್ತ್ರೀಯ ಶ್ರದ್ಧೆನೆ ಅಂತ ಅರ್ಥ. ಅಂಧಶ್ರದ್ಧೆ ಶ್ರದ್ಧೆ ಇದೆಲ್ಲ ಕೆಲವು ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಂಬಿಕೆ ಮೂಢನಂಬಿಕೆ. ಅದಕ್ಕೆ ದಾಸರಾಯರು ನಂಬಿಕೆಟ್ಟವರಿಲ್ಲವೋ. ಶಾಸ್ತ್ರವನ್ನು ಸರಿಯಾಗಿ ಓದಿ ಆದ ಮೇಲೆ ನಂಬಿಕೆಟ್ಟಕ್ಕೆ ಸಾಧ್ಯವೇ ಇಲ್ಲ. ಅಡಿಗೆಗೆ ಇಡ್ತಾರೆ, ಮೀಟರ್ ಸ್ವಿಚ್ ಹಾಕಿ ಬಂದ್ಬಿಡ್ತಾರೆ, ಹಟ್ಟಿ ಹೊಡೆದ ಕೂತ್ಬಿಡ್ತಾರೆ. ಎಷ್ಟು ನಂಬಿಕೆ ಇದೆ ಸ್ವಲ್ಪತ್ತಿಗೆ ಆಗಿರುತ್ತೆ, ಎಷ್ಟು ನಂಬಿಕೆ ಇದೆ ನೋಡಿ, ಎಷ್ಟು ಸ್ವಲ್ಪತ್ತಿಗೆ ಆಗಿರುತ್ತೆ. ಯಾಕೆ ಇಷ್ಟು ಸರಿಯಾಗಿ ಇದು ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ಟಿದ್ದೀನಿ. ಈ ತರ ಇದು ಮಧ್ಯೆ ಮಧ್ಯೆ ತೆಗೆದು ನೋಡಕ್ ಹೋಗೋದಿಲ್ಲ. ಪ್ರೆಷರ್ ಕುಕ್ಕರ್ಗಳು ಮಧ್ಯೆ ತೆಗೆಯೋದು, 1 ನಿಮಿಷ ಕೂಡ ಮಧ್ಯೆ ತೆಗೆಯೋದು, ಇದ್ಬಾರ ಅಡಿಗೆ ಆಗೋದೇ ಇಲ್ಲ ಅವರು. ಆ ಸ್ಟೇಜ್ ಅವ್ರಿಗೆ ಕಾಯ್ಬೇಕಾದ ನಂಬಿಕೆ ಇದೆಯಲ್ಲ. ಬಸ್ಸಲ್ಲಿ ಕೊಡೋದು ಡ್ರೈವರ್ನ, ಏನಯ್ಯ ಸರಿ ಹೋಗ್ತಿದ್ಯಾ, ಎಲ್ಲ ಸರಿಗಿದೆಯಾ, ಟ್ರೈವಿಂಗ್ ಬರುತ್ತಾ ನಿನಗೆ, ತಡೀನ್ ಮತ್ತೆ ಹುಷಾರಪ್ಪ ಅವ್ರು ಹೇಳ್ತಾ ಕೂತ್ಕೊಳ್ಬಿಡ್ತಾನೆ ಮತ್ತೆ ಪ್ಯಾಸೆಂಜರ್ ಹೊರಗೆ ಹಾಕ್ರಿ ಅಂತ ಹೇಳ್ತಾನೆ. ಅದೆಲ್ಲ ಮಾತಾಡಕ್ ಬರೋದಿಲ್ಲ. ಒಂದ್ ಗಂಟೆ ಕುತ್ಕೊಂಡು ಹಾಕ್ರಿ, ಗಮನಿಸ್ತಾ ಇರೋದು ತಪ್ಪಲ್ಲ, ಮಾತಿ ಮಾತಿಗೆ ಅಡ್ಡ ಹಾಕೋದು ತಪ್ಪು. ದೇವ್ರು ಎಷ್ಟು ವಾರ್ನ ಮಾಡ್ತೀವೋ ಲೆಕ್ಕ ಇಲ್ಲೋಣ. ದೇವರೇ ಹುಷಾರು, ಪುತ್ರ ಪೌತ್ರ ಆಯುರ ಆರೋಗ್ಯ ವಿಷಯ ಪ್ರತಿ ಮಾತಿಗೂ ಸೇರಿಸ್ತೇವೆ. ಜಸ್ಮಾ ದೇವ್ರು ಮರ್ತು ಬಿಟ್ರೆ, ದೇವ್ರು ಭಾರಿ ಪೂರ್ ಮೆಮೊರಿ ಅಂತ ದೇವ್ರ ಬಗ್ಗೆ ನಮ್ಮ ಕಲ್ಪನೆ, ದೇವ್ರ ತಿಳುವಳಿಕೆ ಎಲ್ಲ ನೆನಪು ಮಾಡಬೇಕು. ನೆನಪಿನ ಶಕ್ತಿ ಇಲ್ಲ, ಮತ್ತೆ ಮತ್ತೆ ಹೇಳಬೇಕು. ಈ ಬತ್ತೆ ಹಾಕೊಂಡಿದ್ದಕ್ಕೆ ಹಾಳಾಗೋದು. ಅದನ್ನು ಸರಿಯಾಗಿ ಶಾಸ್ತ್ರ ಹೇಳ್ತಾ, ನಂಬಿ ಅನ್ನೋ ಪದನೇ ಬ್ರಹ್ಮಣಿ ಆದಾಯ ಕರ್ಮಾಣಿ. ಪ್ರಹ್ಲಾದ ನಂಬಿಕೆ ನೋಡಿದ್ರೆ ನಮಗೆ ಆಶ್ಚರ್ಯವಾಗಿ ಬಿಡುತ್ತೆ. ಕೊಲ್ಲೋ ವ್ಯಕ್ತಿ ಎದುರು ನಿಂತಿದ್ದಾನೆ, ಸ್ವತಃ ತಂದೆ ಮೃತ್ಯುವಿನ ರೂಪದಲ್ಲಿ ನಿಂತಿದ್ದಾನೆ, ಖಡ್ಗ ಎತ್ತಿದ್ದಾನೆ, ಇಷ್ಟಾದರೂ ಕಂಬದಲ್ಲಿ ಇದ್ದೇ ಇದ್ದಾನೆ, ಬಂದೇ ಬರ್ತಾನೆ. ಎಂಥ ನಂಬಿಕೆ! ಫಲಿತಾಂಶ ಕಂಡೇ ಬಿಟ್ಟಾಗಲೇ. ಅತ ಯಾವನು ದೇವರನ್ನ ವಿರೋಧಿಸಿದ ಅವನನ್ನು ದೇವರೇ ಬಂದು ಕೊಂದು ಹಾಕ್ತಾನೆ. ಪ್ರಹ್ಲಾದ ಕೊಲ್ಲೋದಲ್ಲ, ನಂಬಿದ ದೇವರು ಬಂದು ಕೊಲ್ತಾನೆ. ಇದು ನಿಜವಾದ ನಂಬಿಕೆ ಅಂತ ಹಾಕಿ. ಇಲ್ಲಿ ಆನೆ ಕಾಲಿನ ತುಳಿಸ್ತಾರೆ, ವಿಷ ಕೊಡ್ತಾರೆ, ಹಾವುಗಳ ಕೈಯಲ್ಲಿ ಕಚ್ಚಿಸ್ತಾರೆ, ಎರೆಮನೆಯಲ್ಲಿ ಹಾಕ್ತಾರೆ, ಕೈಕಾಲು ಕಟ್ಟಿ ಸಮತಲು ಬಿಸಾಕ್ತಾರೆ. ಏನು ಮಾಡಿದರೂ ಕೂಡ ಬ್ರಹ್ಮಣಿ ಆದಾಯ ಕರ್ಮಾಣಿ. ತಂಗಂ ತತ್ವ ಕರೋತಿಯ ನಿಪ್ಯತೆ ನಸ ಪಾಪೇನ ಪದ್ಮಪತ್ರ ವಿವಾಂಭಸ. ಅವನಿಗೆ ಪಾಪದ ಭಯ ಇಲ್ಲ. ಇಷ್ಟೆಲ್ಲ ಪ್ರಯೋಜನ ಏನು ಅಂದ್ರೆ ಅವನಿಗೆ ಪಾಪದ ಭಯ ಇಲ್ಲ. ಸರಿಯಾಗಿ ನಾವು ಕರೆಕ್ಷನ್ ಇತ್ತು ಅಂದ್ರೆ ಶಾಕ್ ಹೊಡಿಸಿಕೊಳ್ಳೋ ಭಯ ಇಲ್ಲ. ಇಲ್ಲಿ ಶಾಕ್ ಹೊಡಿಸಿಕೊಳ್ಳೋ ಭಯ ಇಲ್ಲ. ಇವತ್ತು ಕರ್ಮ ಶಾಕ್ ಹೊಡಿತಾ ಇರುತ್ತಂತೆ. ಯಾವಾಗಲೂ ಕರ್ಮ ಅಂದ್ರೆ ಬಂಧಕ ಅಂದ್ರೆ ಅದೇ ಆಲ್ವೇಜ್ ಅದರ ಸ್ಥಿತಿ ಶಾಕ್ ಹೊಡಿಯೋದೇ. ಅದನ್ನು ಶಾಕ್ ಕೊಡ್ತಾನೆ ಇರುತ್ತಂತೆ. ಅದನ್ನು ಓವರ್ಕಮ್ ಮಾಡಬೇಕಾದ್ರೆ ಆ ಸ್ಥಿತಿ ಬೇಕು. ನಿನ್ನ ರಾಘವೇಂದ್ರ ಆರಾಧನೆ ಮಾಡಿದಲ್ಲ, ಆ ಅಕ್ರಮ ತಗೊಂಡ್ರಲ್ಲ, ಮೊದಲ ಶಾಕು ಅವರ ಹೆಂಡತಿ ಹಾರಿ ಬಿಟ್ಟು ಬಾವಿಯೊಳಗೆ ಇಮ್ಮಿಡಿಯೇಟ್ ಆಗಿ ಸನ್ಯಾಸ ಈ ಕಡೆಗೆ ಆ ಕಡೆ ಸಂಸಾರ ಬಿಟ್ಟರು ಅಲ್ಲ, ಹೆಂಡತಿ ಹಾರೇ ಬಿಟ್ಟರು ಬಾವಿಯೊಳಗೆ. ನೋಡಿದರೆ ಸುದ್ದಿ ಬಂದೋಯ್ತು, ಆ ಹೆಂಡತಿ ಪ್ರೇತ ರೂಪದಲ್ಲಿ ಬೇರೆ ಕೂತೇ ಬಿಟ್ರು ಬಂದ್ಬಿಟ್ಟು. ಈ ಗುರುದವರಾಗಿ ಎಷ್ಟು ನೋಲ್ತಾ ಇದ್ರು, ಏನ್ ಮಾಡ್ತಿದ್ರು? ನಾನು ಸನ್ಯಾಸ ತಗೊಂಡಾದ ಮೇಲೆ ಈ ಯೋಚನೆ ತಲೆ ಹಾಕೊಳ್ಳೋದು ಇಲ್ಲವೇ ಇಲ್ಲ. ಅದಕ್ಕೆ ಸಂಗಂ ತೆಕ್ತ ಕರೋತಿಯ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತೆಕ್ತ ಕರೋತಿಯ ನಿತ್ಯತೇನ ಸ ಪಾಪೇನ. ಗೋಳಾಟ ಚೀರಾಟ ಏನೂ ಇಲ್ಲ. ಉಪಾಯ ಗೊತ್ತು ಅವರಿಗೆ. ನೀರು ಹಾಕೊಂಡಿದ್ದು ಮಂತ್ರಿಸಿದ್ದು ಪ್ರೋಕ್ಷಣೆ ಮಾಡಿದ್ದೆ. ಪ್ರೇತತ್ವ ಕಡಿದಿ ಮಹಿಷಿಯ ರಾಯಭಾರೋ ರಾಘವೇಂದ್ರ. ಮೊದಲ ಪವಾಡ ಅದೇನೆ, ತಮ್ಮ ಹೆಂಡತಿಗೆ ಬಂದಿದ್ದ ಪ್ರೇತತ್ವವನ್ನು ಕಳೆದಿದ್ದೇ ಮೊದಲ ಪವಾಡ ರಾಘವೇಂದ್ರ ಸ್ವಾಮಿಗಳು. ಯಾತಕ್ಕೆ ಈ ಮಟ್ಟ ಮುಟ್ಟಿದ್ದೆ ಅವರ ದ್ಯೋತಕ. ಸಂಗಂ ತತ್ವ ಕರೋತಿಯ ಲಿಪ್ಯತೇನ ಸ ಪಾಪೇನ. ಅವನಿಗೆ ಪಾಪದ ಭಯ ಇಲ್ಲ. ಅದಕ್ಕೆ ಭೀಮಸೇನ ಮಾಡಿದ್ದೇನು, ಕೃಷ್ಣನ ಮೇಲೆ ಭಾರ ಹಾಕಿದ, ಪಾಪದ ಬರಲೇ ಇಲ್ಲ. ಬರುವಾಗ ಸಂತ ಬುದ್ಧಿ ಉಪಯೋಗಿಸಕ್ಕೆ ಹೋದ, ನರಕ ರಸ್ತೆ ಮಾಡ್ಕೋಬೇಕಾಗಿ. ನಮ್ಮಲ್ಲಿ ಅನುಭವ ಎಷ್ಟು ಸತ್ತು ನೋಡುತ್ತೇವೆ. ಸರ್ಕಾರ ಹೇಳುತ್ತೆ, ಯೂನಿವರ್ಸಿಟಿ ಹೇಳುತ್ತೆ, ಇವನಿಗೆ ಸೀಟ್ ಕೊಡ, 25 ಒಳಗಿದ್ರೆ ಸೀಟ್ ಕೊಡಬಾರದು ಅಂತ ಒಂದು ನಿಯಮ ಇದೆ. 25 ಸೀಟ್ ಕೊಡಬಾರದು. ನೋಡಿದ ಸೀಟ್ ಕೊಡೋಕೆ ಬರಕಳಿಸಿಬಿಟ್ಟು, ಯೂನಿವರ್ಸಿಟಿ ಒಂದು ಲೋಡ್ ಬರಕಳಿಸಿ, ಪ್ಲೀಸ್ ಅಡ್ಮಿಟ್ ಹಿಮ್. ನಮ್ದೇ ಸರಿ ಆಯ್ತು, ಇಲ್ಲೇ ಇಲ್ಲ, ಮುದ್ರನ ಕರ್ಕೊಂಡು ಅಡ್ಮಿಟ್ ಮಾಡ್ತೇವೆ, 9 ಆಯ್ತು. ಈಗ ಯಾರು ಅವ್ರು ಕೊಡ್ತೇವೆ, ಎಷ್ಟಾದ್ರೂ ಕೊಡ್ತೇವೆ ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿ ವಾಕ್ಯಾರ್ಥ ಮಾಡ್ತಾ ಕೂತ್ರೆ ಏನ್ ಸರ್ ಪರ್ಮಿಷನ್ ಕೊಟ್ಬಿಟ್ರೆ ಅಂತ ನಮಗೇನು ಗ್ರಾಚಾರ, ನಮ್ಮ ಪ್ರಸಕ್ತಿ ಅಲ್ಲ ಅದು. ಇವನಿಗೆ ಕೊಡಿ ಅಂತ ಅವ್ರು ಹೇಳಿದ ಮೇಲೆ ನಾವು ಕ್ವಶನ್ ಮಾಡೋ ವ್ಯವಸ್ಥೆ, ನಮ್ಮ ಹೈಯರ್ ಆಫೀಸರ್ ಮಾತನ್ನೇ ಕ್ವಶನ್ ಮಾಡಾಗಿಲ್ಲ. ಪರಮಾತ್ಮ ಹೈಯರ್ ಆಫೀಸರ್ ಅಲ್ಲ, ಹೈಯೆಸ್ಟ್ ಆಫೀಸರ್, ಸುಪ್ರೀಮ್ ಮೋಸ್ಟ್ ವ್ಯಕ್ತಿ ಅಂದ್ರೆ ಭಗವಂತ ಅಂತ ಕೃಷ್ಣ ಹೇಳ್ತಾನೆ. ಹೇಳಯ್ಯ ಅಂತ ಕೇಳಿದ್ರೆ ಏನೋ ಹೇಳೋದಿಲ್ಲ, ಭಾರಿ ಜೋರಾಗುತ್ತೆ ಅಂತ ಕೇಳಿದರೆ, ಪುಣ್ಯ ಪಾಪಗಳ ಫಲ ಕೊಡೋದು ಯಾರು? ಭಗವಂತ ಫಲ ಕೊಡ ಭಗವಂತನೇ ಹೇಳಿ ಆದ ಮೇಲೆ ನಮ್ದೇನದ್ರೊಳಗೆ ಇಲ್ಲಿ ಮನುಷ್ಯ ಸೋಲ್ತಾನೆ. ಅದೇ ರೀತಿ ಭೀಮಸೇನ ಮದುವೆ ಆಗೋ ಪ್ರಸಂಗ ಬಂತು. ಹಿಡಿಂಬೆಯನ್ನ ಮದುವೆ ಆಗಬೇಕು. ಹಿಡಿಂಬೆ ಕೇಳ್ತಾಳೆ, ಭೀಮಸೇನ ನಾನು ಮದುವೆ ಆಗು ನೀನೀಗ. ತಕ್ಷಣ ಭೀಮಸೇನ, ನಿನ್ನ ಮದುವೆ ನಾನು ಆಗೋದಿಲ್ಲ ಅಂತ ಹೇಳಿ, ನಿನ್ನ ಮದುವೆ ನಾನು ಆಗೋದಿಲ್ಲ. ಯಾತಕ್ಕೆ? ನೀನು ರಾಕ್ಷಸಿ ಅಂತ ಯಾವ ಕಾರಣ ಭೀಮಸೇನ ಕೊಡೋದಿಲ್ಲ? ಒಂದೇ ಕಾರಣ, ಉಳಿದ ವಿಷಯ ಭೀಮಸೇನೆ ಗೊತ್ತು. ನೀವು ಒಂದೇ ಕಾರಣ, ಅಣ್ಣನಿಗೆ ಮದುವೆ ಆಗಿಲ್ಲ, ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ಅದಕ್ಕೆ ನಾನು ಆಗೋದಿಲ್ಲ. ಮುಗಿದು ಆಗ ಇಲ್ಲ, ಆಗಲೇಬೇಕು, ಸಾಧ್ಯ ಇಲ್ಲ, ಅಷ್ಟೇ ಭೀಮಸೇನೆ ಉತ್ತರ. ಆಮೇಲೆ ಕುಂತಿಗೆ ಶರಣ ಹೋಗ್ತು. ಅಮ್ಮ ನೀನು ಹೇಳು. ಕುಂತಿ ಹೇಳ್ತಾಳು, ಭೀಮಸೇನ ಮದುವೆ ಆಗಿಬಿಡು, ತುಂಬಾ ಕೇಳ್ತಾಳು ಅವಳು, ಅಮ್ಮ ಸಾಧ್ಯ ಇಲ್ಲ, ಶಾಸ್ತ್ರಕ್ಕೆ ವಿರುದ್ಧ ಇದು. ಆಮೇಲೆ ಧರ್ಮರಾಜನ ಹೇಳ್ತಾಳೆ, ಧರ್ಮರಾಜ ನಾನು ಅಣ್ಣಪ್ಪ, ನಾನೇ ಮದುವೆ ಆಗಿಲ್ಲ, ನಾನು ಹೇಳ್ತೇನೆ ಮದುವೆ ಆಗಿಬಿಡು. ಕೇಳೋದಿಲ್ಲ ಭೀಮಸೇನ, ನಿನ್ನ ಮಾತು ಕೇಳೋದಿಲ್ಲ, ಕುಂತಿ ಮಾತು ಕೇಳೋದಿಲ್ಲ, ಮದುವೆ ಆಗೋದೇ ಇಲ್ಲ. ಅಷ್ಟೊತ್ತಿ ವೇದವ್ಯಾಸರು ಬರ್ತಾರೆ, ಕಷ್ಟ ಕೇಳ್ತಾಳೆ, ವೇದವ್ಯಾಸನ ಕೇಳ್ತಾಳೆ, ಸ್ವಾಮಿ ಸ್ವಲ್ಪ ಭೀಮಸೇನ ಹೇಳಿ ಮದುವೆ ಮಾಡಿಸ್ಬೇಕು. ವೇದವ್ಯಾಸ ಹೇಳ್ತಾರೆ, ಭೀಮಸೇನ ಇವಳನ್ನು ಮದುವೆ ಆಗು. ಭೀಮಸೇನ ಆಯ್ತು, ಓಂ ಆಗ್ಲಿ, ವೇದವ್ಯಾಸರು ಮಾಡ್ತೇನೆ. ಯಾಕೆ? ಅವರೇ ಹೈಯೆಸ್ಟ್ ಅಥಾರಿಟಿ, ಇವ್ರು ಹೈಯೆಸ್ಟ್ ಅಲ್ಲ, ಆದ್ರಿಂದ ಅವರು ಕಾಂಪಿಟೆಂಟ್ ಅಲ್ಲ. ಮತ್ತೆ ಇವ್ರ ಮಗು ಹೇಳ್ತು, ಡಾಕ್ಟರ್ ಹೇಳಿದಾರೆ ಕುಡಿಯೋದಿಲ್ಲ, ತಾಯಿ ಹೇಳಿದ್ರು ಕುಡಲಿಲ್ಲ, ತಂದೆ ಹೇಳಿದ್ರು ಡಾಕ್ಟರ್ ಹೇಳಿದ ತಕ್ಷಣ ಕುಡಿದು ಬಿಡ್ತಾರೆ. ಅವನ ಅಥಾರಿಟಿ ಅದು. ಇವತ್ತು ಯಾರು ಹೇಳಬೇಕು ಅದನ್ನು ಹೇಳಿದ್ರು ಕೇಳದೆ ಹೋದ್ರೆ ಅದನ್ನ ಅದು ತೀರಾ ಆ ಹಠವಾದಾದವು ಅದನ್ನೇನು ಪ್ರಯೋಜನ ಇಲ್ಲ. ಅದಕ್ಕೆ ಭೀಮಸೇನ ಮಾಡಿದ್ದೇನು? ಬ್ರಹ್ಮಣಿ ಆದಾಯ ಕರ್ಮಾಣಿ, ವೇದವ್ಯಾಸರ ಮೇಲೆ ಭಾರ ಹಾಕಿದ್ದು ಮದುವೆ ಆಗಿದ್ದೇ ಕೆಲಸ. ಘಟೋತ್ಕಚರಂತ ಮಗ ಹುಟ್ಟುತ್ತಾನೆ, ಮುಂದೆ ಯುದ್ಧದಲ್ಲಿ ಎಂಥ ಪಾಲ್ಗೊಳ್ಳುತ್ತಾನೆ ಅವನು. ವೇದವ್ಯಾಸರು ಏನು ಹೇಳ್ತಾರೋ ಅದು ತಿಳಿದು ಹೇಳಿದ ಮಾತದು. ಯಾರು ತಿಳಿದು ಹೇಳುತ್ತಾರೆ, ಯಾರು ನಡೆಸಲು ಸಾಮರ್ಥ್ಯ ಇದ್ದು ಹೇಳ್ತಾರೆ, ಅವ್ರ ಮಾತನ್ನು ನಂಬಬೇಕಾದ ನಮ್ಮ ದೊಡ್ಡ ಕರ್ತವ್ಯ. ಇಲ್ಲಿ ನಾವು ತಪ್ಪಿದ ಹೋಯ್ತು. ಸಂಗಮ ತತ್ವ ಕರೋತಿ ಯಹ ನಿತ್ಯತೆ ನಸ ಪಾಪೇನ ಪದ್ಮ ಪತ್ರ ಮೀಮಾಂಸಸ. ಅವನು ಎಂದೂ ಪಾಪದ ಭಯ ಇಲ್ಲ. ನಮಗೆ ಮೂರ್ತಿ ಕಾಡೋದು ಪಾಪ, ಪಾಪದ ಭಯ ಯಾವಾಗಲೂ ಇರಬೇಕು. ಗೆಲ್ಲೋದು ಹೇಗೆ? ಭಗವದ್ಗೀತೆ ಹೇಳು, ದೇವರಿಗೆ ಒಪ್ಪಿಸಿ ಆದ ಮೇಲೆ ನಮಗೆ ಪಾಪದ ಭಯ ಇಲ್ಲ. ಆಸ್ ಪರ್ ರೂಲ್ಸ್ ಕೊಟ್ಟ ಮೇಲೆ ಅವನ ಯೋಚನೆ ಇಲ್ಲೇ. ಚೆಕ್ ಸರಿಯಾಗಿತ್ತು ಕೊಟ್ಟ, 1,00,000 ಕೊಟ್ಟ, 10,000 ಕೊಟ್ಟ, ಆರಾಮ ಬಂದವನು. ಯಾಕೆ? ಸರಿ ಇದೆ, ಎಲ್ಲ ಸರಿ ಇದೆ, ವೆರಿಫೈಡ್. ಮೇಲೆ ಅವ್ರು ಬರದಾಗಿದೆ ದುಡ್ಡು, ಕ್ಯಾಶ್ ದುಡ್ಡು ಕೊಟ್ಟ, ಅವ್ರು ಭಯನೇ ಇಲ್ಲ. ಆದರೆ ಯಾರಿಗೆ ಗೊತ್ತಿಲ್ಲ, 10,000 ಕೊಟ್ಟ ಸಿಕ್ಕಾಕೊಂಡ್ಬಿಡ್ತಾರೆ. ಸರಿ 10,00,000 ಕೊಟ್ಟರು ಅವನಿಗೆ ಅಪಾಯ ಇಲ್ಲ. ಕ್ಯಾಶ್ ಪರ್ ರೂಲ್ಸ್ 10,00,000 ಕೊಟ್ಟರು ಅಪಾಯ ಇಲ್ಲ, ಹಾಗೆ ಒಟ್ಟು 10,000 ಕೊಟ್ಟರು ಅಪಾಯ ಇದೆ. ಎಷ್ಟು ಸುಲಭ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂಥ ಕೆಲಸ ಬೇಕಾದರೂ ಮಾಡಿ. ರುದ್ರದೇವರು ಪಳೆಯ ಕಾಲದಲ್ಲಿ ಕೊನೆಗೆ ಇಡೀ ಜಗತ್ತನ್ನು ಕೊಲ್ತಾರಂತೆ. ಶಕ್ರೋಗ್ರ ನೀತಿ ಹಿವಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಾಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಸೂರ್ಯತ್ಕರಾಕ್ಷ ಬಲವತಿ ಅಜಿತಂ ನಮಾಮಿ. ಇಡೀ ವಿಶ್ವವನ್ನು ಇಂದ್ರಾದಿ ದೇವತೆಗಳನ್ನು ಕೂಡ ಜಗತ್ತನ್ನು ಕೊಂದು ಲಯಕಾರಕ ಅಂತ ರುದ್ರದೇವರ ಹೆಸರು. ಲಯ ದೇವತೆ ಅಷ್ಟು ಕೊಲ್ತಾರೆ. ಚೂರಾರ ಪಾಪ ಬರುತ್ತೆ ಅವರಿಗೆ, ಪಾಪದ ಹೆಸರಿಲ್ಲ ಅವನು. ಯಾತಕ್ಕೆ? ಎಲ್ಲ ಭಗವಂತ ಹೇಳಿದ ಕೆಲಸ ಮಾಡ್ತಾರ, ಅದರಿಂದ ಪಾಪದ ಭಯನೇ ಇಲ್ಲ. ಎಷ್ಟು ಸುಲಭ ಇದು. ಇವನು ಹ್ಯಾಂಗ್ ಮಾಡ್ತಾನೆ? ಕೊಲೆಗಡಕ ಅಂತ ಶುರುವಾದವನ್ನ ಶಿಕ್ಷೆ ಆಗಿದೆ. ಈಗ ಇಂಥದ್ದು ಹ್ಯಾಂಗ್ ಮಾಡ್ಲಿಕ್ಕೆ ಇರ್ತಿರ್ತಾರೆ, ಹ್ಯಾಂಗ್ ಮಾಡ್ತಾನೆ? ಅದು ಶಿಕ್ಷೆನೇ ಇಲ್ಲ ಅವ್ರಿಗೆ. ಅಷ್ಟೇ ಅಲ್ಲ, ಆಗಟ್ಟೆ ಬಂದು ಸ್ಪೆಷಲ್ ಅಲವೆನ್ಸ್ ಬೇರೆ, ಅರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೆ ಬಹಳ ವಿಶೇಷ ಸವಲತ್ತುಗಳು ಬೇರೆ. ಅವನು ಮಾಡಿದ ಕೆಲಸ ಪ್ರಾಣ ತೆಗೆದ ಕೆಲಸ ಎಲ್ಲ ವಿರಾಮ ಅವನಿಗೆ. ತಕ್ಷಣ ಕರೆಕ್ಟ್ ಆ ಟೈಮ್ ನೋಡಿ ಹಾಕಿಬಿಡ್ತಾನೆ, ಬಿಡೋದಿಲ್ಲ. ಆದ್ರೆ ಉಳಿದವನು ಪಾಪ, ಉಳಿದವ್ರು ಎಲ್ಲೋ ಬರೆದವನು ಕೊಂದಿರ್ತಾರೆ, ಹೇಳಾಕ್ಬಿಡ್ತಾರೆ. ಯಾಕೆ ಕೊಂದಿನಿ ನನಗೆ? ಯಾಕೆ ಅವನ ಯಾಕೆ ಕೊಲ್ಲಬಾರ ಅಂತ ಕೇಳಿದ್ರೆ, ಸರ್ಕಾರ ಹೇಳಿದೆ ಕೊಲ್ಲು ಕೊಲ್ಲಬೇಕು ನೀನು ಅಂತೇಳಿ. ಅದಕ್ಕೆ ಬ್ರಹ್ಮಣ್ಯಾದಾಯ ಕರ್ಮಾಣಿ, ದೇವರು ಹೇಳಿದ ಕೆಲಸ ಅಂತ ಮಾಡಿದರೆ ಅಲ್ಲಿ ಕೊಲೆನೂ ಅವನಿಗೆ ಶಿಕ್ಷೆ ಕೊಡೋದೇ ಇಲ್ಲ. ಅವನು ಮಾಡಿದ ಕೊಲೆ ಕರ್ತವ್ಯ ಅನ್ನಿಸ್ತು, ಅವನು ಮಾಡಿದ ಕೊಲೆ ಕರ್ತವ್ಯ, ಇವನು ಮಾಡಿದ್ದು ಕೊಲೆ. ಅದಕ್ಕೆ ಪಾಪವನ್ನು ಹೇಗೆ ಗೆಲ್ತಾನ ಅವನು? ಇದೆಲ್ಲ ನಿತ್ಯ ಜೀವನದಲ್ಲಿ ಕಾಣುವ ವಸ್ತುಗಳನ್ನೇ ಶಾಸ್ತ್ರ ಹೇಳಿ. ನಿಮ್ಮ ಕರ್ತವ್ಯ ಅವನ ಜೈಲರ್ ಅವನ ಕರ್ತವ್ಯ ಏನೇ ಹ್ಯಾಂಗ್ ಮಾಡೋದು, ಹ್ಯಾಂಗ್ ಮಾಡೋದೇ ಅವನ ಕರ್ತವ್ಯ. ಅದಕ್ಕೆ ಅವನಿಗೆ ಲೋಪ ಇಲ್ಲೇ ಇಲ್ಲ. ಉಳಿದವನು ಮಾಡಿದ್ರೆ ಲೇಪಾಗ. ಅಕಸ್ಮಾತ್ ಏನು ಗೊತ್ತಾ, ಅವನ ಡ್ಯೂಟಿ ಇನ್ನೊಂದು ಡ್ಯೂಟಿಯಲ್ಲಿ ಇದ್ದಾನೆ, ಇವನು ಮಾಡಿಬಿಡ್ತಾನೆ, ಹಿಡಿದು ಹಾಕ್ಬಿಡ್ತಾನೆ. ಇವನ್ ಯಾಕೆ ಮಾಡ್ದ? ಅವನ ಡ್ಯೂಟಿ ಅಫಿಷಿಯಲಿ ಇವನ ಡ್ಯೂಟಿ ಬರದೇ ಹೋಗಿದ್ರೆ ಮಾಡಾಗಿಲ್ಲ. ಆ ಡ್ಯೂಟಿ ಅಫಿಷಿಯಲಿ ಬಂದಿದ್ರೆ ಮಾತ್ರ ಅವನ ಎಲಿಜಿಬಿಲಿಟಿ. ಆ ಪೋಸ್ಟಲ್ಲಿ ಇರಬಹುದು, ಅಪಾಯಿಂಟ್ಮೆಂಟ್ ಆಗಿರಬಹುದು, ಅವತ್ತು ಅವನ ಡ್ಯೂಟಿ ಇಲ್ಲ, ಅವನು ಮಾಡಾಗಿಲ್ಲ. ಸಂಬಂಧಪಟ್ಟವನ್ನೇ ಮಾಡಬೇಕು. ಇವನು ಮಾಡಬೇಕಾದ್ರೆ ಆರ್ಡರ್ ಅರ್ಜಿ ಬರಬೇಕು. ಅವನಿಲ್ಲ, ಅವನು ಲೀವ್ ಹೋಗಿ ಆಗಿದ್ದಾನೆ, ಇವನು ಹಾಕಬೇಕಂತ ಬರಬೇಕೆ ಹೊರತು ಇವನು ಹಾಗೆಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ. ಎಷ್ಟು ಕರಾರವಾಕ್ಕಾಗಿ ನಡೆಯುತ್ತೆ. ಇದನ್ನೇ ಕರ್ಮ ಭಗವಂತ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾಸರೇಶು ಕದಾಚನ. ಅವನು ಹ್ಯಾಂಗ್ ಮಾಡ್ತಾನಲ್ಲ, ಪಾಪನ ಹೆಂಡತಿ ಮಕ್ಕಳ ಗತಿಯೋ ಏನು ಗತಿಯೋ, ಏನಾಗಿದೆಯೋ ಏನೋ, ಮಕ್ಕಳು ಓದ್ತಾರೋ ಏನೋ, ಏನು ತಲೆಯಲ್ಲಿ ಹಾಕೊಳ್ಳೋದಿಲ್ಲ. ಅವನು ಆರ್ಡರ್ ನೋಡ್ತಾನೆ, ಹ್ಯಾಂಗ್ ಮಾಡ್ತಾನಷ್ಟೇ. ಮಾಫಲೇಶು ಕದಾಚನ, ಆ ಸಂಬಳ ಸರಿಯಾಗಿ ನೋಡ್ತಾನೆ, ಸಂಬಳ ಬಂತಲ್ಲಿ ನೋಡ್ತಾನೆ, ಇವಾಗ ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ತನ್ನ ಕೆಲಸ ಅಲ್ಲ ಅದು, ಜಡ್ಜ್ ತೀರ್ಮಾನ ಮಾಡಿ ಆಗಿದೆ ಅದನ್ನೆಲ್ಲ ಕೂಡ. ಇವನು ಜಡ್ಜ್ ಅಲ್ಲ ತೀರ್ಮಾನ ಮಾಡಲಿಕ್ಕೆ, ಇವ್ನು ಹೇಳಿದ್ದನ್ನು ಮಾಡೋ ಕೆಲಸ ಅಷ್ಟೇ ಹೊರತು ಇವನು ಜಡ್ಜ್ ಅಲ್ಲ ಇವನು. ಅದಕ್ಕೆ ನಾವೆಲ್ಲ ಸಂಧಾನೆ ಮಾಡಬೇಕೋ ಬಿಡಬೇಕೋ ತೀರ್ಮಾನ ಮಾಡಕ್ಕೆ ನಾವು ಯಾರೂ ಅಲ್ಲ. ಮಾಡಬೇಕು ಮಾಡಬೇಕಷ್ಟೇ, ನಮ್ಮ ಪ್ರಕಾರ ಮಾಡಬೇಕೋ ಬಿಡಬೇಕು ಯೋಚನೆ ಮಾಡೋಣ ಅಂತ ಕೂತ್ಬಿಡ್ತೇವೆ. ಕೇಳ್ತೇವೆ, ಯಾರ ಸಜೆಷನ್ಸ್ ಕೇಳ್ತೇವೆ. ಯಾರನ್ನ? ಎಂದು ಮಾಡದೇ ಇದ್ದವ್ರನ್ನ. ಎಂದದಲ್ಲೇ ಮಾಡಿರೋದು, ಏ ನಾನು ಬಿಟ್ಟಿದ್ದೇನೆ ಮಾರಾಯ, ಇವನು ದೊಡ್ಡ ಅಥಾರಿಟಿ, ಅವನು ಎಂದೆಂದೂ ಮಾಡಿಲ್ಲ, ಅವನಿಗೆ ಅಥಾರಿಟಿನಾ? ಇಂಥವ್ರು ಕೇಳಿ ನಮ್ಮ ನಮ್ಗೆ ಹರಿದು ಹೇಳಿ, ಅವ್ರು ಹೇಳಿದ್ದೇನೆ ಬಿಡ್ತೀವಿ, ಇವನು ಹೇಳಿದ್ರೆ ಬಿಟ್ಟಿದ್ದೆ. ರೇಖಾಚಾರ ಮನೆಯಲ್ಲೇ ಮಾಡಿಲ್ಲ ಅಂತ ಪಾಪ, ನಾನ್ಯಾಕೆ ಮಾಡಬೇಕು? ಇದೆಲ್ಲ ಉಚ್ಚ ಅಂತ ಕರೀತಾರೆ. ಇನ್ ಯಾರು ಕೇರ್ ಮಾಡ್ತಾರೆ? ಪರೀಕ್ಷೆಯಲ್ಲಿ ಕೂತ ವ್ಯಕ್ತಿ ತಾನು ಬರೀಬೇಕು ಬರೀಬೇಕು ಅಷ್ಟೇ ಹೊರತು ಎಷ್ಟು ಜನ ಬರೀತಾರೆ ಅದು ಹೇಗೆ ಬರೆದಿದ್ದಾರೆ ಬಗ್ಗೆ ನೋಡ್ತಾನೆ. ಅವ್ರದ್ದು ಕಾಪಿ ಆಗುತ್ತಷ್ಟೇ, ಬಗ್ಗೆ ಇನ್ನೊಬ್ರು ಬಂದು ನೋಡ್ಲಿಕ್ಕೆ ಹೋಗಬಾರ್ದು, ತನ್ನ ಪಾಡಿದ್ರೆ ಬರಿತಾ ಇರಬೇಕಷ್ಟೇ. ಈ ರೀತಿ ನಾವು ದೇವರಲ್ಲಿ ಭಾರ ಹಾಕಿ ಮಾಡಿದರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಿತ್ಯತೆ ನಸ ಪಾಪೇನ ಪದ್ಮಪತ್ರ ವಿವಾಂಭಸ. ಇದೇನಿದು ಆಶ್ಚರ್ಯ ಅಂದ್ರೆ, ಹೌದು, ನೀರಲ್ಲೇ ಇದ್ದ ತಾವರೆಯ ಪತ್ರ ಹೇಗೆ ಲೇಪ ಇಲ್ಲದೆ ಬಿದ್ದೆ ನೋಡಿ. ಅದು ನೀರಲ್ಲೇ ಇದ್ದ ತಾವರೆಯ ಪತ್ರ ಲೇಪವಿಲ್ಲದಕ್ಕೆ ಹೂವಾಗಿ ಅರಳಿ ದೇವರು ಪಾದ ಸೇರುತ್ತೆ. ಅಸ್ವಾತ್ ಅಡ್ಗೋದಿದ್ದಿದ್ರೆ ಬೆಳವಣಿಗೆನೇ ಇಲ್ಲ, ಅದಕ್ಕೆ ಸಾಧನೆ ಅಂತ ಕರೀತಾರೆ. ಅದು ಹೊರಗಿದ್ರೆ ಬೆಳೆಯೋದೇ ಇಲ್ಲ, ಅಂಟುಕೊಂಡ್ರೆ ಕೊಳಸೋಗುತ್ತೆ, ಅಂಟುಕೊಂಡ್ರೆ ಕೊಳಸೋಗುತ್ತೆ, ಹೊರಗಿದ್ರೆ ಬೆಳೆಯೋದಿಲ್ಲ, ಅಂಟುಕೊಳ್ಳದೆ ಬೆಳೆದ್ರೆ ಹೂವಾಗಿ ಅರಳುತ್ತೆ. ಸಂಸಾರ ಅಂದ್ರೆ ಹಾಗೆ, ನಾವು ಹುಟ್ಟದೆ ಹೋದ್ರೂ ಸಾಧನೆ ಮಾಡಕ್ಕಾಗೋದಿಲ್ಲ ಅಂತ, ನಾವು ಎಸ್ಕೇಪ್ ಮಾಡಕ್ಕೆ ಹೋದ್ರೂ ಸಾಧನೆ ಮಾಡಕ್ಕಾಗೋದಿಲ್ಲ. ಇರಬೇಕು, ದೇವರ ಭಾರ ಹಾಕಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಅದನ್ನ ಹಿಡ್ತಾ ನಿತ್ಯತೆ ನಖ ಪಾಪೇನ ಪದ್ಮಪತ್ರ ವಿವಾಂಭಸ. ಪದ್ಮಪತ್ರ ವಿವಾಂಭಸ ಅನ್ನೋ ದೃಷ್ಟಾಂತ ಬಹಳ ದೊಡ್ಡ ದೃಷ್ಟಾಂತ, ಕಣ್ಣಾರೆ ಕಾಣಬಹುದಾದ ದೃಷ್ಟಾಂತ. ಮತ್ತೆ ಯಾವ ಕಾಲಕ್ಕಿರೋ ದೃಷ್ಟಾಂತ, ಎಲ್ಲಿವರೆಗೂ ಕಮಲ ಪುಷ್ಪ ಇರುತ್ತೋ ಅಲ್ಲಿವರೆಗೂ ಈ ದೃಶ್ಯ ಕಾಣ್ತಾನೆ ಇರುತ್ತೆ. ಕಮಲ ಹೂವು ಇರೋವರೆಗೂ ಇಂಥ ದೃಷ್ಟಾಂತ ನಾವು ಕಾಣ್ತಾನೆ ಇರ್ತೇವೆ. ಆದ್ದರಿಂದ ಅಂತ ಎಲ್ಲರೂ ಕಾಣತಕ್ಕಂತಹ ವೆರಿಫೈಯಬಲ್ ಆಗಿರತಕ್ಕಂಥ ದೃಷ್ಟಾಂತವನ್ನು ಭಗವಂತ ಕೊಟ್ಟು ಹಾಗೆ ಅವನು ಯಶಸ್ಸನ್ನು ಗಳಿಸಿದೆ. ಕಮಲದ ಅರ್ಥ ಎಲ್ಲಿವರೆಗೂ ಹೋಯ್ತದೆ? ಒಂದು ಕಮಲ ಹೃದಯ ಕಮಲವಾಯಿತು, ಅರಳುತ್ತೆ ಅರಳುತ್ತೆ, ಆನಂದ ಪಡುತ್ತೆ ಹೃದಯ. ಮತ್ತು ಪರಮಾತ್ಮನ ಪಾದದಲ್ಲಿ ಹೂವಾಗಿ ಬೀಳುತ್ತೆ. ಇಲ್ಲಿ ಪರಮಾತ್ಮನ ಪಾದಕ್ಕೆ ಶರಣ ಹೊಂದುತ್ತಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಈ ಮಟ್ಟವನ್ನು ಮುಟ್ತಾನೆ. ಇದೆಲ್ಲ ಆಯ್ತು. ಇನ್ನು ಕರ್ಮಾಚರಣೆಗೆ ಹೇಗೆ ಮಾಡಲಿಕ್ಕೆ ಬರುತ್ತೆ ಅಂತ ಮುಂದಿನ ಪ್ರ ಅದನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ, ಕಾಯೇನ ಮನಸ ವಾಚ ಕೇವಲ ಇಂದ್ರಿಯರತಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತತ್ವಾ ಆತ್ಮಶುದ್ಧಯೇ. ಮುಂದಿನ ಕಾಯೇನ ಮನಸ ವಾಚ ಕಾಯೇನ ಮನಸ ಬುದ್ಧ ಕೇವಲ ಇಂದ್ರಿಯರತಿ. ಕರ್ಮಾಚರಣೆ ಮಾಡಿಕ್ಕೆ ಎಷ್ಟು ವೆರೈಟಿ ಇದೆ ನೋಡಿ ಅಂತ ಹೇಳುತ್ತಾರೆ. ವಸ್ತು ಎಲ್ಲ ಸರಿಯಾಗಿತ್ತೋ ಕಾಯೇನ, ಒಳ್ಳೆಯದು, ಕೈಕಾಲು ಗಟ್ಟಿಮುಟ್ಟಾಗಿದೆ, ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈ ರೀತಃ. ಒಳ್ಳೆ ಕೈಕಾಲು ಶಕ್ತಿ ಇದೆ, ಸಮರ್ಥನಾಗಿದ್ದಾನೆ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಕಾಯೇನ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಯಾವುದೋ ದೇವಸ್ಥಾನ ಕಾಣುತ್ತೆ, ಒಳ್ಳೆ ಕಾರ್ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ, ಅಲ್ಲೇ ಸಾಷ್ಟಾಂಗ ಹಾಕ್ಲಿಕ್ಕೆ ಹೋದ್ರೆ ಗತಿ ಏನಾಗುತ್ತಾಗ ಸಾಧ್ಯ ಇಲ್ಲೇ ಇಲ್ಲ. ಆಗ ಮನಸ್ಸ ನಮಸ್ಕಾರ ಮಾಡಿದ್ರೆ ಮುಗಿಯುತ್ತೆ ಮನಸ್ಸ. ಆಮೇಲೆ ಕೆಲವೊಮ್ಮೆ ಬುದ್ಧಿಯಿಂದ ಎಲ್ಲೋ ಯೋಚನೆ ಮಾಡ್ತಿದ್ದಾನೆ, ದೇವರಿಲ್ಲೇ ಇಲ್ಲ, ಎಲ್ಲೋ ತಿರುಪತಿ ಮನಸ್ಸು ಹೋಯ್ತು, ಬುದ್ಧಿಯೊಳಗೆ ಹೋಯ್ಕೊಂಡು ತಿರುಪತಿ ಕೂತಿದೆ, ಇಲ್ಲಿಂದ ನಮಸ್ಕಾರ ಮಾಡ್ತಾನೆ. ಕಾಯೇನ ಮನಸ್ಸಾ ಬುದ್ಧ ಕೇವಲ ಇಂದ್ರಿಯ ಇರತಿ. ಕೆಲವೊಂದು ತುಂಬಾ ದುಃಖ ಆಗಿಬಿಟ್ಟಿದೆ, ಮನಸ್ಸು ದೇವ್ರ ಕಡೆ ಹೋಗ್ತಾ ಇಲ್ಲ, ಊದು ಮಲಗಿಬಿಟ್ಟಿದ್ದಾನೆ, ದೇವ್ರನ್ನ ಮಲಗಿಬಿಟ್ಟಿದ್ದಾನೆ, ಮತ್ತೆ ತೋರಿಸ್ತಾನೆ ಇಲ್ಲ ಅವನಿಗೀಗ, ಕೇವಲ ಇಂದ್ರಿಯ ಇರತಿ ಅಷ್ಟೇ. ಈ ರೀತಿಯಲ್ಲಿ ಯೋಗಿನ ಕರ್ಮ ಕೊರುವಂತಿ ಸಂಗಮ ತತ್ವ ಆತ್ಮಶುದ್ಧಯೇ. ಒಟ್ಟನೇ ಕರ್ಮಾಚರಣೆ ಮಾಡಿದ್ರು. ಆಗಿನ ಕಾಲಕ್ಕೆ ಏನು ಬೆಸ್ಟ್ ಮಾಡಕ್ ಸಾಧ್ಯತೆ ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ ಹಾಕಲಿಕ್ಕೆ ಸಾಧ್ಯ ಇದ್ದಾಗ ಅದನ್ನೇ ಹಾಕಿದ್ರು, ಇಲ್ಲ ಬರೀ ಮನಸ್ಸನ್ನು ಅನ್ಕೊಳ್ಳೋಕ್ಕೆ ಅಷ್ಟೇ ಮಾಡಿದ್ರು, ಬುದ್ಧಿಯಿಂದ ಮಾಡಕ್ಕಾರೆ ಅಷ್ಟೇ ಮಾಡಿದ್ರು, ಇಂದ್ರಿಯಗಳಿಂದ ಮಾಡಕ್ಕೆ ಸಾಧ್ಯವಾದ್ರೆ ಅಷ್ಟೇ ಮಾಡಿದ್ರು. ಆದರೆ ಯಾವುದಕ್ಕೆ ಸಾಧ್ಯತೆ ಇದೆ ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ತಪ್ಪು. ತಿರುಪತಿ ಹೋದ ದೇವರು ನಿಂತ್ಕೊಂಡ್ಬಿಟ್ಟ, ಸಲ್ಯೂಟ್ ಹೊಡೆದು ಕೂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ? ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು, ಇಲ್ಲಿ ಮನಸ್ಸ ಅಲ್ಲ, ಸಾಷ್ಟಾಂಗನೇ ಮಾಡಬೇಕು. ಯಾಕೆ ಶಕ್ತಿ ಎಲ್ಲ ಇದೆ, ಸರಿಯಾಗಿದ್ದಾರೆ, ಅಲ್ಲಿ ಆಪ್ಷನ್ ತಗೊಂಡ್ರೆ ಪ್ರಯೋಜನ ಇದೆ. ಈ ತುಂಬಾ ದಿನ ಮೋಸ ಮಾಡೋದು ಹಾಗೆ. ಆದ್ರೆ ದಾಸರ ಮಾತು ಕೇಳಿಬಿಡ್ತಾರೆ, ಮನೆಗೆ ಪರಮಾದರದೆ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭ ಮೋಹರಿ ತನ್ನವರನು ಅರೆಗಡಿಗೆ ಬಿಟ್ಟಗಲನು, ರಮಾಧವ ನುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಈ ಮಾತು ಕೇಳ್ತಾರೆ ಅಂತೂ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಮ್ಗೆ ಸಾಕು, ಮಲಕೊಂಡೇ ಹೇಳ್ತೇವೆ ದೇವ್ರ ಬಗ್ಗೆ. ಯಾವಾಗಲೂ ದೇವ್ರ ಸ್ಮರಣೆ ದಕ್ಷ ಮಡಿಬಿಡೋದು, ಯಾಕೆ ದೇವ್ರ ಸ್ಮರಣೆ ಮಾಡಬೇಕಾಗಿದೆ ಅರ್ಜೆಂಟು. ಅದು ಕೂತ್ರೆ ಸಾಕಷ್ಟು, ನಿಲ್ಲದ ಸ್ಥಿತಿ ನಮಗೇನಿಲ್ಲ, ಎಷ್ಟು ಅಪಾರ್ಥ ಅದು ಒಂದು. ಆಗ ದೇವ್ರು ಹೇಳ್ತಾರೆ, ಮಲಗಿ ಏಳಕ್ಕೆ ನಿನಗೆ ಬರೋದಿಲ್ಲ ಹೋದಲ್ಲೋ, ಮಲಗಿನೇ ಹಾಡು ದೇವರು ಕೇಳ್ತಾರೆ ಅಂತ ಹೇಳ್ತಾರೆ. ಏಳಕ್ಕೆ ಬಂದಾಗ ಮಲಗಿದ್ರೆ ತಪ್ಪು. ಹಾಸ್ಪಿಟಲ್ ನೋಡಕ್ ಹೋಗಿರ್ತಾರೆ ಪಾಪ ಪೇಷಂಟ್ನ, ದೊಡ್ಡವ್ರು ನೋಡಕ್ ಹೋಗ್ತಾರೆ, ಪೇಷಂಟ್ ಮಲಗಿಬಿಟ್ಟಾನೆ, ಬಿನ್ನಾಕ್ಬಿಟ್ಟು ಡ್ರಿಪ್ಸ್ ಹಾಕಿದೆ, ಏಳಾಗೇ ಇಲ್ಲ ಪಾಪ. ಆಗೇನ್ ಮಾಡ್ಬೇಕು ಅವನು? ಅಲ್ಲಿಂದ ನಮಸ್ಕಾರ ಅಂತಾನೆ ಪಾಪ. ಏ, ನಾನು ದೊಡ್ಡ ಏಳೇ ಇಲ್ಲ, ಎದ್ದು ಬಂದಿದ್ದೇನೆ, ನಾನು ಎದ್ದು ಬಂದು ಅರ್ಜುನಳ್ಳ ಇಲ್ಲ ಅಂತ ಕೇಳಿ ಆಸ್ಪತ್ರೆಗೆ ಹಾಕೋಬೇಕು, ಅಷ್ಟೊಂದು ಗಟ್ಟಿದ್ರೆ ಆಸ್ಪತ್ರೆಗೆ ಸೇರ್ತಿದ್ದ ಪಾಪ ಅವನು. ಅನಿವಾರ್ಯ ಅವನಿಗೆ ಪಾಪ. ಭೀಷ್ಮರು ಹಾಗೆ ಮಲಗಿದ್ರು ಪಾಪ. ಕೃಷ್ಣ ಬಂದಿದ್ದಾನೆ, ಎದ್ದು ಕೂಡ ಶಕ್ತಿನೇ ಅವರಿಗಿಲ್ಲ ಪಾಪ. ಭೀಷ್ಮರು ಕೃಷ್ಣ ಭಗವಂತ ಪಕ್ಕದಲ್ಲಿ ನಿಂತಿದ್ದಾನೆ. ಯಾರು ಬಂದ್ರೆ ನಾವು ಸರ್ವಾತ್ಮನ ಅವನ್ನು ಆರಾಧನೆ ಮಾಡಬೇಕು ಅಂತ ಭಗವಂತ ಬಂದು ನಿಂತರೆ ಎರಡು ಸ್ಥಿತಿಯಲ್ಲೇ ಭೀಷ್ಮರು ಇಲ್ಲ. ಅಥವಾ ಸ್ತೋತ್ರ ಮಾಡದೆ ಬಿಡೋದಿಲ್ಲ ಅವರು, ಸ್ತೋತ್ರ ಮಾಡಿಯೇ ಬಿಡ್ತಾರೆ. ಅವ್ರು ಮಾಡಿದ ಸ್ತೋತ್ರ ಮಲಗಿ ಮಾಡಿದ ಸ್ತೋತ್ರ, ಮಲಗಿ ಮಾಡಿದ ಸ್ತೋತ್ರ. ಅದಕ್ಕೆಂತ ಹೆಸರು ಬಂತು ಅಂದ್ರೆ ಭೀಷ್ಮಸ್ತವ ರಾಜ ಅಂತ ಹೆಸರು ಬಂತು. ಭೀಷ್ಮಸ್ತವ ರಾಜ, ಸ್ತವ ಅದ ಸ್ತೋತ್ರ, ರಾಜ ಅಂದ್ರೆ ಸ್ತವರಾಜ, ಸ್ತೋತ್ರಗಳ ರಾಜ ಅಂತ ಹೆಸರು ಅದು. ಯಾತಕ್ಕೆ? ಅವರಿಗೆ ಅದೇ ಸ್ಥಿತಿ, ಅದಕ್ಕೆ ಹೆಚ್ಚು ಮಾಡಾಗಿರಲಿಲ್ಲ ಅವರು ಪಾಪ. ಅದಕ್ಕೋಸ್ಕರ ಮಾಡಿದಾಗ ಭಗವಂತ ಪಕ್ಕದಲ್ಲಿ ಕೂತೇ ಕೇಳ್ತಿದ್ದಾನೆ. ವಿಷ್ಣು ಸಹಸ್ರನಾಮ ಭೀಷ್ಮರು ಮಲಗಿ ಹೇಳ್ತಾರೆ, ಇದು ಆಶ್ಚರ್ಯ. ಇನ್ನಕ್ಕೆ ನಾನು ಕೇಳಿದ್ದಿಲ್ಲ, ಇನ್ನ ಮನೆಗೆ ಹೇಳದ್ದ ಅವರೇ ಮರಗಿಂದ ನಮ್ದೇನ್ರಿ, ಹಾಗೆಲ್ಲ ಅಲ್ಲ. ಮತ್ತೆ ವಿಷ್ಣು ಸಹಸ್ರ ಅವರು ಹೇಳಿದ್ದು ಮನೆಗೇನೆ, ಆದರೆ ನಾವು ಮರಿ ಹೇಳೋದಕ್ಕಲ್ಲ. ಅವರು ಅದಕ್ಕಿಂತ ಬೇರೆ ಮಾಡೋ ಸಾಧ್ಯತೆನೇ ಇರಲಿಲ್ಲಪ್ಪ. ಅವ್ರ ದೇಹ ಮಲಗಿತ್ತು, ಮನಸ್ಸೆದ್ದು ಕೂತಿತ್ತು. ಅವ್ರ ದೇಹ ಮಡಗಿತ್ತು, ಮನಸ್ಸು ಎದ್ದಿತ್ತು, ಮನಸ್ಸು ಕುಣಿದಾಡ್ತಾ ಇತ್ತುಪ್ಪ, ಮನಸ್ಸು ಕುಣಿದಾಡ್ತಾ ಇತ್ತು. ಅದಕ್ಕೆ ಹೇಳ್ತಾರೆ, ದೇಹದಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ಮನಸ್ಸೊಳಗೆ ಕೂತ, ಆಗ ಪರಮಾತ್ಮ ನಿಂತು ಕೇಳುವ, ಮನಸ್ಸಲ್ಲಿ ನಿಂತು ಗಟ್ಟಿಯಾಗಿ ಯೋಚನೆ ಮಾಡ್ತಾ ಮಾಡಿದ್ರೆ ಆಗ ಪರಮಾತ್ಮ ನಿಂತು ಒಲಿದು ಕೆಡುತ್ತೆ, ನಲಿದು ಕೆಡುತ್ತಾನೆ, ನಲಿತಾನಂತೆ. ನಾವೇ ನಲಿದು ಬಿಟ್ರೆ ಮಲಿಗೆ ನಲಿಲಿಕ್ಕೆ ಬರುತ್ತೆ, ಇದು ಅಷ್ಟೇ ಮಲಿಗೆ ನಲಿಲಿಕ್ಕೆ ಬರುತ್ತೆ. ತಾಯಿ ಇರ್ತಾಳೆ ಬೆಡ್ ರೆಡನ್ ಪಾಪ, ಪ್ಯಾರಾಲಿಸಿಸ್ ಎಚ್ಚರ ಇದೆ, ಆ ಹುಡುಗ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾರೆ ಅಂತ ಗೊತ್ತಾಗಿಬಿಟ್ರೆ ಅದು ಮನಸ್ಸು ಕುಣಿಯುತ್ತೆ, ದೇಹ ಮಲಗಿದೆ ಮನಸ್ಸು ಕುಣಿಯುತ್ತೆ. ಆ ರೀತಿ ದೇವ್ರ ಬಗ್ಗೆ ಕಥೆ ಕೇಳ್ತಾರಲ್ಲ, ಆ ರೀತಿ ನಲಿದರೆ ಒಲಿವೆ ನಿಮಗೆ ಎಂಬ ಭೀಷ್ಮರು ದೇಹ ತಾ ಮಲಗಿದ್ದಾರೆ, ಮನಸ್ಸಲ್ಲಿ ನಲಿತಾ ಇದ್ದಾರೆ, ಭಗವಂತ ಒಲಿದ. ಭೀಷ್ಮರ ಯೋಚನೆ ಮಾಡಬೇಡಿ, ನೀವು ನೋಡಿ ಈಗ ಹೋಗ್ಬೇಕೀಗ, ಹೋಗ್ತಾ ಇದ್ದೀರಲ್ಲ ಪಕ್ಕದಲ್ಲಿ ಕೂತಿದ್ದಾನೆ ಭಗವಂತ, ಆರಾಮಾಗಿದ್ದಿರುತ್ತಾನೆ. ಯಾರು ಮಕ್ಕಳು ವಿಚಾರಿಸೋದಿಲ್ಲ, ತಂದೆ ತಾಯಿ ವಿಚಾರಿಸೋದಿಲ್ಲ, ಕೃಷ್ಣ ಪಕ್ಕದಲ್ಲಿ ಕೂತು ಕೇಳ್ತಾನೆ, ಭೀಷ್ಮರೇ ನೀವು ಹೋಗಬಹುದು, ಅನುಮತಿ ಕೊಡ್ತಾ ಇದ್ದೇನೆ. ಚಿಂತನೆ ಮಾಡಿದ ಪರಮಾತ್ಮ ನೋಡ್ತಾ 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 ಹೋಗ್ತಾ ಇದ್ದಾರೆ. ಏನು ಭಾಗ್ಯ ಅವರು ಮಲಗಿ ಆರಾಧನೆ ಮಾಡಿದ್ದರ ಫಲ ಪರಮಾತ್ಮ ಯಾಕೆ ಕೀಕ್ ಕೊಡ್ತ ಅಂದ್ರೆ, ಮನಸ್ಸಲ್ಲಿ ನಲಿದಿದ್ದರ ಫಲ. ಒಲಿವೇನೋ ಒಲಿವೆ ಸುಲಭನು ಹರಿ, ತನ್ನವರನ್ನು ಅರೆಗಡಿಗ ಬಿಟ್ಟಾಗಲ್ಲ, ರಮಾಧವ ಮುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಎಷ್ಟು ಸುಲಭವಾದ ಮಾತು. ಈ ದೃಷ್ಟಿಯಲ್ಲಿ ಭಗವಂತನನ್ನ ಕಾಯೇನ ಮನಸ ಬುದ್ಧ ಕೇವಲೈರಿಂದ್ರಿಯ ಇರತಿ, ಇದೆಲ್ಲ ನಮ್ಗೆ ಯಾವಾಗ ಅರ್ಥ ಆಗುತ್ತೆ? ಟ್ರೈನಲ್ಲಿ ಕೂತಿದ್ದಾರೆ, ಸಂಧ್ಯಾನೆ ಮಾಡಬೇಕು ಪಾಪ, ಆದ್ರೆ ಸಂಧ್ಯಾನ ಟ್ರೈನಲ್ಲಿ ಕೂತ್ಬಿಟ್ಟಿದ್ದಾನೆ, ಮಾಡೋಕ್ಕಾಗೋದಿಲ್ಲ, ಏನ್ ಮಾಡ್ಬೇಕಾಗ? ಕಾಯಿ ಮನಸಾ, ಓಹೋ ಮನಸ್ಸೆಲ್ಲ ಪೂರ್ತಿ ಸಂಧ್ಯಾ ವಂದನೆಗೆ ಏನ್ ಅವಕಾಶ ಸಿಗುತ್ತೆ, ಏನ್ ಹೇಳ್ಬಹುದಾಗಿತ್ತು, ಎಷ್ಟು ಅವಕಾಶ ಕೊಚ್ಕೊಂಡು ಕೆಲವೊಂದು ಆರಾಮ್ ಬಿಡ್ರಿ. ಈಗ ದೃಷ್ಟಿಯಂತೆ ಕಾರಣ ಇದೆ ನೋಡಿದ್ರ, ಆನ್ ಜರ್ನಿ ಓಡಿ ಇದ್ದಾಗ ಲೆಕ್ಕ, ಜರ್ನಿ ಸಂಧ್ಯಾ ವಂದನೆ ಕ್ಯಾನ್ಸಲ್ ಇಲ್ಲ, ಮನಸ್ಸು ನೋಯ್ತಾ ಇದೆ ಪಾಪ. ನಾನೇನೋ ಪ್ಲಾನ್ ಮಾಡಿ ಹೊರಟೆ, ಐದೇ ಮನಸ್ಸೇರುತ್ತೆ ಅಂತ ಹೊರಟೆ, ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಡ್ತು, ಸಂಧ್ಯಾ ಕಾಲ ಸರಿಯಾಗಿ ಮುಟ್ಲಕ್ಕಾಗಲೇ ಇಲ್ಲ, ಏನೋ ಅನ್ಕೊಂಡಿದ್ದು ಆಯ್ದು ಒಂದಾಯ್ತಲ್ಲ, ಕಾಲ ಮೀರಿತಲ್ಲ ಅಂತ ಯೋಚನೆ ಮಾಡ್ತಾನೆ. ಕಾಲ ಮೀರಿತಲ್ಲ, ಒಂದು ದಿವಸ ಕಾಲ ಮೀರೋದಕ್ಕೆ ದುಃಖ, ದಿವಸ ಮೀರೋರಿಗಂತೂ ಹೇಳೋದು ಸಾಧ್ಯ ಇಲ್ಲ, ಇದು ಸಂಧ್ಯಾ ವಂದನೆ ಮೀರೋರಿಗಂತೂ ಯೋಚನೆ ಇಲ್ಲ. ಅದು ಒಂದು ಮಾಡಿಯೇ ಗೊತ್ತಿದ್ದು ಎಷ್ಟು ಇದಾಗುತ್ತೆ ಯೋಚನೆ ಮಾಡಿ. ನಿನ್ನ ಟೈಮ್ ಬಂದ್ರೂ ಕೂಡ ಸಂಧ್ಯಾ ವಂದನೆ ಕಾನ್ಸೆಪ್ಟ್ ಇಂದ ಹಟ್ಟಿ ಹಿಡಿತಾ ಕೂತಿರ್ತಾನೆ. ಆ ಕಾಲ ಫುಲ್ ಗಮನ ಇದೆ ಮನಸ್ಸ, ಕೇವಲೈರಿಂದ್ರಿಯ ಇರತಿ. ಮಹಾಭಾರತ ಯುದ್ಧ ಕಾಲ ಕೆಡುತ್ತಾರೆ, ಮಾಡಬೇಕು ಅಂತ ಮನಸ್ಸಿದ್ರೆ ಹಾಗೆ ಮಾಡಕ್ ಬರುತ್ತೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಯುದ್ಧ ನಡೀತಾ ಇದೆ, ಸಾಯಂಕಾಲ ಸಂಧ್ಯಾ ವಂದನೆ ಕಾಲ ಬಂತು, ಅಲ್ಲೇನು ನೀರು ರಕ್ತ ಇರೋದಲ್ಲಿ, ನೀರಲ್ಲ ಬರೀ ರಕ್ತದ ಪ್ರವಾಹ ಹರಿತಾ ಇದೆ, ಎಷ್ಟು ಕೊಳತ ಶವಗಳು ಬೇರೆ ಇವೆ, ಮೈಲಿಗೆ ಅಂದ್ರೆ ಮೈಲಿಗೆ. ಇತ್ತಾರು ಸಂಧ್ಯಾವನ್ನೇ ಬಿಡಲಿಲ್ಲಂತೆ, ಎಂತ ಜನ ಇದ್ದಾರೆ ಅವರು, ಸಂಧ್ಯಾವನ್ನೇ ಮಾಡಿದ್ರಂತೆ, ಯಾಕೆ ಶತೈರು ಸಂಧ್ಯಾವನ್ನೇ ಇದೆಯಲ್ಲ, ಸಂಧ್ಯಾವನ್ನೇ ಮಾಡಿದ್ರಂತೆ. ನೀರಲ್ಲಿತ್ತವರಿಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಧೂಳಿಯಿಂದ ಮಾಡಿದ್ರಂತೆ, ಬರೀ ಕೈ ಕಟ್ಟಿ ಕೊಟ್ಟ ಮಾಡಿ ನೀವೀಗ ಅಟ್ಟಕ್ಕೆ ದೇವರು ಸ್ವೀಕಾರ ಮಾಡ್ತಾರಂತೆ, ಎಮರ್ಜೆನ್ಸಿ ಅನಿವಾರ್ಯ ಕಾರಣ. ಈಗ ಅಂತ ಕಾಲದಲ್ಲಿ ಸಂಧ್ಯಾವನ್ನೇ ಬಿಡಲಿಲ್ಲಂತೆ, ರಣರಂಗದಲ್ಲಿ ಇದ್ದು ಸಂಧ್ಯಾವನ್ನೇ ಮಾಡಲಿಲ್ಲ. ಮನೆಯಲ್ಲಿ ಕುತ್ಕೊಂಡು ನಿದ್ದೆ ಹೊಡಿತಿರ್ತಾನೆ, ಟಿವಿ ಮುಂದೆ ಕೂತಿರ್ತಾನೆ ಅಂದ್ರೆ ಯಾವ ದೇವರು ಕ್ಷಮಿಸ್ತಾರೆ ಲೆಕ್ಕ? ಆ ಕಾಲಕ್ಕೆ ಮತ್ತೆ ಆ ಕಾಲ ಸರಿಯಾಗಿ ಸಂಧ್ಯಾವನ್ನೇ ಮಾಡಿದ್ರು. ಯುದ್ಧ ರಂಗದೊಳಗೆ ಸಂಧ್ಯಾ ವಂದನೆ ಮಾಡಿದ ದಾಖಲೆ ಮಹಾಭಾರತದಲ್ಲಿ ಬರುತ್ತೆ. ಇದು ಇಂಥ ಯುದ್ಧದ ವರ್ಣನೆ ಎಲ್ಲ ಹೇಳ್ತಾ 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 ಈ ಮೈನರ್ ಡೀಟೇಲ್ ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ಕರ್ತವ್ಯ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ ಅಂತ ತೋರಿಸ್ಲಿಕ್ಕೆ. ಆ ಕಾಲಕ್ಕೆ ಸಂಧ್ಯಾ ಮಾಡುವುದು ಹೊಡಿತಿರ್ಲಿಲ್ಲ, ಯಾಕೆ ಸಂಧ್ಯಾ ಕಾಲ ಎಲ್ಲರೂ ಅದನ್ನೇ ಮಾಡೋರೇ ಅಲ್ಲ, ಎಲ್ಲ ಮಾಡೋರೇ. ಆದ್ರಿಂದ ಯಾರೋ ಅಲ್ಲಿ ಆ ಕಾಲಕ್ಕೆ ರೂಲ್ಸ್ ಮೀರ್ ಹೇಳಲು ಸಾಧ್ಯತೆ ಇರಲಿಲ್ಲ. ಇಂಥ ದೀಕ್ಷೆ ಅವರಿಗೆ ಅದು ಕಾಯೇನ ಮನಸಾ ಬುದ್ಧಿಯ ಕೇವಲೈರಿಂದ್ರಿಯ ಇರತಿ. ಶಾಸ್ತ್ರ ಚಿಂತನೆ ಮಾಡೋದೇ ಬರೀ ಬುದ್ಧಿಯ ಕೆಲಸ, ಬರೀ ಬುದ್ಧಿಯ ಕೆಲಸ. ವಿಜ್ಞಾನ ಸಂಶೋಧನೆ ಮಾಡ್ತಾನೆ, ಏನ್ ಮಾಡಿ ಸಂಶೋಧನೆ ಮಾಡ್ತಾನೆ, ಬರೀ ಬುದ್ಧಿಯ ಕೆಲಸ. ಅದು ಬೆದರಿ ಪ್ರಾಕ್ಟಿಕಲ್ ಏನೋ ನೋಡ್ತಾ ಇರ್ತಾನೆ, ಅದೆಲ್ಲ ಅಪ್ಲೈ ಮಾಡ್ತಾ ಹೋಗ್ತಾನೆ. ಬುದ್ಧಿಯ ಫಲಿತಾಂಶ ಇಡೀ ಜಗತ್ತಿನ ರೀತಿನೇ ಹೊಸ ತಿರುವು ಕೊಡ್ತಕ್ಕಂಥ ವಿಷಯ ಹೊರಬರುತ್ತವನು. ಬುದ್ಧಿಯ ಫಲ ಕೇವಲ ಇಂದ್ರಿಯ ಇರಪಿ ಯೋಗಿನ ಕರ್ಮ ಕೊಡುವಂತಿ. ಇದೆಲ್ಲ ಯಾರಿಗೋ ಮಾಡಿದ್ರೆ ಆಗೋದಿಲ್ಲ. ಯೋಗಿನ ಕರ್ಮ ಕೊಡುವಂತಿ, ಯೋಗಿನ ಅಂದ್ರೆ ಯೋಗ ಉಪಾಯ, ಉಪಾಯವಂತಹ ಯೋಗಿಗಳಾಗಿರ್ತಕ್ಕಂಥ ಜನ, ಭಗವಂತನ ಕಡೆ ಮನಸ್ಸಾಕಬೇಕು ಅಂತ ಹೊರಟಂತ ಜನ ಕರ್ಮ ಕೊಡುವಂತಿ ಸಂಗಂ ತತ್ವ ಅಪ್ಪಶುದ್ಧವೇ. ಆದರೆ ಅವರಿಗೆ ಅಟ್ಯಾಚ್ಮೆಂಟ್ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಮಾಡಬೇಕು ಮಾಡಬೇಕು, ಒಪ್ಪಿಸಬೇಕು ಒಪ್ಪು. ಆತ್ಮಶುದ್ಧಯೇ, ಇದರ ಫಲಿತಾಂಶ ಏನು? ಅದು ಫಲ ಬೇಡ ಅಂತೀರಿ, ಏನು ಪರಿಣಾಮ ಏನು ಅಂತ ಕೇಳಿದರೆ, ಆತ್ಮಶುದ್ಧಿ ಮನಃಶುದ್ಧಿಯಾಗದೆ ದೊಡ್ಡ ಪ್ರಯೋಜನ. ಯಾವುದೇ ಕರ್ಮ ಮಾಡಿದ್ರ ಮೇಲೆ ಏನಾಗಬೇಕು ಗೊತ್ತೇ, ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂದ್ರೆ ಕರ್ಮ ಯಶಸ್ವಿ ಅಂತ. ಮಾಡಿದ ಕೆಲಸ ನೆಮ್ಮದಿಯಲ್ಲಿ ಪರ್ಯಾಸಾರವಾದರೆ ಆ ಕೆಲಸ ಸಾರ್ಥಕ ಅಂತ, ಆದರೆ ಹೋಗಿಬಿಟ್ರೆ ಅದು ನಿರರ್ಥಕ ಅಂತ. ಸರಿಯಾಗಿ ಬರೆದ ವಿದ್ಯಾರ್ಥಿ ಮನಸ್ಸು ಒಳ್ಳೆ ಶಾಂತಿ ಇರುತ್ತೆ, ಹಬ್ಬ ನೋಡ್ತಾನೆ ಕರೆಕ್ಟ್ ಇದು ಕರೆಕ್ಟ್ ಇದು ಕರೆಕ್ಟ್ ನೆಮ್ಮದಿಯಾಗಿರ್ತಾನೆ. ಅವನೋ ಟೆನ್ಷನ್, ಇದು ಒಂದು ಪ್ರತಿಯೊಂದು ಒಂದು ಸರಿ ಇಲ್ಲ, ಬರದ್ದೆಲ್ಲ ತಪ್ಪೆ, ಏನು ಅವ್ರಿಗೆ ಓಡಾಡ್ತಿರ್ತಾನೆ ಒಂದು ಸಮನೆ. ಯಾತಕ್ಕೆ ಮಾಡಬೇಕಾದ ಕೆಲಸ ಮಾಡಿಲ್ಲ. ಆದ್ದರಿಂದ ಆತ್ಮಶುದ್ಧಿ ಮನಃಶುದ್ಧಿಗೋಸ್ಕರ ಕರ್ಮಾಚರಣೆ ಮಾಡಬೇಕೆ ಹೊರತು ವಿರೋಧಕ್ಕೋಸ್ಕರ ಅಲ್ಲ. ಮನಃಶುದ್ಧಿ ಒಂದು ಸಿಗದೆ ಏನು ಸಿಕ್ಕರೂ ಕರ್ಮ ಯಶಸ್ವಿ ಆಗಿಲ್ಲ ಅಂತ ಅರ್ಥ. ಮನಃಶುದ್ಧಿ ಒಂದು ಸಿಗದೆ ಹೋದರೆ ಎಲ್ಲ ಕರ್ಮಗಳು ಮನಃಶುದ್ಧಿ ವಿಹೀನತ್ವಾತ್ ಸರ್ವಂ ಕರ್ಮ ಸುನಿಷ್ಫಲಂ. ಪದ್ಮಪುರಾಣದಲ್ಲಿ ಒಂದು ಕರ್ಮ ವೇಸ್ಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಮನಃಶುದ್ಧಿ ಬರಲಿಲ್ಲ ಅಂದ್ರೆ ಅದು ಅಶ್ವಮೇಧ ಯಾಗ ಮಾಡಿದ್ರೂ ವೇಷ್ಟೆ, ವ್ಯಾಸು ಯಾಗ ಮಾಡಿದ್ರೂ ವೇಷ್ಟೆ. ಮನಃಶುದ್ಧಿ ಬಂತು ಅಂದ್ರೆ ಬರೀ ಒಂದು ನಮಸ್ಕಾರ ಸಾಕು ಮನಸ್ಸ ತೃಪ್ತಿ ಕೊಡ್ಲಿಕ್ಕೆ. ಬಾಯಾರ್ದ ನೀರು ಕೊಟ್ಟು ತೃಪ್ತಿ ಆಗುತ್ತಲ್ಲ, ಎಷ್ಟು ಸಮಾಧಾನ ಸಿಗುತ್ತೆ ಗೊತ್ತಾದ್ರಿಂದ. ಕುಡಿದಿದ್ದ ನೀರು ಅವನು, ಇವನಿಗೆ ಜಾಸ್ತಿ ತೃಪ್ತಿ ಅಂತ ಕೊಟ್ಟವನಿಗೆ. ನೀರು ಕುಡಿದವನಿಗೆ ದೈಹಿಕ ತೃಪ್ತಿ, ಇವನಿಗೆ ಒಬ್ಬ ನನ್ನಿಂದ ದೇವರು ಎಂಥ ಕೆಲಸ ಮಾಡಿಸ್ತ್ಯ. ಒಬ್ಬನಿಗೆ ನೀರು ಕೊಡೋ ಯೋಗ, ಒಂದು ಪೈಸೆ ಖರ್ಚಿಲ್ಲ, ಅದೇ ನಿಧಲ ಮತ್ತೆ ಯಾವ್ದು ಬಿಸ್ಲೇರಿಗೆ ಸೇರಿ ಅಲ್ಲ, ಮತ್ತೆ ಮನೆ ನೀರೋ ನೀರೇ ಕೊಟ್ಟಿದ್ದಾನ ಪಾಪ. ಯಾವ್ದೋ ನೀರು ಕೊಟ್ಟಿದ್ದಲ್ಲ, ಮಿನರಲ್ ವಾಟರ್ ಏನಲ್ಲ ಇದ್ದ ಕೊಟ್ಟಷ್ಟೆ. ನೀರು ಆಶ್ಚರ್ಯ. ಅವನು ಹೇಳ್ತಾನೆ, ಅವತ್ತು ಕುಡಿದ ನೀರನ್ನು ಜನ್ಮದಲ್ಲಿ ಮರೆಯೋದಿಲ್ಲ ಅವನು. ನೆಸ್ಸಿಟಿ ಇತ್ತು ಅವನಿಗೆ ಪಾಪ, ತುಂಬಾ ಬಾಯಾರಿಕೆಯಾಗಿತ್ತು. ಎಲ್ಲಿ ನೋಡಿದ್ರು ಒಳ್ಳೆ ನೀರು ಸಿಗಲಿಲ್ಲ, ಒಳ್ಳೆ ಆಚಾರವಂತ ಪಾಪ, ಒಳ್ಳೆ ಸಿಕ್ತು ಅಂತ ಕೇಳಿದ ಕೊಟ್ಟ. ಕುಡಿದ ನೆಮ್ಮದಿ ಅವನಿಗೆ ನೆನಪು ಮಾಡ್ಕೋತಾನೆ, ಇವನಿಗೆ ಕೊಟ್ಟ ನೆಮ್ಮದಿ ಇದೆಯಲ್ಲ, ಆ ನೆಮ್ಮದಿ ಸಂಪಾದನೆ ಮಾಡೋದು ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ. ಅದಕ್ಕೆ ಆತ್ಮಶುದ್ಧಿ ಅನ್ನೋದು ಬಹಳ ದೊಡ್ಡ ಮಾತದು. ಆ ರೀತಿ ಹತ್ಸರ್ತ್ ಮಾಡ್ತಾನೋ ಇಲ್ಲೋ, ಅವನ ಜೀವನದ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಓಹೋ, ಇನ್ಮೇಲೆ ನಾನು ತಗೊಳ್ಳೋ ಅಭ್ಯಾಸ ಮಾಡೋದಲ್ಲ, ಕೊಡೋ ಅಭ್ಯಾಸ ಮಾಡೋಕ್ಕೆ ತೀರ್ಮಾನ ಮಾಡಿಬಿಡುತ್ತೆ. ಕೊಟ್ಟರೆ ಸಿಗೋ ತೃಪ್ತಿ, ತಗೊಂಡ್ರೆ ಬರೋದಿಲ್ಲ. ಇದು ಅವನ ಅನುಭವ. ಸಂಗಮ್ ತೆಕ್ಕ ಆತ್ಮಶುದ್ಧಯೇ. ನಮಗೆಲ್ಲ ಯಾತಕ್ಕೆ ಬರೋದಿಲ್ಲ ಅಂದ್ರೆ, ಯೋಗಿಗಳಾಗಬೇಕು. ಯೋಗಿಗಳಿಗೆ ಅರ್ಥವಾಗೋ ಹಾಗೆ ಬೇರೆಯವರಿಗೆ ಅರ್ಥ ಆಗೋದು ಕಷ್ಟ, ಅವರು ಹಾಗೆ ಮಾಡುತ್ತಾರೆ. ಮುಂದೆ ಹೇಳ್ತಾರೆ, ಯುಕ್ತ ಕರ್ಮಫಲಂ ತತ್ವ ಶಾಂತಿ ಮಾತ್ಮೋತಿ ನೈಷ್ಠಿಕಿ ಅಯುಕ್ತ ಕಾಮಕಾರೇಣ ಫಲೇ ಸತ್ತೋ ನಿಬದ್ಧತೆ. ಎಷ್ಟು ಸುಂದರವಾದ ಶ್ಲೋಕ, ಸರಳವಾದ ಶ್ಲೋಕಗಳು. ಯುಕ್ತ ಕರ್ಮಫಲಂ ತತ್ವ, ಯೋಗದಿಂದ ಕೂಡಿ ಯುಕ್ತ ಅಂತ ಎಲ್ಲೆಲ್ಲಿ ಬರುತ್ತೋ ಯೋಗಯುಕ್ತ ಅಂತ ಅರ್ಥ. ಹಿಂದೆ ಬಂದಿದೆ ಈಗಾಗಲೇ, ಯೋಗಯುಕ್ತೋ ಬ್ರಹ್ಮ ಅಚಿರೇಣಾಧಿ ಗಚ್ಚತಿ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ಯುಕ್ತ ಅಂತ ಬಂದರೆ ಯೋಗಯುಕ್ತ ಅಂತಾನೆ ಅರ್ಥ. ಯುಕ್ತ ಕರ್ಮಫಲಂ ತತ್ವ, ಯೋಗದಿಂದ ಕೂಡಿದ ವ್ಯಕ್ತಿ ಕರ್ಮಫಲವನ್ನು ತೊರೆದು ಬಿಟ್ಟು ಶಾಂತಿ ವಾಪ್ನೋತಿ ನೈಷ್ಠಿಕಿ, ಶಾಂತಿಯನ್ನು ಹೊಂದುತ್ತಾನೆ. ಶಾಂತಿ ಅಂದ್ರೆ ಭಗವಂತನ ನಿಷ್ಠೆ, ಶಾಂತಿ ಅಂದ್ರೆ ಭಗವನ್ ನಿಷ್ಠ ಅದನ್ನು ಹೊಂದುತ್ತಾನೆ. ಎಂಥ ಭಗವನ್ ನಿಷ್ಠೆ? ನೈಷ್ಠಿಕಿ ಸ್ವಾಭಾವಿಕಿ ಅಂತ, ಎಕ್ಸ್ಟರ್ನಲ್ ಅಲ್ಲ ಇದು, ಇಂಟರ್ನಲ್ ಇದು. ಅವನಿಗೆ ಸಿಗ್ತಕ್ಕಂಥ ಸಮಾಧಾನ, ಯೋಗದಿಂದ ಮಾಡಿದ ಕರ್ಮದ ಫಲ ಅವನಿಗೆ ಮನಃಶಾಂತಿ ಕೊಡುತ್ತೆ. ಮನಸ್ಸನ್ನು ಶಾಂತಿ ಕೊಟ್ಟು ದೇವರ ಕಡೆ ಗಮನ ಹರಿಸುತ್ತೆ ಅಂತ ಹೇಳ್ತಾರೆ. ದೇವರ ಕಡೆ ಗಮನ ಹರಿಸುತ್ತೆ. ಅಯುಕ್ತ ಕಾಮಕಾರೇಣ ಫಲೇ ಸತ್ತೋ ನಿಬದ್ಧತೆ. ಯಾವನು ಯೋಗಯುಕ್ತನಾಗಿಲ್ಲ, ಮತ್ತೆ ಕೆಲಸ ಯಾತಕ್ಕೆ ಮಾಡ್ತಾನೆ? ಕಾಮಕಾರೇಣ, ಕಾಮಕಾರ ಅಂದ್ರೇನು? ಒಂದು ಫಲದ ಬಯಕೆ ಇದೆ, ಅದಕ್ಕೆ ಮಾಡ್ತಾನೆ. ಯಾತಕ್ಕೆ ಮಾಡಿದಿರಿ? ಫಲ ಸಿಕ್ತು ಮಾಡಿದಷ್ಟೇ. ಯಾತಕ್ಕೆ ಮಾಡಿದ್ದು ಫಲ ಬೇಕಾಗಿದೆ ಮಾಡ್ತಾನೆ ಅಷ್ಟೆ. ಅದು ಕಾಮಕಾರ ಅಂತ ಹೇಳಿ. ಫಲ ಬೇಡ, ದೇವರು ಪ್ರೀತಿ ಬೇಕು, ಅವನು ಯೋಗಿ ಅಂತ ಹೇಳಿ. ದೇವರು ಪ್ರೀತಿ ಬೇಕು ಅಂತ ಅಷ್ಟೇ ಮಾಡಿದರೆ ಅವನು ಯೋಗಿ, ಫಲ ಬೇಕು ಅಂತ ಅಷ್ಟೇ ಮಾಡಿದರೆ ಅವನು ಕಾಮಕಾರ. ಅಯುಕ್ತ ಕಾಮಕಾರೇನ ಫಲೇ ಸತ್ತೋ ನಿಬದ್ಧತೆ. ಯಾವನಿಗೆ ಫಲದಲ್ಲಿ ಆಸಕ್ತಿ ಇದೆಯೋ ಅವನಿಗೆ ಬದ್ಧತೆ ಅಲ್ಲ, ನಿಬದ್ಧತೆ, ನಿತರಾಂ ಬದ್ಧತೆ, ಟೋಟಲಿ ಸಿಕ್ಕಾಕೊಂಡ್ಬಿಡ್ತಾನು. ಫಲದ ಆಸೆ ಇದ್ದವನು ಸಿಕ್ಕಾಕೊಡ್ತಾನೆ, ಫಲದ ಆಸೆ ಬಿಟ್ಟವನು ಸುಖವಾಗಿರ್ತಾನೆ. ಅದಕ್ಕೆ ಮಾ ಫಲೇಶು ಕದಾಚಾರ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇದೆಲ್ಲ ಕೂಡ. ಯಾತ ಫಲದಲ್ಲಿ ಆಸೆ ಪಡಬಾರದು ಅಂದ್ರೆ ಮನಸ್ಸಿನ ನೆಮ್ಮದಿ ಸಿಗೋದಿಲ್ಲ. ಫಲದಲ್ಲಿ ಆಸೆ ಇದ್ದಾಗ ನೆಮ್ಮದಿ ಇಲ್ಲ, ಆಸೆ ಬಿಟ್ಟಾಗ ನೆಮ್ಮದಿ. ಇದು ಎಷ್ಟು ಸುಲಭವಾದ ಮಾತು! ಆಸೆ ಬಿಟ್ಟಾಗ ನೆಮ್ಮದಿ, ಆಸೆ ಇಲ್ಲದ ಇದ್ದಾಗ ಮನಸ್ಸಿಗೆ ಖೇದ. ಅದು ಎಲ್ಲೆಲ್ಲಿ ನಾವು ಆಸೆ ಇಟ್ಕೋತೇವೋ, ಇವ ಸಂಸಾರದ ಯಾತಕ್ಕೆ ನಾವು ದುಃಖ ಅಂದ್ರೆ ಬರೀ ನಮಗೆ ಆಸೆನೇ ತುಂಬಿರುತ್ತೆ. ಮಾತು ಮಾತನಲ್ಲಿ ಆಸೆ ತುಂಬಿರೋದ್ರಿಂದ ಯಾವಾಗ ರೆಸ್ಟ್ಲೆಸ್ ಆಗಿ ನಾವಿರುತ್ತೆ, ಯಾವಾಗ ಅಪೇಕ್ಷೆ ತೊರೆದು ಬಿಡ್ತಾನಲ್ಲ, ಆಗ ಮನಸ್ಸಿಗೆ ನೆಮ್ಮದಿ ಸಿಕ್ಬಿಡುತ್ತೆ. ಅಷ್ಟ ನೆಮ್ಮದಿ ಬಿಡು. ಅವನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಎಕ್ಸ್ಪೆಕ್ಟೇ ಮಾಡಿಲ್ಲ. ಆರಾಮಾಗಿ ಬಂದರೂ ಅವನಿಗೆ ಖುಷಿನೇ, ಹೋದ್ರೆ ನಷ್ಟ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದೆ ಅವನಿಗೆ, ಎಕ್ಸ್ಪೆಕ್ಟ್ ಮಾಡಿದೆ ಅವನಿಗೆ ಕಡಿಮೆ ಬಂದ್ಬಿಟ್ರೆ ಅಷ್ಟು ಸಂಕಟ ಆಗಿಬಿಡುತ್ತೆ. ಅಯ್ಯೋ ಕಡಿಮೆ ಆಯ್ತಲ್ಲ, ಬಂದಿದೆ ಬಂದೇ ಬಿಡಲ್ಲಿ ಕಡಿಮೆ ಆಯ್ತು ನೋಡ್ರಿ, ಆತ ಎಕ್ಸ್ಪೆಕ್ಟ್ ಮಾಡುತ್ತೆ. ಬರದೇ ಇದ್ದವನಿಗೆ ಬಂದಿದ್ದೆಲ್ಲ ಲಾಭ ಇದ್ದಾಗ ಲೆಕ್ಕ, ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಬಂದರೂ ಲಾಭನೇ ಅವನೇ. ಈ ಮನೋಭಾವ ಇದೆಯಲ್ಲ ಅದು ಭಾರಿ ದೊಡ್ಡದು ಅಂತ ಹೇಳುತ್ತೆ. ಇದರಿಂದ ಆಗೋದೇನು? ಅಂದ್ರೆ ಫಲ ಬಿಡಿ ಫಲ ಬಿಡಿ ಅಂತ ಹೇಳ್ತೀರಲ್ಲ, ಮನಸ್ಸಿಂದ ಒಂದು ಶಾಂತಿ ಹೊರಬರಲು ಶುರುವಾಗುತ್ತಾಗಲೇ. ಯಾರೋ ಬರ್ತಾರೆ, ಉಪಕಾರ ಮಾಡ್ತಾನೆ, ಕೊಡ್ಲಕ್ಕೆ ಬರ್ತಾರೆ, ಬೇಡ ಅಂದ್ಬಿಡ್ತಾನೆ. ನೋಡೋದಕ್ಕೆ ಅವನೇನು 10 ರೂಪಾಯಿ ಕೊಡೋಕ್ಕೂ ಬೇಡ ಅಂದ್ಬಿಟ್ಟ, 10 ರೂಪಾಯಿ ಹೋದಾಗಾಯ್ತು, ಪಕ್ಕದಲ್ಲಿ 10 ರೂಪಾಯಿ ಕಳ್ಕೊಂಡ್ಬಿಟ್ಟೆ ಅಲ್ಲ ಅಂತ ಹೇಳ್ತಾನೆ. ಒಳಗೆ ಅದು 10ರಷ್ಟು ಶಾಂತಿ ಬಂದಿರುತ್ತಾಗಲೇ. ಬೇಡಾಂತ ಪರಿಣಾಮ ಇದೆಯಲ್ಲ ಮನಸ್ಸಿಗೆ ಅಷ್ಟು ನೆಮ್ಮದಿ ಕೊಟ್ಟು ಬಿಡುತ್ತೆ. ಅನ್ನ ಫಲ ಬೇಡ ಅನ್ನಿಸ್ಕೊಂಡು ಬಿಟ್ಟ, ಎಷ್ಟು ಬಂತು? 10 ರೂಪಾಯಿ ಬಂತಷ್ಟು. 10 ರೂಪಾಯಿ ಅದಕ್ಕೆ ಸ್ವಲ್ಪ ಹೋಗುತ್ತೆ, ಅದೇನು ಉಪಯೋಗ ಬರೋದಿಲ್ಲ. ಆದರೆ ಬೇಡ ಅಂತ ಹೇಳಿದ್ರ ಫಲ ಶಾಂತಿಯಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ದ. ಬೇಡ ಅಂತ ಹೇಳಿದ್ರ ಫಲ ನೆಮ್ಮದಿಯಾಗಿ ಕನ್ವರ್ಟ್ ಆಯಿತು. ಬೇಕು ಅಂತ ಹೇಳಿದ್ದೆಲ್ಲ ಟೆನ್ಷನ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದ. ಬೇಕು ಅಂದಲ್ಲಿ ಟೆನ್ಷನ್ನು, ಬೇಡ ಅಂದ್ರೆ ಶಾಂತಿ. ಹಿಂದಿನ ಕಾಲಕ್ಕೆ ಬಿ ಪಿ ಜಾಸ್ತಿ ಇರ್ತಿದ್ದಿಲ್ಲ, ಹಳ್ಳಿಗರು ಏನ್ ಮಾಡ್ತಿದ್ರು, ಆರಾಮಾಗ ತಮ್ಮ ಕೆಲಸ ಮಾಡ್ಕೊಂಡು ಬಿಡ್ತಿದ್ರು ಅಷ್ಟೇ. ಟಿವಿ ಟೆನ್ಷನ್ ಇಲ್ಲ, ರೇಡಿಯೋ ಟೆನ್ಷನ್ ಇಲ್ಲ, ಅಲ್ಲೇನಾಗುತ್ತೆ ಇಲ್ಲೇನಾಗುತ್ತೆ ಯೋಚನೆ ಇಲ್ಲ, ನಿಶ್ಚಿಂತಾಗಿರ್ತಿತ್ತು. ಆದ್ರಿಂದ ಒಳ್ಳೆ ಗೊಲ್ಲು ಗುಂಡದಾಗಿರ್ತಿದ್ರು. 70-80 ವರ್ಷ ಪಡ ಪಡ ಓಡಾಡ್ತಿದ್ರು ಪಾಪ. ಇವತ್ತು 30-40 ಇನ್ನೊಂದು ಎತ್ತಬೇಕು ಅವನ್ನ, ಹಾಗಾಗಿ ಬಿಟ್ಟಿರ್ತಾನೆ. ಇನ್ನು ಉಳಿದವ್ರೆ ಅವನೇ ತವನ್ನೇ ಎತ್ತಬೇಕು. ಯಾತಕ್ಕೆ ಬರೀ ಟೆನ್ಷನ್, ಏನಾಗುತ್ತೋ ಏನಾಗುತ್ತೋ ಈ ಸೀರಿಯಲ್ ಬರುತ್ತೋ ಇಲ್ಲ ಅದು ಬೇರೆ, ಜೊತೆಗೆ ಅರ್ಧಕ್ಕೆ ನಿಂತೋಗುತ್ತೋ ಏನು ಗೊತ್ತೋ, ಏನಾಗುತ್ತೋ ಏನು ಗೊತ್ತೋ. ಅದ್ರ ಬೇರೆ ಅವನಿಗಿಂತ ಇವರಿಗೆ ಡೈರೆಕ್ಟರ್ಗೆ ಇವರಿಗೆ ಜಾಸ್ತಿ ಟೆನ್ಷನ್. ಡೈರೆಕ್ಟರ್ ಟೆನ್ಷನ್ ಬೇರೆ, ಇವ್ರು ಟೆನ್ಷನ್ ಇರ್ತವೆ. ಏನ್ ಮಾಡಬೇಕಾಗಿದೆ ಏನನ್ನ ಎಷ್ಟರ, ಅದಕ್ಕೋಸ್ಕರ ಟೈಮ್ ಎಲ್ಲ ತಮ್ಮ ಟೈಮ್ ಟೇಬಲ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೀರಿಯಲ್ ತಕ್ಕಂತೆ. ಏನು ಆಶ್ಚರ್ಯ, ಸೀರಿಯಲ್ ತಕ್ಕಂತೆ, ಪಾಠ ಪ್ರಯೋಗ ತಕ್ಕಂತೆ ಅಲ್ಲ, ಸೀರಿಯಲ್ ತಕ್ಕಂತೆ ಟೈಮ್ ಅಡ್ಜಸ್ಟ್ಮೆಂಟ್. ಯಾವ ಟೈಮಿಗೆ ಯಾವ ಸೀರಿಯಲ್ ಇಲ್ಲ, ಯಾಕೆ ನೋಡಿಬಿಟ್ರೆ ಜನ್ಮದಲ್ಲಿ ಅವ್ರು ಹೊರಗೋಗ ಚಾನ್ಸೇ ಇಲ್ಲ. ಮನೆಯೊಳಗೆ ಸೀರೀಸ್ ಆಫ್ ಸಿನ್ಸ್ ಪಡೆದು ಬರ್ತಾರೆ, ಸೀರಿಯಲ್ ಅಲ್ಲವು, ಸೀರೀಸ್ ಆಫ್ ಸಿನ್ಸ್. ಒಂದಾದ್ರೆ ಒಂದಾದ್ರೆ ಎಷ್ಟು ಅನ್ಯಾಯ. ಇದು ಜೀವನದ ಗುರಿ ಬೇರೆ ಇಲ್ಲವೇ ಇಲ್ಲ ಹಾಗಿದ್ರೆ, ಅದಕ್ಕಿಂತ ಬೇರೆ ಇಲ್ವಾ ಅಂತ ಕೇಳಿದ್ರೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಅವ್ರು ಕಲಿಯುಗ ಅಂದ್ರೆ ಹಾಗೆ ಮನುಷ್ಯನ ಯೋಚನಾ ಶಕ್ತಿಯನ್ನೆಲ್ಲ ಕೂಡ ಒಂದು ರೀತಿ ತುಳಿದು ನಿಲ್ಲಿಸ್ತಕ್ಕಂಥ ಕಾಲ. ಯೋಚನೆ ಓದಿನ ಪರಿಣಾಮ ಬೇರೆ, ಇದ್ರ ಪರಿಣಾಮ. ಓದಿನಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಬುದ್ಧಿ ಫಂಕ್ಷನ್ ಮಾಡ್ತಾ ಇದೆ, ಬುದ್ಧಿ ತುಂಬಾ ಆಕ್ಟಿವ್ ಆಗುತ್ತೆ. ಇಲ್ಲಿ ನೋಡಬೇಕಾದ್ರೆ ಬುದ್ಧಿ ಸಾಕಷ್ಟು ಕಡಿಮೆ ಆಗಿಬಿಡ. ಅದಕ್ಕೆ ನಮ್ಮಲ್ಲಿ ವೇಸ್ಟ್ ಹೇಳ್ಬೇಕಾದ್ರೆ ನೋಡ್ಕೊಂಡು ಬರಿಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ನೋಡ್ಕೊಂಡು ಬರಿಬೇಡ, ಥಿಂಕಿಂಗ್ ಕಡಿಮೆ ಆಗುತ್ತೆ ನಿನಗೆ. ಅದಕ್ಕೆ ಇವತ್ತು ಟಿವಿ ನೋಡಿ 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 ಥಿಂಕಿಂಗ್ ಪೂರ್ತಿ ಕಡಿಮೆ. ಡೈರೆಕ್ಟರ್ ಥಿಂಕಿಂಗ್ ನಮ್ಮ ಥಿಂಕಿಂಗ್, ನಮ್ಮ ಥಿಂಕಿಂಗ್ ಡೈರೆಕ್ಟರ್ ಥಿಂಕಿಂಗ್ ಡಾಮಿನೇಟ್ ಆಗಿಬಿಡ, ನಮ್ಮ ಥಿಂಕಿಂಗ್ ಇಲ್ಲೇ ಇಲ್ಲ ಅದ್ರೊಳಗೆ. ಇವತ್ತು ಅದಕ್ಕೇನೆ ಹೇಳ್ತಾರೆ, ಪುಸ್ತಕ ಮುಚ್ಚಿ ನೋಡಿದಾಗ ಕಾಣೋ ಹಾಗೆ, ಪುಸ್ತಕ ತೆಗೆದರೆ ಕಾಣೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು 99% ಜನ ನಿಧಾನವಾಗಿ ತಮ್ಮ ಯೋಚನಾ ಶಕ್ತಿನ ಕಡಿಮೆ. ಒಂದ್ ಕಡೆ ಕ್ಯಾಲ್ಕುಲೇಟರ್ ಇತ್ಯಾದಿಗಳು ಅಲ್ಲಿ, ಕಂಪ್ಯೂಟರ್ ಇತ್ಯಾದಿಗಳು ಇಲ್ಲಿ, ಇಲ್ಲಿ ನೋಡಿದ್ರೆ ಟಿವಿ ಸೀರಿಯಲ್ಗಳು. ದೇವರು ಬುದ್ಧಿ ಕೊಟ್ಟಿದ್ದಾರೆ, ಹಾಳು ಮಾಡ್ಕೊತಾ ಇದೆ, ಉಪಯೋಗಿಸೋದೆ ಕಡಿಮೆ ಆಗ್ತಿದೆ. ಕೊನೆ ದೇವರು ತೆಗೆದು ಹಾಕಿಬಿಡ್ತಾರೆ, ಉಪಯೋಗಿಸೋದು ಬಿಟ್ಟಾಗೆಲ್ಲ ಅದು ತುಕ್ಕನಟ್ಟು ಹೋಗುತ್ತೆ, ತುಕ್ಕಡ್ದು ಹೋಗುತ್ತೆ, ಕೊನೆಗೆ ಅದು ಕಂಡೆಮ್ ಆಗಿಬಿಡುತ್ತೆ. ಇವತ್ತು ಉಪಯೋಗಿಸ್ತಾ ಇದ್ರೆ ಮಾತ್ರ ದಿವಸ ಉಪಯೋಗಿಸಿ ಚಾಕಿರುತ್ತೆ, ಅದರಿಂದ ನಮಗೆ ಗಾಯ ಆದ್ರೇನು ಅಪಾಯ ಇಲ್ಲವೇ ಇಲ್ಲ. ಎಂದೋ ಉಪಯೋಗಿಸ್ತಾರೆ, ಬಿದ್ದುಬಿಟ್ರೆ ಅದು ಟೆಟರಸ್ ಶುರುವಾಗುತ್ತೆ. ಏನು ಏನು ರೋಗ ಬರುತ್ತೆ ಹೇಳೋದಕ್ಕಾಗೋದು. ನಿತ್ಯ ಉಪಯೋಗಿಸ್ಬೇಕು. ದೇವರು ಕೊಟ್ಟ ದೊಡ್ಡ ಆಯುಧ ಯಾವುದು ಗೊತ್ತಾ, ಆಚಾರ ಹೇಳ್ತಾರೆ, ವಿಮಲೈಹಿ ಶ್ರುತಿ ಷಾಢ ನಿಶಾತತಮೈಹಿ ಸುಮನೋಶಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಮಾತ್ಮ ತಮೋಭಿದ ಮೀಶಮ ಅನಂತ ಅನುಪಾಸ್ವ ಹರಿಂ. ದೇವು ಬುದ್ಧಿಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕಿಂತ ಆಯುಧನೇ ಇಲ್ಲ ಅಂತ ಹೇಳುತ್ತ. ಬುದ್ಧಿ ಯಾವ ಆಯುಧ ಕಂಡಿಡಿದ್ರು ಬುದ್ಧಿಯಿಂದ ಕಂಡಿಡಿದ್ರು, ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಬಾಂಬ್ ತಯಾರಾದ್ರೂ ಕೂಡ ಅದರ ಹಿನ್ನೆಲೆ ಬುದ್ಧಿ ಕೆಲಸ ಮಾಡಿ. ಅಂದರೆ ಬುದ್ಧಿಗಿಂತ ದೊಡ್ಡ ಆಯುಧ ಇಲ್ಲ, ಆದ್ರಿಂದ ಅದು ಕಂಟಿನ್ಯೂಸ್ ಉಪಯೋಗಿಸ್ತಾನೆ ಇರಬೇಕದು. ಐಡ್ಲ್ ಆಗಿ ಬಿಡಲೇಬಾರದು. ಐಡ್ಲ್ ಆಗಿ ಬಿಟ್ಟ ಅಂದ್ರೆ ಆ ಬುದ್ಧಿ ಈ ಕಡಿಮೆ ಆಗುತ್ತೆ, ಮುಂದಿನ ಜನ್ಮಕ್ಕೆ ದಡ್ಡನಾಗೆ ಹುಡುತಾನೆ. ಮತ್ತೆ ಇವತ್ತಿನ ಬುದ್ಧಿ ಕಡಿಮೆ ಆಯಿತು ಅಂದ್ರೆ ಮುಂದಿನ ಜನ್ಮಕ್ಕೆ ಆಗ ದೊಡ್ಡ ಇದು ಒಂದು ಪೂರ್ತಿ ಡೌನ್ ಆಗ್ತಾ ಹೋಗುತ್ತೆ. ಅವನು ಬುದ್ಧಿ ಆಕ್ಟಿವೇಟ್ ಆಗ್ತಾ ಇರಬೇಕಾದ್ರೆ ಸದಾ ಕಾಲವೂ ಕೂಡ ಈ ರೀತಿ ನಾವು ನೈಷ್ಠಿಕವಾದ ಶಾಂತಿ ಹೊಂದಬೇಕಾದ್ರೆ ಫಲದ ಅಪೇಕ್ಷೆ ಬಿಟ್ಟರೆ ಮಾತ್ರ ಸಾಧ್ಯ. ಯುಕ್ ಅಯುಕ್ತ ಕಾಮಕಾರೇಣ ಫಲೇ ಸತ್ತೋ ನಿಬದ್ಧತೆ. ಫಲದಲ್ಲಿ ಆಸಕ್ತನಾದವನಿಗೆ ಬಂಧನ ಜಾಸ್ತಿ ಆಗುತ್ತೆ. ಫಲದಲ್ಲಿ ಆಸಕ್ತಿ ಇದ್ದವನಿಗೆ ಆ ಬಂಧನದ ಫಲ, ಇಲ್ಲದವನಿಗೆ ನಿಶ್ಚಿಂತ. ಭಾಗವತ ಪುರಾಣದ ಕಥೆ ಹೇಳ್ತಾರೆ, ಕುರರ ಪಕ್ಷಿ ಹಿಡಿದ್ರದ್ದು. ಕುರರ ಅಂತ ಒಂದು ಪಕ್ಷಿ, ಎಲ್ಲೋ ಒಂದು ಪಾಪ ಒಂಚು ಮಾಂಸ ತುಂಡು ಬಿದ್ದಿತ್ತು, ತೊಗೊಳಿಕ್ಕೆ ಅಂತ ಹೋಯ್ತು. ತೊಗೊಳಿಕ್ಕೆ ಅಂತ ಹೋಯ್ತು, ಎಲ್ಲ ದೊಡ್ಡ ಗುಂಪು ಬಂದುಬಿಟ್ಟವು. ತನಗಬೇಕು ತನಗಬೇಕು ಅಂತ ಎಲ್ಲ ಗುಂಪು ಬಂದುಬಿಟ್ಟಿದೆ. ಇದನ್ನು ಹೊಳ್ಳೆಗೆ ಶುರು ಮಾಡಿಬಿಟ್ಟಿದ್ದಾನೆ ಎಲ್ಲ ಕೂಡ, ಎಲ್ಲ ಹೊಡಿತಾ ಇದ್ದಾರೆ. ಅದು ಗಾಬರಿ ಆಗೋತ್ತೆ, ಏನೋ ತಿಂದಕ್ಕೆ ಅಂತ ನಾನು ಬಂದ್ರೆ ಇದೇನು ಗ್ರಹಚಾರ ಅನ್ಕೊಂಡು ಮೈ ಮೇಲೆ ಪೆಟ್ಟು ಬಿಡ್ತಾ ಇದೆ. ಒಂದೇ ಸಮನೇನೆ ಒಂದ್ ಕಡೆ ಈ ಪಕ್ಷಿ ಆ ಪಕ್ಷಿ ಸಾಲು ಸಾಲು ಹೊಡಿತಾರೆ ತಮಗೆ ಬೇಕು ಅನ್ನೋ ಇದಕ್ಕೆ. ಯೋಚನೆ ಮಾಡಿ ದೂರ ಸರ್ಕೊಂಡ್ಬಿಡ್ತಂತೆ, ದೂರ ಸರ್ಕೊಂಡ್ಬಿಡ್ತಂತೆ. ಎಲ್ಲ ಅವರು ಹೊಡೆದಾಡ ಶುರು ಮಾಡ್ಕೊಂಡು, ಇದಕ್ಕೆ ಹೊಡೆದಾಟ ಇಲ್ಲ ಈಗ, ಅವು ಹೊಡೆದಾಡ್ತಾ ಇತ್ತು. ಓ ಆ ಯೋಚನೆ ಹಬ್ಬ ಸದ್ಯ ಅದನ್ನು ಬಿಟ್ಟೆ ನನ್ನ ಪ್ರಾಣ ಉಳಿತು ಅಂತ ಹೇಳಿ, ಅದನ್ನು ಬಿಟ್ಟೆ ನನ್ನ ಪ್ರಾಣ ಉಳಿ. ಅದರವರೆಗೆ ಗಮನ ಇರೋವರೆಗೂ ಏಟು ಬಿಡ್ತಿತ್ತು, ಅದು ಬಿಟ್ಟ ಅಷ್ಟೇ ಹೊರಟೋಯ್ತಾಕ. ಇದು ಭಾಗವತ ಪುರಾಣದಲ್ಲಿ ಅವಧೂತ ಹೇಳ್ತಾನೆ, ಕುರರ ಪಕ್ಷಿಯಿಂದ ಕಲಿತ ಪಾಠ ಅಂತ ಹೇಳ್ತಾರೆ. ಆ ಪಕ್ಷಿ ನೋಡಿದ್ದರ ಫಲ, ಓಹೋ ನಾನು ಅದನ್ನು ಬಿಟ್ಟಿದ್ದಕ್ಕೆ ಸುರಕ್ಷಿತನಾದೆ. ಅದಕ್ಕೆ ಹೇಳ್ತಾರೆ ಆಮಿಷ ಮಾಂಸ ಇದೆಲ್ಲ ಹೇಗೆ ಅಂದ್ರೆ, ನಮ್ಮನ್ನು ಯಾವುದೇ ಒಂದು ಫಲ ಮಾಂಸ ಇದ್ದಾಗೆ ಲೆಕ್ಕ, ಫಲ ಫಲ ಅಷ್ಟೇ ವ್ಯತ್ಯಾಸ. ಫಲ ಫಲ ತುಂಬಾ ಜನಕ್ಕೆ ಫಲ ಅಂದ್ರೆ ಜಾಸ್ತಿ ಅಭ್ಯಾಸ, ಫಲಾಹಾರ ಮಾಡ್ತೀವಿ ಅಂತ ಹೇಳ್ತಾರೆ ತುಂಬಾ ಜನ. ಅದು ಏಕಾಚಿ ಕೂಡ ಫಲಾಹಾರ ಅಂತ ಹೇಳ್ಬಿಡ್ತಾರೆ. ಫಲ ಅಂದ್ರೆ ಏನು ಗೊತ್ತಾ, ಮಾಂಸ ಅಂತ ಅರ್ಥ. ಫಲ ಅಂದ್ರೆ ಹಣ್ಣು, ಫಲ ಅಂದ್ರೆ ಮಾಂಸ. 100-90% ಫಲ ಅಂತಾನೆ ಕರೆಯೋದು, ಕರೆಕ್ಟ್ ಅದು. ಏಕಾಚಿ ಫಲ ತಿಂದ್ರು ಫಲ ಅಂತಾನೆ ಶಾಸ್ತ್ರ ಕರೆದಿರೋದು. ಬರೀ ಮಾಂಸ ಅಲ್ಲ, ಏಕಾಸಿ ಏನ್ ತಿಂದು ಬರೀ ಮಾಂಸ ಅಲ್ಲ, ಅದು ಗೋಮಾಂಸ ಅಂತ ಕರೀತಾರೆ. ವರಂ ಗೋಮಾಂಸ ಭಕ್ಷಣ, ವರಂ ಹತ್ಯಾ ಸುರಾಪಾನಂ ಏಕಾದಶ್ಚ ಅನ್ನ ಭಕ್ಷಣ ಅಂತ ಅಂತೂ ಏನ್ ಮಾಡ್ತಾರೆ ಕರೆಕ್ಟ್ ಹೇಳ್ತಾರೆ ಅಂತ ಆಯ್ತಾವ್. ಫಲ ಫಲ ಅನ್ನೋ ಮಾಂಸ, ಯಾವುದೇ ಸಂಸ್ಕೃತ ಡಿಕ್ಷನರಿ ತೆಗೆದು ನೋಡಿ ಅದಕ್ಕೆ ಮಾಂಸ, ರಾಕ್ಷಸರಿಗೆ ಫಲಾಶರು ಅಂತ ಹೇಳ್ತಾರೆ. ಫಲಾಶರು ಮಾಂಸ ತಿನ್ನೋರು ಅಂತ ಅರ್ಥ. ಅಂದ್ರೆ ಫಲ ಬೇರೆ ಫಲ ಬೇರೆ. ಯಾವನು ಫಲ ಕೇಳ್ತಾನೋ ಅವನು ಫಲ ಪಡೆದಾಗ ಲೆಕ್ಕ, ಮಾಂಸ ತಿಕ್ಕಾಗ ಲೆಕ್ಕ. ಯಾವನು ಫಲ ಬಿಡ್ತಾರಲ್ಲ ಅವನ ಜೀವನದಲ್ಲಿ ಶಾಂತಿ ಸಿಗುತ್ತೆ. ಶಾಂತಿಗಿಂತ ದೊಡ್ಡ ಆಸ್ತಿ ಇಲ್ಲ, ಆದ್ದರಿಂದ ಅದೇ ಫೈನಲ್. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಅದಕ್ಕೆ ರೈಕ್ವರ ಮುಂದೆ ಜಾಣಸುತಿ ರಾಜ ಬರ್ತಾನೆ. ರೈಕ್ವರು ಏ ಆಸ್ತಿ ಪಾಸ್ತಿ ಏನೂ ಇಲ್ಲ, ಸ್ವಂತ ಇರಲಕ್ಕೊಂದು ಯಾವುದೋ ಎತ್ತಿನ ಗಾಡಿ ಬಿಟ್ಟರೆ ಕೆಳಗೆ ಕೂತಿರ್ತಾರೆ, ಯಾರೋ ಎತ್ತಿನ ಗಾಡಿ ಕೆಳಗೆ ಕೂತಿರ್ತಾರೆ. ಏನೂ ಇಲ್ಲ, ಅವಧೂತರು ಅಂದ್ರೆ ಅವಧೂತರು. ರಾಜ ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ, ಅವರಲ್ಲಿ ಏನೂ ಇಲ್ಲ. ಮುಖ ನೋಡಿದ್ರೆ ಎಲ್ಲ ಇದ್ದ ತೃಪ್ತಿ ಕಾಣ್ತಾ ಇದೆ ಮುಖದಲ್ಲಿ, ಸಂತೃಪ್ತಿ ಅಂದ್ರೆ ಸಂತೃಪ್ತಿ. ಯೋಚನೆ ಮಾಡ್ತಾನೆ, ಆಶ್ಚರ್ಯ ಪಡ್ತಾರೆ, ಸ್ವಾಮಿ ಏನ್ ನಿಮ್ಮ ಯಶಸ್ಸಿನ ಗುಟ್ಟಿತು, ನಾನೊಬ್ಬ ರಾಜ ಚಕ್ರವರ್ತಿ, ನಾನು ನನಗಿರೋ ನೆಮ್ಮದಿಗಿಂತ ನಿಮ್ಮ ನೆಮ್ಮದಿ ಜಾಸ್ತಿ ಇದೆಯಲ್ಲ, ನಿಮ್ಮ ಆಸ್ತಿ ಯಾವುದು ಅಂತ ಕೇಳುತ್ತೆ. ನನಗಿರೋ ನೆಮ್ಮದಿಗಿಂತ ನಿಮ್ಮ ನೆಮ್ಮದಿನೇ ಜಾಸ್ತಿ. ಮುಖ ನೋಡಿದ್ರೆ ನನಗೆ ಆಶ್ಚರ್ಯವಾಗ್ತಾ ಇದೆ, ಏನು ಸಂಭ್ರಮ, ಎಷ್ಟು ಶಾಂತಿ ನಿಮಗೆ, ನನಗಿಲ್ಲ ಶಾಂತಿ ನಿಮಗೆ ಯಾತಕ್ಕೆ ಬಂತು ಅಂತ ಕೇಳಿದರೆ ಅವ್ರು ಹೇಳೋದಕ್ಕೆ ಹೋಗ್ತಾರೆ. ಅದು ಹೇಳಬೇಕು ಅಂತ ಅಪೇಕ್ಷೆಯಿಂದ ಇತ್ತು. ಏನ್ ಮಾಡ್ತಾನೆ ಪಾಪ, ಏನೇನೋ ಕಾಣಿಕೆ ಕೊಡ್ತಾನೆ ಟೆಂಪ್ ಮಾಡೋಕ್ಕೋಸ್ಕರ. ಆನೆಗಳನ್ನ, ಕುದುರೆಗಳನ್ನ, ಕನ್ಯೆಯರನ್ನ, ಸಂಪತ್ತನ್ನ, ಗೋವುಗಳನ್ನ ಕೊಡ್ಲಿಕ್ಕೆ ಅಂತ ಹೋದ್ರೆ ಅವ್ರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ಬೆಂಕಿ ಆಗಿಬಿಟ್ರಂತ. ಗಟೋ ಕೆಲ ತಗೊಂಡು ಹೋಗ್ಬಿಡಕ್ರಿ, ಅದು ಬೇಕಿಲ್ಲ. ನನಗೆ ಆಶ್ಚರ್ಯ ಆಗಿತ್ತು, ಇದನ್ನು ಕೊಟ್ಟರೆ ಬೇಡ ಅಂದವರೇ ಸಿಕ್ಕಿದ್ದಿಲ್ಲ, ನನಗೆ ಇವರ್ಯಾರು ಸಿಕ್ಕರು ಅಂತ ಆಶ್ಚರ್ಯ. ಒಂದು ಕೊಟ್ಟರೆ ಇನ್ನೂ ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ ಮನುಷ್ಯ, ಅಂಥದ್ದು ಕೊಟ್ಟಿದ್ದೆಲ್ಲ ಬೇಡ ಅಂತ ಹೇಳ್ತಾನಲ್ಲ, ಅವ್ರು ಸಾಲದಲ್ಲಿ ಬತ್ತೆ ಕೊಡ್ಲಕ್ಕೆ ಬಂದಂತ. ಆ ಭಾರಿ ಸಿಟ್ಟುಕೊಂತವ್ರಿಗೆ ಆ ಕೇಳ್ತಾನೆ, ಸ್ವಾಮಿ ದಯವಿಟ್ಟು ಹೇಳಿ ಅಂತ ಕೇಳಿದ್ರೆ, ಹೇಳ್ತೇನೆ ಇದನ್ನ ಕೊಟ್ಟರೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ ಹೇಳೋದಿಲ್ಲ, ಇದು ತಗೊಂಡು ನಾನೇನ್ ಮಾಡಬೇಕಾಗಿದೆ ಅಂತ, ನಾನೇನ್ ಮಾಡಬೇಕಾಗಿದೆ, ಇದಕ್ಕಿಂತ ಜಾಸ್ತಿ ನನಗೆ ಆಸ್ತಿ ನನಗಿದೆ, ಮನಃಶಾಂತಿಗಿಂತ ಆಸ್ತಿ ಯಾವುದಿದೆ ಯೋಚನೆ ಮಾಡು, ಆರಾಮ ನಾನಿದ್ದೇನೆ ಈಗ, ಆ ದೃಷ್ಟಿಯಲ್ಲಿ ನನಗೆ ಇದ್ಯಾವುದು ಬೇಡ ಅಂತ ಹೇಳಿ ಉಪದೇಶ ಮಾತ್ರ ಮಾಡ್ತೇನೆ, ಈ ಹಣಕಾಸಿನ ವ್ಯವಹಾರ ಬೇಡ ಅಂತ ಹೇಳಿಬಿಟ್ಟು ಅವನಾಗಿ ಕೊಟ್ಟಿದ್ದಕ್ಕೆ ಹೇಳ್ತಾರೆ. ತಾನಾಗಿ ಕೇಳಿದ್ರಂತ ಕತೆ ಮುಗಿದೋಯ್ತಾರೆ. ತಾನಾಗಿ ಏನು ಮಾಡೋಕ್ಕೆ ಬೇಕಿಲ್ಲ ನನಗೀಗ, ಎಲ್ಲ ಅವಧೂತ ಬಿಟ್ಟುಬಿಟ್ಟಿದೆ ನಾನೀಗ, ತಗೊಂಡು ನಾನು ಏನು ಮಾಡೋದೀಗ, ಸುಖ ಶಾಂತಿ ಹೀಗೆ ಕಾಣಬೇಕು. ಅದಕ್ಕೆ ಒಂದ್ಸರ್ತಿ ಯಾವುದೋ ಊರಿಗೆ ಹೋದ ಕಾಲಕ್ಕೆ ಹೇಳಿದ್ದೆ, ಬಡವರು ಅಂದ್ರೆ ಬಡವರು, ಭಾರಿ ಬಡವರು, ಅರ್ಚಕರು, ಯಾವುದೋ ದೇವಸ್ಥಾನಕ್ಕೆ ಅರ್ಚಕರಷ್ಟೇ. ಆ ಬಚ್ಚರ ಮನೆಯಲ್ಲ ಒಳಗಡೆ ಅರ್ಥ ಮಾಡ್ಕೋಬೇಕು, ಮನೆ ಹೊರಗೆ ಸ್ನಾನ ಮಾಡಬೇಕು, ಬಾತ್ರೂಮೇ ಇಲ್ಲ ಅಂತ ಮನೆ. ಮನೆ ಹೇಗಿದೆ ಅಂದ್ರೆ, ಊಟಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ, ಊಟಕ್ಕೆ ಕೂತ್ರೆ ಬೇರೆ ಮಣ್ಣು ಬೀಳುತ್ತೆ, ಮಣ್ಣು ಸುರಿತಾ ಇದೆ ಅಂತ ಮನೆ. ಇರೋದೇ ಒಂದು ಹಾಲು ರೂಮು ಏನೂ ಇಲ್ಲ, ಇರೋದೇ ಒಂದು ಜಾಗ, ಎಲ್ಲರ ತಿಂಗ ಅದು ಒಂದೇನೆ, ಅಲ್ಲೇ ಅಡಿಗೆ ಮಾಡ್ಕೊಂಡು ಬೆಳೆಸೋ ತಯಾರಿದ್ದಾರೆ. ಇಬ್ಬರಿಗೂ ಕಣ್ಣು ಕಾಣಿಸೋದಿಲ್ಲ, ಅದು ಬೇರೆ ಜೊತೆ ಗಂಡನಿಗೆ ಕಣ್ಣು ಕಾಣಿದ್ರೆ ಹೆಂಡತಿಗೆ ಬಂಜು ಮೊಸರು ಮೊಸರು ಕಾಣಿಸ್ತಾ ಇದೆ. ಇಬ್ಬರಿದ್ದಾರೆ, ಅವ್ರಿಗೆ ಕೇಳಿದರೆ ಹೇಗಿದ್ದೀರಿ ಅಂತ ಕೇಳಿದರೆ, ಅವ್ರು ಏನೋ ಸ್ವಲ್ಪ ಊಟಕ್ಕಾಗಿದ್ದು ಕಾಣಿಕೆ ಕೊಡ್ಲಿಕ್ಕೆ ಹೋದ್ರೆ, ದಯವಿಟ್ಟು ನಮ್ಗೆ ಯಾವುದು ಕೊಡಬೇಡಿ, ಏನು ಕೊಡಬೇಡಿ, ನಾನು ಸುಖವಾಗಿದ್ದೇವೆ ಅಂತಿರ್ತಾರೆ, ಲೆಕ್ಕ ಹಾಕಿರೋಣ. ಕಣ್ಣಿಲ್ಲ, ಇರ್ಲಕ್ಕೆ ಮನೆ ಇಲ್ಲ, ಒಳಗೆ ಬಾತ್ರೂಮ್ ಇಲ್ಲ, ಹೊರಗೆ ಬರಬೇಕು, ಅದ್ರ ಸುಖವಾಗಿದ್ದೇವೆ ನಾವೀಗ. ತಮಾಷೆ ಸೋಫಾ ಮೇಲೆ ಮನೆಗೆ ಬಿಟ್ಟು ಏರ್ಕಂಡ್ ಒದ್ದಾಡ್ತಿರ್ತಾನೆ, ಅಯ್ಯೋ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳಿಬಿಟ್ಟು. ಏನ್ ಸುಖವಾಗಿದ್ದೀರಿ ಅಂದ್ರೆ, ಇರೋ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಮಕ್ಕಳು ದೊಡ್ಡ ವಿದ್ವಾಂಸರಾಗಿದ್ದಾರೆ, ಸುಖವಾಗಿ ದೇವ್ರ ಪಾಠ ಪ್ರಯತ್ನ ಮಾಡ್ಕೊಂಡಿದ್ದಾರೆ, ಅದಕ್ಕಿಂತ ನೆಮ್ಮದಿ ಏನು ಬೇಕು ಅಂತ ಕೇಳುತ್ತೆ. ಎಷ್ಟು ಆದರ್ಶ ಇದೆ, ಇರೋ ಇಬ್ರು ಇವನು ಗೂಂಡ, ಇಬ್ರು ಮಕ್ಕಳು ಕಳ್ಳರು, ಸೋಫೆ ಮಲಗಿರ್ತಾನೆ, ಏನ್ ಚಿಂತೆ ಬಂದು ಸುಖ ಬರುತ್ತೆ ಅವನಿಗೆ. ಅದು ಸುಖ ಎಲ್ಲಿ ಕಾಣಬೇಕು ನೋಡಬೇಕು, ಸುಖ ಕಾಣತಕ್ಕಂಥ ರೀತಿಯಲ್ಲಿ ಕಣ್ಣಲ್ಲಿ ವ್ಯತ್ಯಾಸ ಇದೆ. ಆಶ್ಚರ್ಯ, ಇವತ್ತಿನ ಕಾಲಕ್ಕಂತವರಿರ್ತಾರೆ ಅಂತ ತಿಳ್ಕೊಂಡ್ರೆ ಸುಖದ ಕಾನ್ಸೆಪ್ಟೇ ಬೇರೆ. ಅದು ನಾವು ವಸ್ತುವಿಂದ ಸುಖ ಬರುತ್ತೆ ಎಂಬುದು ಭ್ರಮೆ. ಮುಂದೆ ಬಂದಂತ ಅಧ್ಯಾಯ ತುಂಬಾ ವಿಚಾರ ಬರುತ್ತೆ. ವಸ್ತುವಿನಿಂದ ಸುಖ ಬರೋದಲ್ಲ, ಸುಖ ಹೀಗೆ ಬರಬೇಕು ಅಂತ ಹೇಳುತ್ತಾರೆ. ವಸ್ತು ಪಡ್ಕೊಂಡು ಸುಖ ಅಲ್ಲ, ವಸ್ತು ಬಿಟ್ಟು ಸುಖ ಪಡಬೇಕು. ಶಾಂತಿ ಮಾಪ್ನೋತಿ ನೈಷ್ಠಿಕೀ ಅಯುಕ್ತ ಕಾಮಕಾರೇಣ ಫಲೇ ಸತ್ತೋ ನಿಬದ್ಧತೆ. ಇನ್ನು ಕರ್ಮಗಳನ್ನು ಹೇಗೆ ಮಾಡಲಿಕ್ಕೆ ಬರುತ್ತೆ ಎಂದು ಹೋಗೋದು ಅಂತ ಹೇಳುತ್ತಾರೆ. ಅರ್ಪಣೆ ಹೇಗೆ ಮಾಡಬೇಕು, ಇಷ್ಟೆಲ್ಲ ಕರ್ಮ ಮಾಡ್ತೇವೆ, ಅರ್ಪಣೆ ಹೇಗೆ ಮಾಡಬೇಕು ಅಂದ್ರೆ, ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಸಿ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಸಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್. ಅಮೂಲ್ಯವಾದ ಶ್ಲೋಕ. ಸರ್ವಕರ್ಮಾಣಿ ಮನಸ, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ತು. ಅರ್ಪಿಸೋಕೆ ಏನೇನೂ ಕಷ್ಟ ಇಲ್ಲ, ಯಾಕೆ ಮನಸ ಸನ್ಯಸ್ಯ, ಮನಸ್ಸಿಂದ ಅರ್ಪಿಸೋದಾದ್ರಿಂದ ಯಾರು ಕೈಕಾಲು ಕಟ್ಟಿ ಕೂಡಿಸಿದ್ರೂ ನಿಮಗೆ ಯೋಚನೆ ಇಲ್ಲ. ಈಗ ಮನಸ್ಸಿಂದ ತಾನೇ ಫಂಕ್ಷನ್ ಮಾಡೋದು. ದೇವರು ಎಷ್ಟು ಸುಲಭ ಅಂತ ಹೇಳೋದಕ್ಕೆ ಸಾಕ್ಷಿ. ದೇವರೇ ನಿನಗೆ ಅರ್ಪಿತವಾಗಲಿ ಅಂದ್ರೆ ಸಾಕು, ದೇವ್ರ ಸ್ವೀಕಾರ ಮಾಡೇ ಬಿಡ್ತಾನೆ. ಇಂಥ ಮೇ ಇಷ್ಟು ಸುಲಭ ದೇವರು ಅರ್ಪಣೆ ಮಾಡೋದು ಅಂತ ಕೇಳಿದ್ರೆ ನಾವೇನು ಕಷ್ಟಪಡಬೇಕಾದ ಕೆಲಸನೇ ಇಲ್ಲ. ತುಂಬಾ ದಿನ ಏನಿದೆ ಅರ್ಪಣೆ ಮಾಡೋದು, ದೊಡ್ಡ ಪ್ರೋಸೆಸ್ ಅದು, ಒಂದು ಗಂಟುಗಟ್ಟಲೆ ತಗೊಳ್ಳುತ್ತೆ ಅಲ್ಲ. ದೇವರೇ ಸ್ವೀಕಾರ ಮಾಡಿ ದೇವರು ತಗೊಂಡು ಆಗಿಬಿಡುತ್ತಂತ. ಇಷ್ಟು ಸುಲಭ ಎಲ್ಲಾ ಕರ್ಮಗಳನ್ನು ಕೂಡ ಮನಸಾ ಸನ್ಯಸ್ಯ, ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಕೆಲ ಅರ್ಥ ಬರೆದಿದ್ದಾರೆ ಕೆಲವರು, ಸನ್ಯಾಸಿ ಅಂದ್ರೆ ಬಿಟ್ಟು ಅಂತ ಅರ್ಥ ಬರೆದವರು ಇದ್ದಾರೆ. ಅದಕ್ಕೆ ಆಚಾರ್ಯ ಖಂಡನೆ ಮಾಡ್ತಾರೆ, ಅರ್ಥ ಸರಿ ಬಿಟ್ಟು ಅಂತ ಹೇಳೋದಕ್ಕೆ ಇವೆಲ್ಲ ಯಾತಕ್ಕೆ ಬೇಕು? ಸರ್ವಕರ್ಮಾಣಿ ಬಿಟ್ಟು ಅಲ್ಲ, ಸರ್ವಕರ್ಮಾಣಿ ಸನ್ಯಾಸಿ ಅಂದ್ರೆ ಪರಮಾತ್ಮನಲ್ಲಿ ಇಟ್ಟು ಅಂತ ಅರ್ಥ. ಬಿಟ್ಟು ಬೇರೆ ಇಟ್ಟು ಬೇರೆ ಅಲ್ರಿ, ಬಿಟ್ಟು ಅಂತ ಅರ್ಥ ಯಾಕೆ ಮಾಡಬಾರದು? ಅದಕ್ಕೆ ಆಚಾರ್ಯ ಹೇಳಿದ್ದನ್ನು ರಾಯರು ಬರೀತಾರೆ, ಮನಸಾ ಅಂತ ಇದೆ ಲೆಕ್ಕ ಇದೆ ಅಂತ ಹೇಳ್ತಾರೆ. ಮನಸಾ ಸನ್ಯಾಸ್ಯ, ಮನಸ್ಸಿನಿಂದ ದೇವರೊಳಗಿಟ್ಟು ಮನಃಪೂರ್ವಕ ದೇವರಿಗೆ ಅರ್ಪಿಸಿಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ. ಸರ್ವಕರ್ಮಾಣಿ ಮನಸಾ ಸನ್ಯಾಸ್ಯ ಅಷ್ಟೇ ಸುಖಂ ವಶಿ, ಸುಖವಾಗಿರ್ತಾನೆ. ಆದರೆ ಅವನಿಗಿರೋ ಆಸ್ತಿ ಏನು? ಸುಖವಾಗಿರ್ತಾನೆ. ವಶಿ, ವಶಿ ಅಂದ್ರೆ ಏನು? ಹಿಂದೆ ಬಂದಿದೆ. ವಶಿ ಅಂದ್ರೆ ವಶೇಹಿ ಯಶ್ಚೇಂದ್ರಿಯಾಣಿ ತಶ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳ ಮೇಲೆ ಹತೋಟಿ ಇರತಕ್ಕಂಥ ವ್ಯಕ್ತಿ ಸರ್ವಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸಿಬಿಟ್ಟು ಸುಖವಾಗಿರ್ತಾನೆ. ಇದು ಯಾವಾಗ ಮಾಡಬೇಕು ಅಂತ ಪ್ರಶ್ನೆ. ಇದೆಲ್ಲ ಯಾವಾಗ ಮಾಡಬೇಕು? ನಮಗೆ ಭಾರಿ ಎಲ್ಲ ಕೇಳಿದಾಗ ಅನಿಸುತ್ತೆ ಮುಂದಿನ ಜನ್ಮದಲ್ಲಿ ಗ್ಯಾರಂಟಿ ಮಾಡ್ತೇವೆ, ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲಿ ಗ್ಯಾರಂಟಿ ಮಾಡ್ತೇವೆ, ಈ ಸ್ಥಿತಿ ಬಂದ್ಬಿಡ್ತಾನಪ್ಪ. ಇಲ್ಲ ರಿಟೈರ್ ಆದ್ಮೇಲೆ ಗ್ಯಾರಂಟಿ ಮಾಡ್ತೇವೆ. ಸರ್ವಿಸ್ ಸರಿದ್ರೆ ರಿಟೈರ್ ಆಗಿದೆ, ಓದ್ತಿದ್ರೆ ಕೆಲಸ ಸಿಕ್ಕ ಮೇಲೆ, ಕೆಲಸ ಸಿಕ್ಕರೆ ಪ್ರಮೋಷನ್ ಬಂದ್ಮೇಲೆ, ಪ್ರಮೋಷನ್ ಬಂದರೆ ರಿಟೈರ್ ಆದ್ಮೇಲೆ, ರಿಟೈರ್ ಆದವನು ಮುಂದಿನ ಜನ್ಮಗಳ ಇಷ್ಟೇ. ಈ ರೀತಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ. ಎಷ್ಟು ಅನ್ಯಾಯ ಇದೆ ಒಂದು ನಿಜವಾದ ಬುದ್ಧ. ಈ ಮಾತು ಹೇಗಿರುತ್ತೆ ಗೊತ್ತಾ? ಸ್ಟೂಡೆಂಟ್ ಯಾವಾಗ ಚೆನ್ನಾಗಿ ಓದಯ ಚೆನ್ನಾಗಿ ಓದಯ ಅಂತ ಕೇಳಿದ್ರೆ, ಹೌದು ಭಾರಿ ಟೆನ್ಷನ್, ನೀವು ಓದಕ್ಕಾಗೋದಿಲ್ಲ, ಪರೀಕ್ಷೆ ಇದೆ ನಾಡಿದ್ದು, ಈಗ ಓದೋದಿಲ್ಲ, ಪರೀಕ್ಷೆ ಆದ್ಮೇಲೆ ಓದ್ತೇನೆ ಅಂದ್ರೆ ಹಾಗೆ ಹಾಕಿ ಪರೀಕ್ಷೆ ಯಾಕೆ ಚಪ್ಪ ಬರೀ ತಯಾರಾಗ್ತಾನೆ ಅಂತ ಹೊರತು ಮಾರ್ಚ್ ಆಚೆ ಬಿಟ್ಟ ಅಂತ ಅರ್ಥ ಅವನಾಗಲಿ. ಪರೀಕ್ಷೆ ಆದ್ಮೇಲೆ ಓದೋದ್ರೆ ದಡ್ಡತನ. ಅದಕ್ಕೆ ಹೇಳ್ತಾರೆ ಸರ್ವದ್ವ ಹೇಳ್ತಾರೆ, ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯ. ಸಾಧನೆ ಎಲ್ಲಿ ಮಾಡಬೇಕು ಗೊತ್ತಾ? ನವದ್ವಾರೇ ಪುರೇ, ಈ ದೇಹದಲ್ಲಿ ಇದ್ದಾಗ ಸಾಧನೆ ಮಾಡಬೇಕು ಹೊರತು ದೇಹ ಬಿಟ್ಟಮೇಲೆ ಸಾಧನೆ ಮಾಡಕ್ಕೆ ಬರೋದಿಲ್ಲ. ಎಷ್ಟು ಆಶ್ಚರ್ಯ! ನವದ್ವಾರೇ ಪುರೇ, ನಮ್ಮ ದೇಹವನ್ನು ಪಟ್ಟಣ ಅಂತ ಕರೆದಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಚಕ್ರವರ್ತಿಗಳಿದ್ದಾಗ ಲೆಕ್ಕ. ದೇಹ ಪಟ್ಟಣ ಅಲ್ಲ, ಚಕ್ರವರ್ತಿಗಳಿದ್ದಾಗೆ. ಇಲ್ಲ ಅಂತ ಕೊರಗಬೇಡಿ. 11 ಇಂದ್ರಿಯ ಸರಿಯಾಗಿ ಫಂಕ್ಷನ್ ಮಾಡುತ್ತೆ, 9 ದ್ವಾರಗಳು ಸರಿ ಇವೆ ಅಂದ್ರೆ ಆ ದೇಹ ಒಳ್ಳೆ ಚಕ್ರ ಪಟ್ಟಣ ಇದ್ದಾಗ ಲೆಕ್ಕ. ಅಲ್ಲಿ ಚಕ್ರವರ್ತಿ ಇದ್ದಾಗಿರಬೇಕು. ನವದ್ವಾರದ ಪಟ್ಟಣ, ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಇದು 9 ದ್ವಾರಗಳ ಪಟ್ಟಣ. ಆದೃಷ್ಟಿಗೆ ಅದಕ್ಕೆಲ್ಲ ಇರ್ತಾರೆ, ಮನೆ ಕಟ್ಟಿಸ್ಬೇಕಾದ್ರೆ 9 ಬಾಗಿಲ ಮನೆ ಕಟ್ಟಿಸೋದು. ಶಾಸ್ತ್ರೀಯವಾಗಿ ಕಟ್ಟಿಸ್ಬೇಕು ಅಂತ ಹೊಟ್ಟರೆ ಕಟ್ಟಿಸ್ಬೇಕು. ಇವತ್ತು ಯಾರೋ 30-40, 20-20 ಒಳಗೆ ಕಟ್ಟಿಸೋಕ್ಕಾಗೋದಿಲ್ಲ. ಅವೆಲ್ಲ ಕೂಡ ಸತೆ ಸಾಮರ್ಥ್ಯ ಇದ್ರೆ ಆ ರೀತಿ ಕಟ್ಟಿಸಿದಾಗ ಆ ರೀತಿ ಇರಬೇಕಂತ. ನವದ್ವಾರೇ ಪುರೇ ದೇಹಿ, ನವದ್ವಾರ ಅನ್ನೋ ಪದ ಹಾಕಿದಾಗ ಎಲ್ಲ ದೇಹ ಪರ್ಫೆಕ್ಟ್ ಕಂಡೀಷನ್ನಲ್ಲಿದ್ದಾಗ ಅಂತ ಅರ್ಥ. ನವದ್ವಾರ ಇರೋದು ಯಾವಾಗ? ದೇಹ ಸುಸ್ಥಿತಿಯಲ್ಲಿದ್ರೆ ಇರುತ್ತೆ. ನವದ್ವಾರೇ ಪುರೇ ದೇಹಿ, ದೇಹಿ ದೇಹದಲ್ಲಿ ಇದ್ದಾಗ ಸಾಧನೆ ಮಾಡದೆ ಹೊರತು ದೇಹ ಬಿಟ್ಟ ಮೇಲೆ ಸಾಧನೆ ಮಾಡೋದಲ್ಲ. ನಮ್ಗೆ ತುಂಬಾ ಜನದ ಯೋಚನೆ ಅದೇನೆ, ಲಂಚ ತಗೋಬೇಡಯ್ಯ, ಭ್ರಷ್ಟಾಚಾರ ಮಾಡಬೇಡ ಅಂತ ಗಂಟೆಗಟ್ಟು ಹೇಳಿದ ಮೇಲೆ ಹೋಗ್ತಾ ಆಯ್ತು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟೆ. ಯಾವಾಗ ರಿಟೈರ್ ಆದ ತಕ್ಷಣ ಲಂಚ ತಗೊಂಡ್ಬಿಟ್ಟು ಬಿಡ್ತೇನೆ. ಕೊಡೋರ್ಯಾರ ಈ ಮಧ್ಯೆ ಅವ್ರಿಗೆ ಕೊಟ್ಟು ರಿಟೈರ್ ಅನ್ನು ಕೊಡ್ತಾರೆ ಯಾರು? ಫಸ್ಟ್ ರಿಟೈರ್ ಆದ್ಮೇಲೆ ಲಂಚ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೇಗೋ, ನಾವು ಸತ್ತ ಮೇಲೆ ಪುಣ್ಯ ಪಾಪ ಬಿಡ್ತೇವೆ ಅಂದ್ರೆ ಹಾಕಿ, ಏನು ಪ್ರಯೋಜನ ಇಲ್ಲ. ನವದ್ವಾರೇ ಪುರೇ, ಮರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಆ ಮಾತಿಟ್ಕೊಂಡು ದಾಸರಾಗಿ ಹೇಳಿ, ಈ ದೇಹ ಇರಬೇಕು, ಸರ್ವಿಸ್ ಅಲ್ಲಿರಬೇಕು, ಭ್ರಷ್ಟಾಚಾರ ಮಾಡಬಾರದು. ಅದನ್ನ ಸಿನ್ಸಿಯರ್ ಆಫೀಸರ್ ಅಂತ ಹೇಳ್ತು. ಆದರೆ ನೋ ಆಫೀಸರ್ ಅವರು ರಿಟೈರ್ ಆಫೀಸರೇ ಅಲ್ಲ. ಪ್ರಾಮಾಣಿಕತೆ ಅಂದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಅದಕ್ಕೆ ಅಲ್ಲಿದ್ದಾಗ ಮಾಡಬೇಕು. ಆದ್ರಿಂದ ದೇಹದಿದ್ದಾಗ ಸಾಧನೆ ಮಾಡಬೇಕೇ ಹೊರತು ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ನಮ್ಮ ಸಾಧನೆಯ ಕಾಲ ಆರೋಗ್ಯವಂತರಾಗಿ ದೇಹ ಇದ್ದು ಎಲ್ಲ ಇಂದ್ರಿಯಗಳಿದ್ದಾಗ ಸಾಧನೆ ಮಾಡಬೇಕು. ತುಂಬಾ ಜನ ವ್ರತ ಮಾಡಿ ಉಪವಾಸ ಮಾಡಿ ಅಂತ ಹೇಳಿದ ತಕ್ಷಣ ಆಮೇಲೆ ಅಂತ ಪುತ್ರ ರೆಡಿಯಾಗಿರುತ್ತೆ. ಒಂದು ಗುಂಪು ಮಾಡೋದಿಲ್ಲ, ನೀವೇ ಮಾಡಿಕೊಳ್ಳಿ. ಇನ್ನೊಂದು ಗುಂಪು ನೀವೇ ಮಾಡಿಕೊಳ್ಳಿ ಕೆಲವರು, ನಾವು ಮಾಡೋದಿಲ್ಲ ಕೆಲವರು, ಇಲ್ಲ ಮಾಡ್ತೇವೆ ರಿಟೈರ್ ಆದ್ರೆ ಮಾಡ್ತೇವೆ ಕೆಲವರು. ಇದೆಲ್ಲ ಅರ್ಥ ಇಲ್ಲ. ದೇಹ ಬಂದಾಗ ಮೊದಲ ಕೆಲಸ ಮಾಡಿಬಿಡಬೇಕು. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ನೈವ ಕುರುವನ್ ನಕಾರಯನ್, ಮಾಡ್ತಾನೆ ನಾಹಂ ಕರ್ತ ಹರಿ ಕರ್ತ ಅಂತ ಹೇಳ್ತಾನೆ. ಮಾಡಿಸ್ತಾನೆ ನಾಹಂ ಕಾರಯಿತ ಹರಿಹಿ ಕಾರಯಿತ. ಮಾಡಿಸಿದ್ದನ್ನ ದೇವರು ಮಾಡಿಸಿದ್ದು ಅಂತ ಚಿಂತನೆ ಮಾಡ್ತಾನೆ, ಮಾಡಿದ್ದನ್ನ ದೇವರು ಮಾಡಿದ್ದು ಅಂತ ಚಿಂತನೆ ಮಾಡ್ತಾನೆ. ಮಾಡಿದ್ದು ದೇವರ ಅನುಗ್ರಹದಿಂದ, ಇನ್ನೊಬ್ಬರಿಗೆ ಏನೋ ಮಾಡಿಸಿದ್ರೆ ಅದು ದೇವರ ದಯೆ. ಎಷ್ಟೋ ಸಲ ನೀನು ಮಾಡಯ್ಯ ಅಂತ ಇನ್ನೊಬ್ಬರಿಗೆ ಹೇಳ್ತಾನೆ, ಮಾಡಿಬಿಡ್ತಾನೆ ಅವನು. ಇನ್ನೇನು ಓ ನಾನು ಮಾಡಿಸಿಬಿಟ್ಟೆ, ಅಹಂಕಾರ ಶುರುವಾಗತ್ತಾಗ. ನಾನು ಮಾಡಿಸಿಬಿಟ್ಟೆ, ಅವ್ನು ಮಾಡೋದಿಲ್ಲ ಅಂತ ಹೇಳಿದ್ದ, ನಾನು ಹೇಳಿದೆ ಮಾಡಿಬಿಟ್ಟ ನೋಡಿದ್ರ, ನಾನು ಮಾಡಿಸಿಬಿಟ್ಟೆ. ತುಂಬಾ ಆದ್ರೆ ಅಹಂಕಾರ ಪಡ್ತಾರೆ. ಅದು ಶಾಸ್ತ್ರ ಹೇಳುತ್ತೆ, ನೀನು ಮಾಡಲಿಕ್ಕೆ ನೀನು ಸ್ವಾತಂತ್ರ್ಯ ಇಲ್ಲ, ಇನ್ನೊಬ್ಬರಿಗೆ ಏನಯ್ಯ ಮಾಡಿಸ್ತೀನಿ ನೀನೀಗ, ಮತ್ತೆ ಮಾಡಿಸಿಬಿಟ್ನಲ್ಲ. ತಪ್ಪು, ನಿನ್ನೊಳಗಿದ್ದ ದೇವರ ಮಾತನ್ನು ಅವನು ಕೇಳದ ಹೊರತು ನಿನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ದ. ದೇವರು ಹೇಳಿದ್ದಕ್ಕೆ ಮಾಡಿದ್ನೇ ಹೊರತು ಮಾಡ್ತಾನ? ಆಫೀಸರ್ ಆಗಿರ್ತಾನೆ, ಯಾವುದೋ ಕ್ಲಕ್ಸ್ ಹೇಳ್ತಾರೆ, ಈಗ ಮಾಡುತ್ತ ಮಾಡಿಬಿಡ್ತಾನೋ ಏನು ಅಬ್ಬಾ ನಾನು ಮಾಡಿಬಿಟ್ಟೆ ನೋಡಿದ್ರ, ಮಾಡಿಸ್ಬಿಟ್ಟೆ ನೋಡಿದ್ರ, ಇಲ್ಲ ನೀನು ಮಾಡಿಸಿದ್ದಾನೆ ಅಧಿಕಾರ ಇತ್ತು ಅಂತ ಮಾಡ್ತಾನೆ ಅಷ್ಟೇ ಅವನು. ಹೊರಗೆ ಬಾ ಮಾಡ್ತೇನೆ ಅಂತ ಹೇಳ್ತಾನೆ, ಬಾ ನಿರ್ವಾಹ ಇಲ್ಲ ಈಗ ಮಾಡ್ತಾನೆ ಆ ಕೆಲಸ ಹೋಗಲಿ ತಿರುಗಿ ಬಿಡ್ತಾನೆ ಹೋಗಯ್ಯ ಅಂತ ಹೇಳ್ತಾನೆ. ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಇದ್ದ, ಕೆಟ್ಟವನು ಕೆಟ್ಟ ಅಧಿಕಾರಿ, ಅವನು ಅಧಿಕಾರಿ ಭಾರಿ ಸಂಕಟ ಪಡ್ತಿದ್ರು ಪಾಪ. ಆಮೇಲೆ ಮಾತಾಡ್ತೇವೆ ರಿಟೈರ್ ಆಗಲಿ ಮಾಡ್ತೇವೆ ಅಂತ ಹೇಳಿ ರಿಟೈರ್ ಆಗಿ ಮಾಡ್ತೇವೆ. ಅವ್ನು ನೋಟಿಸ್ ಸರ್ಟಿಫಿಕೇಟ್ ಕೊಡಬೇಕಲ್ಲ ಗೋಡಿಸ್ತಾನೆ, ಲೈಬ್ರರಿಯನ್ನು ಹಠ ಹಿಡಿದಿದ್ದ, ರಿಟೈರ್ ಆಗಲಿ ನೋಟಿಸ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಅದು ಸಂಬ ಮೆಡಿಸಿನ್ ಸೆಟ್ಲ್ ಆಗಿ ಬರೋ ಮಾಡ್ತೇನೆ ಅಂತ ಹೇಳಿದ್ವಿ. ಇಲ್ಲದಾಗಲಿ ಸಾರಿ ಜಡ್ಜಸ್ ಕರ್ತಿದ್ದ, ಕೊನೆ ಟ್ರಿಕ್ ಹಾಗೆ ಬರದೆ ಬಿಡಲಿಲ್ಲ. ದಿವಸ ಬಂದು ಹೋಗ್ಬೇಕು ಅವ್ನು ಮುಂದೆ ಎಲ್ಲ ಕಾಫಿ ಹೋಗಿದ್ದಾರೆ ಅಂತ ಕಳಿಸ್ಬಿಡು ಕುತ್ಕೊಂಡ್ಬಿಟ್ಟು. ಮೊದಲು ನೋಡಿದ್ರೆ ಪ್ರಿನ್ಸಿಪಾಲು, ಆಮೇಲೆ ನೋಡಿದ್ರೆ ಇದು ಬಂದಾಗೆಲ್ಲ ಆಮೇಲೆ ಬರೀ ಇಲ್ಲ ತಾಯಿ ಬಿಜಿ ಅಂತ ಕಳಿಸ್ತಾ ಇದ್ದ, ಮೊದಲು ಗೋಳಾಡ್ತಿದ್ದ ಸಾರಿ ಅನುಭವಿಸ್ತಾ ಇದ್ದೆ ನೋಡಿ ಅಂತ ಹೇಳ್ತಾ. ಅಲ್ಲಿ ಮಾತಾ ಕೇಳ್ತಿದ್ದ, ಅಧಿಕಾರ ಇತ್ತು ಅಂತ ಮಾತು ಕೇಳ್ತಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವ್ಯಕ್ತಿಯ ಮಾತನ್ನು ಕೇಳಿದ್ದಲ್ಲ, ಅಧಿಕಾರದ ಮಾತನ್ನು ಕೇಳಿ. ಆದ್ರಿಂದ ಅಧಿಕಾರದ ಮಾತು ಹೇಗೆ ನಡೆಯುತ್ತೆ ಅಂತ ಹೇಗೆ ಹೇಳ್ತೇವೋ, ದೇವರು ಮಾಡಿಸ್ತ ಅಂತ ಅವನು ಮಾಡ್ತಾನೆ ಹೊರತು, ಬರೀ ಹೇಳಿದ್ರೆ ಮಾಡೋದಾಗಿದ್ರೆ ಮಕ್ಕಳೇ ಮಾತು ಕೇಳೋದಿಲ್ಲ, ಉಳಿದವ್ರು ಯಾಕೆ ಕೇಳ್ತಾರೆ ಲೆಕ್ಕ ಹಾಕಿ. ನೀವು ಹೋಗ ನೀನೇ ಮಾಡಿಕೊ ಅಂತ ಹೇಳಬೇಕಾದ್ರೆ ಇನ್ನೊಬ್ಬರು ಕೇಳಿದ್ರು ಒಂದು ಅರ್ಥ ಏನು, ದೇವರು ನಿಂತು ಮಾಡಿಸಿದ, ದೇವರು ನಿಂತು ನಮ್ಮ ಕೈಯಲ್ಲಿ ಹೇಗೆ ಮಾಡಿಸ್ತಾನೋ, ನಮ್ಮ ಮಾತು ಇನ್ನೊಬ್ಬರ ಮೂಲಕ ನಡೆಯೋ ಹಾಗಿದ್ರೆ ಅಲ್ಲೂ ದೇವರು ನಿಂತೇ ಮಾಡಿಸ್ತಾನೆ ಹೊರತು ನಮ್ಮದಲ್ಲ. ನೈವ ಕುರುವನ್ ನಾ ಕಾರಯ್ಯನ್, ಕುರುವನ್ ನಂಬೋದು ಮಾಡೋದಕ್ಕೆ, ಕಾರಯ್ಯನ್ ನಂಬುದು ಮಾಡಿಸ್ಲಿಕ್ಕೆ, ಎರಡು ಪದ ಇದೆ, ನೈವ ಕುರುವನ್ ನಾ ಕಾರಯ್ಯನ್. ಅದಕ್ಕೆ ಎರಡು ಭಾಗ ಅಂತ, ನಾವು ಮಾಡಬೇಕು ಮಾಡಿಸ್ಬೇಕು, ಮಾಡಬೇಕು ದೇವರು ಮಾಡಿಸ್ತಾ ಅನ್ನಬೇಕು, ಮಾಡಿಸ್ಬೇಕು ದೇವರು ಮಾಡಿಸ್ತಾ ಅನ್ನಬೇಕು. ಇದನ್ನ ಚಿಂತನೆಯ ಕ್ರಮ ಅಂತ ಕರೀತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ಗ್ರಂಥವನ್ನು ಕೊರೆ ಹೇಳ್ತಾರೆ, ಭಗವಂತನ ಅನುಗ್ರಹದಿಂದ ಅಹಂಕಾರ ಕರಿಷ್ಯೆ, ದೇವರ ದಯೆಯಿಂದ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಕರಿಷ್ಯೆ ಮಾಡ್ತೇನೆ. ಆಮೇಲೆ ಕಾರಯಿಷ್ಯೇಚ, ದೇವರ ದಯೆಯಿಂದ ಇನ್ನೊಬ್ಬರ ಕೈಲೇ ಮಾಡಿಸ್ತೇನೆ ಅಷ್ಟೆ, ನಾನು ಮಾಡ್ತೇನೆ ದೇವರ ದಯೆಯಿಂದ, ಇನ್ನೊಬ್ಬರ ಕೈಲೇ ಮಾಡಿಸ್ತೇನೆ ದೇವರ ದಯೆಯಿಂದ. ಈ ರೀತಿ ಮಾಡಿದ್ದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಯಾರು ಈ ರೀತಿ ದೇವರ ಮೇಲೆ ಭಾರ ಹಾಕ್ತಾರಲ್ಲ ಅವ್ರು ಪೂಜ್ಯರಾಗ್ತಾರೆ ತಕ್ಷಣ, ದೇವರು ನನ್ನ ಮೇಲೆ ಭಾರ ಹಾಕಿ ಅಂತೇಳಿ ಪೂಜ್ಯನಾಗ್ತಾರೆ, ಭಕ್ತರು ಭಗವಂತನ ಮೇಲೆ ಭಾರ ಹಾಕಿ ಪೂಜ್ಯರಾಗ್ತಾರೆ. ಇವತ್ತು ರಾಘವೇಂದ್ರ ಸ್ವಾಮಿಗಳು ವಾದರಾಜರು ಮೊದಲಾದ ಜ್ಞಾನಿಗಳೆಲ್ಲ ಪೂಜ್ಯರಾಗಲಿಕ್ಕೆ ಇದೇ ದಾರಿ ಹಿಡಿದಿದ್ದವು. ಸರ್ವಕರ್ಮಾಣಿ ಮನಸ, ಇದು ವಿಶೇಷ, ದೇವರಿಗೆ ಪ್ರತಿಯೊಂದು ಕರ್ಮವನ್ನು ಅರ್ಪಣೆ ಮಾಡಿ ಅಂತ ಹೇಳಿದ್ದಾರೆ, ಪ್ರತಿಯೊಂದು ಕರ್ಮವನ್ನು ಅರ್ಪಣೆ ಮಾಡಿ. ಇದು ಅನೇಕರಿಗೆ ಗೊಂದಲ ಹುಟ್ಟಿಸ್ತಕ್ಕಂಥ ಮಾತು. ಪ್ರತಿಯೊಂದು ಕರ್ಮವನ್ನು ಮಾಡಿ ಅರ್ಪಣೆ ಮಾಡಿ ಅಂದ ಮೇಲೆ ಕೆಟ್ಟದನ್ನು ಯಾಕೆ ಮಾಡಬಾರದು ಅಂತ ಜನ ವಾದ ಮಾಡಿಬಿಡ್ತಾರೆ. ಕೆಟ್ಟದನ್ನು ಮಾಡೋದು ಮತ್ತೆ ಎಲ್ಲ ಒಪ್ಪುವುದು ಅಂತ, ಒಳ್ಳೇದನ್ನು ಯಾಕೆ ಮಾಡಬೇಕು, ಎಲ್ಲ ಒಪ್ಪಿಸ್ಬೇಕು ಅಂತ ಆದಮೇಲೆ ಒಳ್ಳೇದನ್ನು ಯಾಕೆ ಒಪ್ಪಿಸ್ಬೇಕು, ಏನೋ ಮಾಡಿದ್ರೆ ಅರ್ಪಿಸಿಬಿಟ್ಟೆ ಅಂದ್ರೆ ಏನೋ ಮಾಡು ಅರ್ಪಿಸು ಅಂತ ಅರ್ಥ ಮಾಡಿಕೊಂಡವರೇ ಜಾಸ್ತಿ. ಏನೋ ಮಾಡು ಅರ್ಪಿಸು ಅಂತೇಳಿ ಅರ್ಥ ಅಲ್ಲ, ಅದಕ್ಕೆ ಸರ್ವ ಕರ್ಮಾಣಿ ಕರ್ಮ ಅಂತ ಎಲ್ಲೆಲ್ಲಿ ಉಪಯೋಗಿಸ್ತಾರೋ ಅದಕ್ಕೆ ಒಳ್ಳೆಯದು ಅಂತಾನೆ ಅರ್ಥ. ಫಸ್ಟ್ ಆನ್ಸರ್ ಕೊಡೋದು ಸರಿಯಾದ ಆನ್ಸರ್ ಕೊಡು ಅಂತಾನೆ ಅರ್ಥ, ರಾಗ್ ಆನ್ಸರ್ ಇದು ನೋ ಆನ್ಸರ್. ಕರ್ಮ ಅಂದ್ರೆ ಸರಿಯಾದ ಕರ್ಮನೇ ಕರ್ಮ ಅಂತ ಕರೆಯೋದು. ಅದಕ್ಕೆ ಎಲ್ಲಿ ಕರ್ಮ ಸಮರ್ಪಣೆ ಮಾಡು ಅಂತ ಹೇಳಿ, ಸಕಲ ಕರ್ಮ ಸಮರ್ಪಣೆ ಮಾಡು ಅಂದ್ರೆ ಸಕಲ ಸತ್ಕರ್ಮಗಳ ಸಮರ್ಪಣೆ ಮಾಡು ಅಂತಾನೆ ಅರ್ಥ. ನಿಷಿದ್ಧ ಕೆಲಸಗಳನ್ನು ಮಾಡಿ ಸಮರ್ಪಣೆ ಮಾಡಕ್ ಬರೋದಿಲ್ಲ. ಇದೊಬ್ಬ ಪಟ್ಟಂ ಪಡೆದ ಕೃಷ್ಣಾರ್ಪಣ ಅಂತ ಹೇಳೋದು, ಅವನು ಇನ್ನೂ ಜ್ವರ ಹೊಡೆದು ಅವ್ರು ಕೃಷ್ಣಾರ್ಪಣೆ ಏನ್ ಮಾಡ್ತೀರಿ ಆಗಿದ್ರೆ, ನೀವು ಸ್ವಲ್ಪ ಹೊಡೆದ ಇದ್ರೆ ಇನ್ನೂ ಜ್ವರ ಹೊಡಿತಾರೆ, ಕೈಕಾಲು ಬಿರುತ್ತಾರೆ, ಕೃಷ್ಣಾರ್ಪಣ ಅಂತಾರೆ, ಗತಿಯರಾಗುತ್ತಾಗಿದ್ರೆ ಅದು ಪದ್ಧತಿ ಅಲ್ಲ. ಅದು ಕೆಟ್ಟ ಕೆಲಸಗಳನ್ನು ದೇವರಿಗೆ ಅರ್ಪಿಸಬಾರದು, ಒಳ್ಳೆ ಕೆಲಸಗಳನ್ನು ಅರ್ಪಿಸಬೇಕು. ಸರ್ವಕರ್ಮಾಣಿ ಅಂತ ಯಾತಕ್ಕಿದೆ, ಮುಂದೆ ಬಂದ ನೋಡೋಣಂತೆ. ಸರ್ವಕರ್ಮಾಣಿ ಮನಸ ಸನ್ಯಾಸ್ಯ ಅಷ್ಟೇ ಸುಖಂ ವಸಿ. ಅದಕ್ಕೆ ಭೀಮಸೇನ ಕೈಲಿ ರಕ್ತ ಇದೆ, ದುಶ್ಯಾಸನ ಎದೆ ಸಿಡುತ್ತಾ ಇದ್ದಾರೆ ಭೀಮಸೇನ. ವಿಕೋಶ ಆಕಾಶ ನಿಭಂ ವಿಧಾಯ ಮಹಾಶಿವಶೋರಸಿ ಸಂಚ ಖಾನ. ಖಡ್ಗ ಎಳೆದಿದ್ದು, ಅವನ ಎದೆಯನ್ನು ಬಗದಿದ್ದು, ರಕ್ತ ಚಿಮ್ತಾ ಇದೆ, ರಕ್ತ ಹಿಡ್ಕೊಂಡಿದ್ದಾರೆ. ಸರ್ವನು ಕೃಷ್ಣಾರ್ಪಣ ಅಂತ ಹೇಳಬೇಕಲ್ಲ, ದುರ್ಯೋ ದುಶ್ಯಾಸ ರಕ್ತವನ್ನ ಚಿಮ್ತ ಕೃಷ್ಣಾರ್ಪಣ ಅಂತ ಹೇಳಿ. ಎಷ್ಟೇ ಮನ್ಯೋ ಇತ್ಯಥೋ ನಾರಸಿಂಹಂ ಪರಂಧು ಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸುಪ್ಪಂಚ ಪ್ರದರ್ಶ ಭಕ್ತ್ಯ. ಕೃಷ್ಣಾರ್ಪಣದ ರಕ್ತವನ್ನು ಅರ್ಪಣೆ ಮಾಡ್ತಾ ಇದ್ದಾರಂತೆ. ಈ ಮಾತು ಕೇಳಿಬಿಟ್ರೆ ಏನಿದೆ, ಈ ತರ ನೈವೇದ್ಯ ಮಾಡೋದಾದ್ರೆ ಎಲ್ಲರೂ ಮಾಡಿಬಿಡಬಹುದು. ರಕ್ತನ ಅದಕ್ಕೆ ಹೇಳೋ ರಕ್ತ ನೈವೇದ್ಯ ಅಲ್ಲ, ಅದು ದುಶ್ಯಾಸನ ವಧೆ. ದುಶ್ಯಾಸನ ದುಷ್ಟ ಶಾಸನ, ದುಶ್ಯಾಸನ ಮಹಾಮಹಾ ದುಷ್ಟ. ಅವನು ಸಂಹಾರ ಮಾಡಿದ ಪುಣ್ಯವನ್ನು ಅರ್ಪಣೆ ಮಾಡ್ತಾ ಇದ್ದಾನೆ ಹೊರತು ಅದು ರಕ್ತ ಅರ್ಪಣೆ ಮಾಡಿದ ಕೆಲಸ ಅಲ್ಲ. ದುಷ್ಟರ ಸಂಹಾರದ ಫಲವನ್ನ ಕೃಷ್ಣನಿಗೆ ಭೀಮಸೇನ ಅರ್ಪಣೆ ಮಾಡ್ತಾ ಇದ್ದಾನೆ. ಎಂಥ ಅನುಸಂಧಾನ ಕ್ರಮ! ಕೈಲಿರೋದು ರಕ್ತ, ಅದಾಗಿರೋದು ದುಷ್ಟನ ರಕ್ತ. ಅದಕ್ಕೆ ವಿನಾಶಾಯಿತ ದುಷ್ಕೃತಾಂ, ಭಗವಂತನ ಸಂಕಲ್ಪ. ಅದಕ್ಕೆ ಭಗವಂತನ ಸೇವೆಯಾಯಿತು, ಭಗವಂತನ ಸೇವೆ. ಅದು ಬಿಟ್ಟು ಏನೋ ಪ್ರಾಣಿಯನ್ನು ಕೊಂದು ಇದು ಮಾಡಿದ್ರೆ ದೊಡ್ಡ ಶಿಕ್ಷಾರ ಅಪರಾಧವಾಗ್ತಾ ಇತ್ತು. ದುಷ್ಟರನ್ನು ಕೊಂದಿದ್ದಕ್ಕೆ ಬಂದ ಇನಾಮ, ದುಷ್ಟರನ್ನು ಕೊಂದಿದ್ದಕ್ಕೆ ಆ ರಕ್ತ ಸೋಮರಸದಂತೆ ಕಾಣ್ತಾ ಇದೆಯ, ಅದಿಲ್ಲದೆ ಹೋಗ್ಬಿಟ್ರೆ ಎಷ್ಟು ಅಪಾಯ ಕಾರಣವಾಗುತ್ತೆ. ಯಜ್ಞಶಿಷ್ಟಾಚನ ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷಾತ್, ದೇವರಿಗೆ ಅರ್ಪಣೆ ಮಾಡೋದು ಅಂತ ಹೇಳಿದ್ರೆ ಸತ್ಕಾರ್ಯಗಳನ್ನ ಮಾಡಿ ದುಷ್ಟರನ್ನ ದಮನ ಮಾಡಿ ದುಷ್ಟ ಕಾರ್ಯಗಳನ್ನು ಧ್ವಂಸ ಮಾಡಿ ಮಾಡಬೇಕೇ ಹೊರತು ದುಶ್ಯಾಸರಣನ್ನ ಧ್ವಂಸನ ಮಾಡಿದ್ದೇ ಹಾಗೆ. ಆದ್ರಿಂದನೇ ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಮ್ಯಸಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಇಷ್ಟು ಹೇಳಿ ಮುಂದ ಪೂರ್ವ ಶ್ಲೋಕವು ನಾ ಕರ್ತೃತ್ವಂ ನಾ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಇದು ಜೀವನ ಬಗ್ಗೆ, ಜೀವನ ಕರ್ತೃತ್ವದ ಬಗ್ಗೆ ತುಂಬಾ ಮಾತಾಡತಕ್ಕಂಥ ಶ್ಲೋಕ. ಜೀವನ ಸ್ಥಾನಮಾನ ಏನು ಮತ್ತೆ ಎಲ್ಲ ದೇವರೇ ಮಾಡಿಸ್ತಾರೆ ಅಂತಾದ್ರೆ ಜೀವನ ಸ್ಥಾನಮಾನ ಏನು ಅಂತ ವಿಶ್ಲೇಷಣೆ ಮಾಡತಕ್ಕಂಥ ಶ್ಲೋಕ. ಇಷ್ಟ ಕೇಳ ಒಂದು ಅಭ್ಯಾಸ ಆಯ್ತು ನಮಗೆ, ಎಲ್ಲ ದೇವರೇ ಮಾಡಿಸ್ತಾನೆ ದೇವರೇ ಮಾಡಿಸ್ತಾನೆ ಅಂತ ಅಭ್ಯಾಸ ಆಯ್ತಲ್ಲ, ಅದರಿಂದ ಒಂದು ಎಸ್ಕೇಜ್ ಬಂದು ಶುರುವಾಗುತ್ತೆ. ತಪ್ಪು ಮಾಡಿಬಿಟ್ಟಾಗ ಏನ್ರಿ ದೇವ್ರು ಮಾಡ್ತಾನೆ ಅಂತ ನೀವೇ ಹೇಳಿ ನಮ್ಮನೆ ಯಾಕೆ ಬೈತೀರಿ ಅಂತ ಪ್ರಶ್ನೆ ಬರುತ್ತೆ. ಎಲ್ಲ ದೇವರೇ ಮಾಡ್ತಾರೆ ಅಂತ ಹೇಳಿದ ಮೇಲೆ ಯಾಕಯ್ಯ ಲೇಟು ಅಂತ ಹೇಳಿದ್ರೆ ಎಲ್ಲ ದೇವ್ರ ಇಷ್ಟ ಯಾಕಯ್ಯ ಏಕಾಶಿ ಮಾಡಲಿಲ್ಲ, ದೇವ್ರು ಮಾಡಿದ್ದಾರ್ರಿ ನಾವು ಮಾಡ್ಸಕ್ ನಾವ್ಯಾರು. ಆ ಮಟ್ಟಿಗೆ ಗೀತೆ ಕಂಠಪಾಠ ಅಷ್ಟರ ಮಟ್ಟಿಗೆ ಮಾತ್ರ, ಎಲ್ಲ ದೇವ್ರು ಮಾಡಿಸ್ತಾನೆ. ಇಷ್ಟು ದಿವಸ ಕೆಟ್ಟದ್ದು ಮಾಡ್ತಿದ್ದ ಇನ್ನೂ ದೇವ್ರು ಮಾಡಿಸ್ತಾರೆ ಅಂತ ಇಷ್ಟೇ ಇಂಪ್ರೂವ್ಮೆಂಟ್, ಕೆಟ್ಟ ಕೆಲಸ ಬಿಡೋದಲ್ಲ ಎಲ್ಲ ದೇವ್ರು ಮಾಡಿಸ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡಿದ್ರ ಎಷ್ಟು ಸಲೀಸ ಮಾಡಿಸಿಬಿಡ್ತಾನೆ ದೇವ್ರು. ಪಾಪ ನಿಜವಾಗ್ಲೂ ದೇವ್ರು ಭಾರಿ ದೊಡ್ಡವರು, ಬರೀ ಕೆಟ್ಟದೇ ಮಾಡಿಸ್ತಿರ್ತಾನಲ್ಲ, ಎಷ್ಟು ಸಿಸ್ಟಮೆಟಿಕ್ ದೇವರು ಮಾಡುತ್ತಾರೆ, ದೇವರ ಬಗ್ಗೆ ವಿಕೃತ ಚಿತ್ರ ಪಡೆಯಲಿಕ್ಕೆ ಸಾಧ್ಯ. ಅದನ್ನು ಭಗವಂತನ ಬಗ್ಗೆ ಆ ಎರಡು ಮುಂದಿನ ಎರಡು ಶ್ಲೋಕಗಳು ಭಾರಿ ಅಪೂರ್ವ ಶ್ಲೋಕಗಳು. ಕರ್ತೃತ್ವ ಕರ್ಮ ಕರ್ಮಫಲ ಸಂಯೋಗ ಇದೆಲ್ಲ ಮತ್ತು ಪರಮಾತ್ಮನಿಗೆ ಪಾಪ ಉಂಟೆ ಅಂತಕ್ಕಂಥ ಪ್ರಶ್ನೆ, ನಮ್ಮ ಇಷ್ಟ ಜನಗಳಿಗೆ ಪಾಪ ಮಾಡಿಸಿದ್ರೆ ಪರಮಾತ್ಮ ಅವನೇ ಪಾಪಿ ಆಗಬೇಕು, ಅದೆಲ್ಲದಕ್ಕೆ ಉತ್ತರ ಕೊಡ್ತಕ್ಕಂಥ ಶ್ಲೋಕಗಳಿವು. ಆ ಶ್ಲೋಕಗಳನ್ನು ಮೊದಲೇ ಹಿಡಿದು ಈ ಸತ್ತ ಐದನೇ ಅಧ್ಯಾಯ ಮುಗಿಯುತ್ತೆ, ಆ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಐದನೇ ಅಧ್ಯಾಯ ಮುಗಿಸ ಹಾಗೇನೆ ಈ ಸಲ ಮುಂದಿನ ಎಲ್ಲ ಶ್ಲೋಕಗಳು ಕೂಡ ಬಹಳ ಸುಲಭ ಮತ್ತು ಅದು ನಿತ್ಯ ಜೀವನಕ್ಕೆ ಭಾರಿ ಉಪಯುಕ್ತ. ಪ್ರತಿ ನಿತ್ಯದ ಬದುಕಿಗೆ ಭಗವದ್ಗೀತೆ ಐದನೇ ಅಧ್ಯಾಯ ಕೊಡ್ತಕ್ಕಂಥ ಅನುಸಂಧಾನದ ದೃಷ್ಟಿ ಇದೆಯಲ್ಲ, ಎಷ್ಟು ಕೊಂಡಾಡಿದ್ರು ಸಾಲ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ಒಂದು ಪುಸ್ತಕ, ನಿನ್ನೆ ಮೊನ್ನೆ ಎರಡು ಪುಸ್ತಕ ಆಯಿತು ಮತ್ತೆ ಹೇಳಿದ ಇತ್ತೀಚೆಗೆ ನಮ್ಮ ಸಂಸ್ಥೆಯಲ್ಲಿ ತುಂಬ ಪುಸ್ತಕ ಪ್ರಕಾಶನ ಆಗ್ತಾ ಇತ್ತು. ಜನಗಳು ಸುಂದರಕಾಂಡ ನಿರ್ಣಯ ಅಂತ ಪುಸ್ತಕ ಪ್ರಕಾಶನವಾಗಿತ್ತು. ಆ ಪ್ರಕಾಶನದ ಪುಸ್ತಕ ಎಷ್ಟೋ ದಿವಸ ಮುಗಿದೋಗ್ಬಿಟ್ಟಿತ್ತು. ಸುಂದರಕಾಂಡ ವಾಲ್ಮೀಕಿಗಳು ನೂರಾರು ಶ್ಲೋಕದಲ್ಲಿ ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ, ಅದನ್ನು ಮಧ್ವಾಚಾರ್ಯರು 50 ಶ್ಲೋಕದಲ್ಲಿ ಸಂಗ್ರಹ ಮಾಡಿ 50 ಶ್ಲೋಕಗಳು. ಸುಂದರಕಾಂಡ ಪಾರಾಯಣ ಮಾಡಿದರೆ ಗತಂ ನಷ್ಟಂಚ ಲಭ್ಯತೆ, ಕಳೆದಿದ್ದೆಲ್ಲ ವಾಪಸ್ ಬರುತ್ತೆ ಅಂತ ಅದಕ್ಕೆ ಪ್ರತೀತಿ ಉಂಟು. ಕಳೆದಿದ್ದು ಏನೇನೋ ಆಗಿದ್ದೆಲ್ಲ ವಾಪಸ್ ಬರುತ್ತೆ ಅನ್ನೋ ಶಕ್ತಿ ಸುಂದರಕಾಂಡಕ್ಕೆ, ಯಾರಿಗೊಬ್ಬರಿಗೆ ಕೆಲಸ ಹೋಗಿತ್ತು. ಸುಂದರಕಾಂಡ ಪಾರಾಯಣ ಮಾಡಿದರೆ ಮತ್ತೆ ಹೋಗಿ ಬೇಡಬೇಡಯ್ಯ ಕೆಲಸದಲ್ಲಿ ಮತ್ತೆ ಇರು, ಹೋಗಿದ್ದ ಕೆಲಸ ಮತ್ತೆ ಸಿಕ್ಕಿ ಅಷ್ಟರ ಮಟ್ಟಿಗೆ ತೀರಾ ಇವತ್ತಿಗೂ ನಡೀತಕ್ಕಂಥ ಶಕ್ತಿ ಅದಕ್ಕಿದೆ. ಸುಂದರಕಾಂಡ ಅಂದರೆ ಅತ್ಯದ್ಭುತವಾದಂಥ ಸಾಧನೆಯ ಒಂದು ಸಹಾಯ ಮಾಡತಕ್ಕಂಥ ಕಾಂಡ. ಅಷ್ಟು ವಾಲ್ಮೀಕಿಗಳು ಬರೋದು ದೊಡ್ಡದು, ಇವರು ಆಚಾರ್ಯ ಚಿಕ್ಕ 50 ಶ್ಲೋಕ ಮತ್ತು ವಾಲ್ಮೀಕಿಗಳು 100 ಶ್ಲೋಕದಲ್ಲಿ ಏನು ಹೇಳಿಲ್ಲ ಅದು 50 ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಮೈನಾಕರಕು ಪ್ರಸಂಗ, ಸುರಸೆಯ ಪ್ರಸಂಗ, ಎಷ್ಟು ಪ್ರಸಂಗಗಳು ಉಂಟು, ಅದಕ್ಕೆಲ್ಲ ಬರೀ ಕಥೆ ಕೇಳ್ತೇವೆ ಅಷ್ಟೇ. ಆಚಾರ ಅಧ್ಯಾತ್ಮವನ್ನು ಹೇಳ್ತಾರೆ. ಮೈನಾಕ ಅಂದ್ರೇನು, ಸುರಸೆ ಅಂದ್ರೇನು, ಸಿಂಹಿಕೆ ಅಂದ್ರೇನು, ಅದೇ ಅಧ್ಯಾತ್ಮವನ್ನು ಹೇಳ್ತಾರೆ. ಹನುಮಂತನ ಹಿರಿಮೆಯನ್ನು ಅಂತ ಹೇಳ್ತಾರೆ. ಆ ಪುಸ್ತಕ ಹಿಂದೆ ಅನೇಕ ಸರ್ ಪ್ರಕಟವಾಗಿತ್ತು, ಈ ಸಲ ಅದರ ವಿಸ್ತೃತ ಮುದ್ರಣ ನಮ್ಮ ಸಂಸ್ಥೆಯಿಂದ ಬಂದಿದೆ. ಅದರ ಬೆಲೆ 20 ರೂಪಾಯಿ, ಇವತ್ತು ನಾಳೆ 15 ರೂಪಾಯಿಗೆ ಅದನ್ನು ಪಡ್ಕೊಳ್ಬಹುದು. ಅದು ತುಂಬ ಜನ ನಿತ್ಯ ಪಾರಾಯಣ ಮಾಡೋಕ್ಕೆ ಅನುಕೂಲವಾಗಲಿ, ಅರ್ಥ ಸಮೇತ ಇದೆ, ಮತ್ತೆ ಅರ್ಥ ಸಮೇತ ವಿವರಣೆ ಸಮೇತ ಉಂಟು, ಅದನ್ನು ಪಡ್ಕೊಳ್ಳೋದಕ್ಕೆ ಇಷ್ಟವಿದ್ದವರು ಅವಶ್ಯ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮತ್ತು ಅಂತ ಹೇಳಿ ಪರವೇಂದ್ರಿಯ ಪ್ರೇರಕೇಣ ಆ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾದ್ರಹ್ಮೇಂದ್ರಾದಿದೇವತಾನಾಂಶಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಗುರವೇ ನಮಃ. ವ್ಯಾಸಾಯ ಭವನಶಾಯ ಶೈಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಕ್ಷೇತ್ರೇ ಸಮವೇತಾಯ ಯತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ.
ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ಗಚ್ಛಾಮಿ ವೇಷತಃ ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘ ದಹನಂ ಚ ವಾಸವಿ ಸೂನಿ ಮುನಿ ಕುಲ ತಿರಕ ಈ ಬ್ರೀಫ್ ಕೇಸ್ ನೋಡಿಕೊಳ್ಳಿ, ಈ ಪದಾರ್ಥ ನೋಡಿಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಒಳ್ಳೆ ಪ್ರಾಮಾಣಿಕ ಇವನು. ಅವನು ಹೇಳಿ ಎಲ್ಲೋ ಯಾತ್ರೆಗೂ ಎಲ್ಲ ಹೊರಟೋಗಿಬಿಡ್ತಾರೆ. ಇವ್ರ ಮನಸ್ಸಿನಲ್ಲಿ ಎಷ್ಟು ಆತಂಕ ಇರುತ್ತೆ ಅಂದರೆ ಅವ್ರು ಯಾವಾಗ ಬರ್ತಾರೆ, ಯಾವಾಗ ಒಪ್ಪಿಸ್ತೇನೆ ಅಂಥೇಳಿ ಸದೇ ಅವನಿಗೆ ಯೋಚನೆ. ಸದಾಕಾಲವೂ ಕೂಡ ತನ್ನ ನಂಬಿ ಅವರು ಕೊಟ್ಟು ಹೋಗಿದ್ದಾರೆ. ಅವರ ಪದಾರ್ಥ ಅವ್ರಿಗೆ ಒಪ್ಪಿಸೋವರೆಗೂ ಕೂಡ ಅವನಿಗೆ ಸರಿಯಾದ ನಿದ್ರೆ ಕೂಡ ಬರೋದಿಲ್ಲ. ಆ ರೀತಿ ಕಳ್ಳನಾರು ಹೊತ್ಕೊಂಡು ಹೊರೋಗಿರ್ತಾನೆ, ಅವ್ರು ಬರೋವರಿಗೆ ತುಂಬ ಅಡ್ರೆಸ್ ಇಲ್ಲದ ಹೊರಟೋಗ್ತಾನೆ. ಅಂದರೆ ಪ್ರಾಮಾಣಿಕ ವ್ಯಕ್ತಿ ಮಾತ್ರ ಸಂಪೂರ್ಣ ಕಡೆ ಗಮನ ಕೊಡ್ತಾನೆ. ಅವನು ಯಾವಾಗ ಬರ್ತಾನೋ ಕೊಟ್ಬಿಡ್ತಾನಲ್ಲ, ಮನಸ್ಸು ಭಾರಿ ನೆಮ್ಮದಿಯಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ಪ್ರತಿ ಕರ್ಮವನ್ನು ದೇವರಿಗೆ ಒಪ್ಪಿಸಿಬಿಡ್ತೇವಲ್ಲ, ಅವಾಗ ಸುಖಂ ಗೋಚಿ ಸುಖವಾಗಿರಬಹುದು ಅಂತ ಹೇಳಿದ್ದೆ. ಒಪ್ಪಿಸಿಲ್ಲ ಏನೋ ಮನೆಯಲ್ಲಿ ಆ ದೊಡ್ಡ ಆತಂಕ. ಮಾಡಿದ ತಕ್ಷಣ ಅರ್ಪಿಸಿಬಿಡ್ಬೇಕಂತ, ತಡ ಮಾಡೋದೇ ಇಲ್ಲ. ಅವತ್ತಿಂದ ಅವತ್ತಿಗೆ ಬ್ಯಾಂಕ್ನಲ್ಲಿ ಲೆಕ್ಕ ಕ್ಲೋಸ್ ಮಾಡದೆ ಮನೆಗೆ ಹೋಗೋಗಿಲ್ಲೇ ಇಲ್ಲ. ಎಷ್ಟೋ ಸರ್ತೆ ರಾತ್ರಿ 11 ಗಂಟೆ ಮನೆಗೆ ಹೋಗ್ತಾರೆ, ಯಾಕೋ ಟ್ಯಾಲಿ ಆಗಲೇ ಇಲ್ಲ. ಒಂದು 2 ರೂಪಾಯಿ ಭಾರಿ ತೊಂದರೆ ಕೊಡ್ತು ಅಂತ ಹೇಳ್ತಾರಪ್ಪ, 2 ರೂಪಾಯಿ ಭಾರಿ ತೊಂದರೆ ಕೊಡ್ತು. ಅದು ಸೆಟ್ ಮಾಡಿದೆ ವಾಪಸ್ ಹೋಗಾಗಿಲ್ಲೇ ಇಲ್ಲ. ಬಿಟ್ಬಿಟ್ರೆ ಇನ್ನೂ ಭಾರಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ಎಷ್ಟು ಆಶ್ಚರ್ಯ! 1 ರೂಪಾಯಿ ಎಲ್ಲ ಕೋಟ್ಯಂತರ ವ್ಯವಹಾರ, 1-2 ರೂಪಾಯಿ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಲೆಕ್ಕ ಅಂದರೆ ಲೆಕ್ಕ ಸರಿ ಹೋಗಲೇಬೇಕು. ಅದೇ ರೀತಿಯಲ್ಲಿ ಭಗವಂತನಿಗೆ ನಾವು ಸದಾಕಾಲವೂ ಸಹ ಪ್ರತಿಯೊಂದು ಕರ್ಮವನ್ನು ಅರ್ಪಿಸಬೇಕು. ಬ್ಯಾಂಕ್ನಲ್ಲಿ ಮಾಡೋ ಕೆಲಸಕ್ಕೆ, ನಮ್ಗೆ ಕೊಡೋ ಸಂಬಳಕ್ಕೆ ಎಷ್ಟು ಅರ್ಪಿಸಬೇಕು? ನಾವು ಆ ಕೆಲಸ ಪೂರ್ತಿ ಅರ್ಪಿಸಬೇಕು. ಇವತ್ತು ದೇವರು ಎಷ್ಟು ಸಂಬಂಧಪಟ್ಟಿದ್ದಾನೆ ನಮಗೆ. ಬ್ಯಾಂಕ್ ರಿಟೈರ್ ಆದರೂ ಮುಗೀತು, ಕೆಲಸ ಬಿಟ್ಟರೂ ಮುಗೀತು, ಅದೆಲ್ಲ ಸಂಬಂಧ ತಪ್ಪಿ ಹೋಗುತ್ತೆ. ದೇವ್ರ ಸಂಬಂಧ ತಪ್ಪೋದೇ ಇಲ್ಲ, ಇದು ಭಾರಿ ವಿಶೇಷ. ದೇವರ ಸಂಬಂಧ ಕಳ್ಕೊಳ್ಳೋ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಮೀನು ಏನಾದರೂ ನೀರಿನ ಸಂಬಂಧ ಕಳ್ಕೊಳ್ಳೋದನ್ನು ಯೋಚನೆ ಮಾಡಬಹುದೇನು? ನಾವು ಮೀನು ತುಂಬ ಬೋರಾಗಿದೆ, ನೀರಿನ ಸಂಬಂಧ ಕಳ್ಕೊಂಡ್ರೆ ಪ್ರಾಣನೇ ಕಳ್ಕೊಂಡ್ಬಿಡ. ಇವತ್ತು ಹಾಗೆ ನಾವು ದೇವರ ಸಂಬಂಧ ಕಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದರಿಂದಾಗಿನೇ ಆ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಜಾಣತನ ಇದೆ ಹೊರತು ಅವಾಯ್ಡ್ ಮಾಡೋದ್ರಲ್ಲಿ ಜಾಣತನ ಇಲ್ಲ. ನೀರಿನಲ್ಲಿ ಬದುಕೋ ಮೀನು ನೀರನ್ನೇ ದ್ವೇಷ ಮಾಡಿದರೆ ಎಷ್ಟು ಕೃತಜ್ಞನಾಗುತ್ತೋ, ಅದು ಸೂಯಿಸೈಡ್ ಅಂತಾರಲ್ಲ, ಆತ್ಮಹತ್ಯೆ ಮಾಡಿಕೊಂಡಂತೆ ಆಗುತ್ತೋ. ದೇವರಿಂದ ಬದುಕಿರ್ತಕ್ಕಂಥ ನಾವು ದೇವರ ದ್ವೇಷವನ್ನು ಮಾಡಲಿಕ್ಕೆ ಹೋದರೆ ನಾವೇ ನಮ್ಮ ನಾಶಕ್ಕೆ ಒಂದು ತಗ್ಗು ತೋಡ್ಕೊಂಡು ಹಾಗಲೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಮೂಲ್ಯವಾದ ಮಾತು. ದೇವರನ್ನು ಅರ್ಥ ಮಾಡಿಕೊಳ್ಳೋದು, ಅವನು ಹೇಳಿದ ಕೆಲಸಗಳನ್ನು ಮಾಡೋದು, ಅದನ್ನು ಒಪ್ಪಿಸು. ಸರ್ವಕರ್ಮಾಣಿ ಮನಸ, ಆದ್ದರಿಂದನೇ 1-2 ಕರ್ಮ ಅಂತ ಹೇಳಲಿಲ್ಲ. ಸರ್ವಕರ್ಮಾಣಿ ಮನಸ, ನಡೆಸೋದಂತಷ್ಟು ಗೊಂದಲ ಮಾಡಿಕೊಳ್ಳೋದಲ್ಲ. ಮನಸ ಮನಸ್ಸಿನಿಂದ ಅರ್ಪಣೆ ಮಾಡೋದು ಎಷ್ಟು ಸುಲಭ ಇದು. ಇವತ್ತು ಬ್ಯಾಂಕ್ ಮನಸ್ಸಿನ ಕೆಲಸ ಮಾಡಿಬಿಟ್ಟು ಆಗಿಬಿಡುತ್ತಾ? ದೇವರು ಮಾತ್ರ ಮನಸ್ಸಿಂದ ಮಾಡಿದ್ರೆ ಸ್ವೀಕಾರ ಮಾಡ್ತಾನಂತ, ಎಷ್ಟು ಆಶ್ಚರ್ಯ! ದೇವರ ಹಿರಿಮೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ಅರ್ಪಣೆ ಮಾಡಿದ್ರೆ ಸ್ವೀಕಾರ ಮಾಡಿಬಿಡ್ತಾನೆ. ನಾವೆಲ್ಲ ನೈವೇದ್ಯ ಕಾಲಕ್ಕೆ ಸೌವರ್ಣೈಹಿ ಥಾಲಿ ವರಿಯೈಹಿ ಮಣಿಗಣ ಖಚಿತೈಹಿ ಅಂತೇನು ವರ್ಣನೆ ಮಾಡ್ತೇವೆ, ಅದೆಲ್ಲ ಏನದೆಲ್ಲ? ಮಾನಸೇ ಚಿಂತಾಯಾಮಿ, ಮನಸ್ಸಿನಲ್ಲಿ ಅಷ್ಟೇ. ಬಂಗಾರದ ಪಾತ್ರೆಯಂತೆ ದೇವರಿಗೆ ಸಕಲ ಭಕ್ಷ್ಯಭೋಜ್ಯಗಳಂತೆ ಇಟ್ಟಿರೋದ್ರೆ ಅನ್ನ ಇಟ್ಟಿದ್ರೆ ಪುಣ್ಯ, ಸಕ್ಕರೆ ನೀರ ಇಟ್ಟಿರ್ತಾನೆ. ಅಷ್ಟಕ್ಕೆ ಇಷ್ಟೆಲ್ಲ ಚಿಂತನೆ ಮಾಡ್ತಾನೆ, ದೇವರು ಅದನ್ನು ಸ್ವೀಕಾರ ಮಾಡ್ತಾನಂತೆ, ಎಷ್ಟು ಆಶ್ಚರ್ಯ! ಇದು ಬಂದವರೆಲ್ಲ ಮನಸ್ಸಲ್ಲೇ ಮಂಡಿಗೆ ಮಾಡಿ ಹಾಕಿಬಿಡಿ, ಎಷ್ಟು ಬರುತ್ತೆ ಹಾಕಿವೆ, ನಮಗೆ ಅವಮಾನ ಮಾಡ್ತೀರಿ ಅಂತ ಕೇಳ್ತಾನೆ. ಅವಮಾನ ಮಾಡ್ತೀರಿ ನಮಗೆ, ಎಲ್ಲ ಮನಸ್ಸಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಕೇಳಿದರೆ, ಒಂದು ಚೂರು ಬಡಿಸಿಬಿಡೋದು, ಮನಸ್ಸು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಕೇಳಿದರೆ ಮನಸ್ಸನ್ನು ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಮನಸ್ಸನ್ನು ನಾವೇ ಮಾಡೋಣ, ಮನಸ್ಸಿಗೆ ವಸ್ತು ಕೊಡಿ ಸಾಕು ಅಂತ ಹೇಳ್ತಾರೆ. ದೇವರು ಹಾಗಲ್ಲ, ಮಾನಸೇ ಚಿಂತಾಯಾಮಿ, ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡಿಬಿಡ್ತಾನಂತೆ, ಎಷ್ಟು ಆಶ್ಚರ್ಯ! ಅದಕ್ಕೆ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ದೇವರು ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಆತನ ಸರಳತೆ ಇನ್ನೊಂದು ಕಾರಣ ಅಂತ ಹೇಳುತ್ತಾನೆ. ಸಾಮಾನ್ಯನಿಗೆ ಸರಳವಾಗಿರಲಿಕ್ಕೆ ಬರೋದಿಲ್ಲ, ಯಾವನು ಎತ್ತರವಾಗ್ತಾ ಹೋಗ್ತಾನೆ ಅವನಿಗೆ ಸರಳತೆ ಬರುತ್ತೆ ಅಂತ ಹೇಳುತ್ತಾನೆ. ಎತ್ತರವಾದ ವಸ್ತು ಸರಳ ಕಂಡ ಹಾಗೆ ಸಾಮಾನ್ಯ ವಸ್ತು ಸರಳ ಕಾಣೋ ಹಾಗಿಲ್ಲ. ಒಂದು ಸೂರ್ಯನು ಎಲ್ಲಿದ್ದರೂ ಸೂರ್ಯ ಕಾಣ್ತಾನೆ, ಎಷ್ಟು ದೊಡ್ಡವನು ಎಲ್ಲಿದ್ದರೂ ಕಾಣಿಸ್ತಾನೆ, ಚಂದ್ರ ಎಲ್ಲಿದ್ದರೂ ಕಾಣಿಸ್ತಾನೆ. ಯಾಕೆ? ಸರಳತೆ ಸಾಮಾನ್ಯ ಎಲ್ಲಿದ್ದರೂ ಕಾಣಿಸೋದೇ ಇಲ್ಲ, ಅಲ್ಲಿದ್ದು ಎದುರಿಗಿದ್ರೂ ಕಾಣಿಸೋದಿಲ್ಲ. ಯಾಕೆ? ಸರಳತೆ ಎನ್ನುವುದರಲ್ಲಿ ವಿಶೇಷವಾದ ಹಿರಿಮೆ ಇದೆ. ಲೋಕದಲ್ಲಿ ಒಂದು ಮಾತಿದೆ, ಯಾರು ಭಾರಿ ಭಾರಿ ವಿಷಯ ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅತಿ ಸರಳವಾಗಿ ಬರೆಯಬಲ್ಲ ಅಂತ ಹೇಳಿರ್ತಾನೆ. ತುಂಬ ಸರಳವಾಗಿ ಬರೆಯಬೇಕಾದ್ರೆ ಅವನು ಮಾಸ್ಟ್ರಿ ಇರಬೇಕು. ಯಾವನಿಗೆ ಮಾಸ್ಟ್ರಿ ಇಲ್ಲ ಅವನು ವರ್ಡ್ ಫಿಲಪ್ ಮಾಡಕ್ಕೆ ಶುರು ಮಾಡುತ್ತಾನೆ, ಅರ್ಥವಾಗದ ಪದ ಹಾಕಿ ಬೇಕಪ್ ಮಾಡಿಬಿಡ್ತಾನೆ. ಸಾಕಷ್ಟು ಮನೆಯಲ್ಲಿ ಮಾಡಿಲ್ಲದ ಹೋದರೆ ಕಲ್ಲು ಬೆರೆಸ್ತಾರಲ್ಲ ಆ ಟೈಪ್. ಶುದ್ಧ ಪದಾರ್ಥ ಇದ್ರೆ ಬೆರೆಸೋ ಪ್ರಶ್ನೆ ಇಲ್ಲ. ನೀವು 20 ಜನ ಹಾಲು ಹಿಡಿದ್ರು 4 ಲೀಟರ್ ಇತ್ತು, ನೀರು ಹಾಕಿಬಿಡ್ತಾನೆ ತಕ್ಷಣ. ಆದರೆ ಇದ್ದಾಗ ಅದೇ ಸರ್ಪ್ಲಸ್ ಇದ್ರೆ ಏನು ಯೋಚನೆ ಇಲ್ಲ. ಇವತ್ತು ಸರಳತೆಗೂ ಪೂರ್ಣತೆಗೂ ಸಂಬಂಧ ಇದೆ, ಸರಳತೆಗೂ ಪೂರ್ಣತೆಗೂ ಸಂಬಂಧ ಇದೆ. ತುಂಬ ಸಮುದ್ರ, ದೊಡ್ಡ ಆಳವಾದ ಸರೋವರ ಇಷ್ಟು ಏನು ನಿಶ್ಚಲವಾಗಿ ಕಾಣುತ್ತಾನೆ. ಆಳ ತುಂಬ ಇರುತ್ತೆ, ನೋಡೋದಕ್ಕೆ ಸರಳವಾಗಿ ಕಾಣುತ್ತಲ್ಲ. ದೇವರು ಹಾಗಿದ್ದಾನೆ. ಆ ಸರಳತೆಯ ಸಂಕೇತ ಮನಸ್ಸಿನಲ್ಲಿ ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ ಅಷ್ಟೇ ಸುಖಂ ವಚ ನ್ಯಸ್ಯ ಸನ್ಯಸ್ಯ ನ್ಯಸ್ಯ ಸನ್ಯಸ್ಯ. ಸನ್ಯಾಸ ಅನ್ನೋ ಪದ ತುಂಬ ಜನ ಬಿಡೋದು ಬಿಡೋದು ಅಂತ ಅರ್ಥ ಮಾಡಿಕೊಂಡವರೇ ಹೆಚ್ಚು. 99 ಪಾಲು ಭಗವದ್ಗೀತೆಗೆ ಅರ್ಥ ಬರೆಯೋರೇ ಸನ್ಯಾಸ ಅಂದರೆ ಬಿಡೋದು ಬಿಡೋದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸನ್ಯಾಸ ಅಂದರೆ ಬಿಡೋದಲ್ಲ ಅಂತ ಹೇಳಿದ್ದಾರೆ. ಇವತ್ತು ನ್ಯಾಸ ಸನ್ಯಾಸ, ನ್ಯಾಸ ಶಬ್ದವನ್ನು ಕಾಳಿದಾಸ ಉಪಯೋಗಿಸಿಡುತ್ತಾನೆ. ಶಕುಂತಲೆಯನ್ನು ಕಂಡರು ಮದುವೆ ಮಾಡಿಕೊಟ್ಟಾಯಿತು, ಭಾರಿ ಆತಂಕ ಇತ್ತು ಅವರಿಗೆ, ಅವನಿಗೆ ಮದುವೆ ಮಾಡಿಕೊಟ್ಟಾಯಿತು. ಅವನು ಎಷ್ಟು ಕೃತಾರ್ಥನಾದ ಅಂತ ಹೇಳ್ತಾರೆ, ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ ಕವಿ ಬರೀತಾನೆ. ತನ್ನಲ್ಲಿಟ್ಟ ಒಂದು ವಸ್ತುವನ್ನು ಪ್ರತ್ಯರ್ಪಿತ ನ್ಯಾಸ, ತನ್ನಲ್ಲಿ ಒಂದು ರಕ್ಷಣೆಗೆ ಒಪ್ಪಿಸಿದ ವಸ್ತುವನ್ನು ಮರಳಿ ಕೊಟ್ಟರೆ ಎಷ್ಟು ನೆಮ್ಮದಿ ಸಿಗಬೇಕೋ ಅಷ್ಟು ನೆಮ್ಮದಿ ಆಯಿತು ಅಂತ ಹೇಳಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಮೂಲ್ಯವಾದ ಅರ್ಥ ಇದೆ. ಒಬ್ಬ ಕನ್ಯೆ ತಂದೆ ತಾಯಿಗಳ ಮನೆಯಲ್ಲಿ ಅವರವಳಾಗಿ ಬೆಳೆಯೋದಿಲ್ಲವಂತೆ, ಯಾವನು ಮದುವೆ ಆಗ್ತಾನೋ ಅವನ ಸೊತ್ತವಳು. ಅದಕ್ಕಿಂತ ಮುಂಚೆ ಇವರು ಕೇರ್ ಟೇಕರ್ಸ್ ಅಷ್ಟೇ, ಓನರ್ಸ್ ಅಲ್ಲ, ಕೇರ್ ಟೇಕರ್ಸ್ ಮಾತ್ರ. ಮದುವೆ ಮಾಡಿ ಕೊಟ್ಟ ಮೇಲೆ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ ಅಂತ ಹೇಳುತ್ತಾರೆ ಕಾಳಿದಾಸರಿಂದ. ಎಷ್ಟೋ ಮಾತುಗಳು ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿದೆ. ಆ ಮಾತಿನ ಅರ್ಥ ಮಾಡಿಕೊಂಡಾಗ ನ್ಯಾಸ ಶಬ್ದಕ್ಕೆ ಕವಿ ಉಪಯೋಗಿಸಿದ ಸ್ಪಷ್ಟವಾದ ಅರ್ಥ ಒಪ್ಪಿಸೋದು ಅಂತ ಹೇಳಿ. ಇವತ್ತು ತುಂಬ ಜನ ಗೀತೆಗೆ ಅರ್ಥ ಬರಬೇಕಾದ್ರೆ ಅದನ್ನು ಬಿಡೋದು ಅಂತ ಅರ್ಥ ಬರೋದವರು ಜಾಸ್ತಿ. ಬಿಡೋದು ಒಂದು ಅರ್ಥ ಇದೆ ಎಲ್ಲ ಕಡೆಯಲ್ಲ, ಇಲ್ಲೆಲ್ಲ ಸನ್ಯಸ್ಯ ದೇವರಲ್ಲಿ ಸನ್ಯಸ್ಯ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ಸನ್ಯಾಸಿ ಅಂದರೆ ಒಪ್ಪಿಸಿ ಅಂತ ಅರ್ಥ. ಒಪ್ಪಿಸೋ ಅನ್ನೋ ಪದನ ಬಿಡೋ ಅಂತ ಅರ್ಥ ಮಾಡಲು ಎಷ್ಟು ತಪ್ಪಾಗುತ್ತೆ. ದೇವರಿಗೆ ಒಪ್ಪಿಸಿ, ಮನಸ್ಸಿನಿಂದ ದೇವರಿಗೆ ಒಪ್ಪಿಸಿದರೆ ರಿಮೋಟ್ಗಿಂತ ಎಫೆಕ್ಟಿವ್ ಇದು. ಒಂದು ರಿಮೋಟ್ನಿಂದ ಮಾಡೋ ಮನುಷ್ಯ ಮುಟ್ಟದಾಗೆ ಹಾಗೆ ಆನ್ ಮಾಡ್ತಾ ಇರ್ತಾನೆ. ಇವತ್ತು ವಿಜ್ಞಾನ ಇನ್ನೂ ಮುಂದುವರೆದಿಲ್ಲ, ಎಲ್ಲಿವರೆಗೂ ಗೊತ್ತಾ? ಮನಸ್ಸಲ್ಲಿ ಅಂದ್ಕೊಂಡಿರೋದಿರ ಸ್ವೀಕಾರ ಮಾಡಿಬಿಡ್ತಾನೆ. ಎಷ್ಟು ಪವರ್ಫುಲ್ ಇದು, ಮನಸ್ಸುಗಳು ಅಂದ್ಕೊಂಡಿದ್ದಕ್ಕೇನೆ. ಇವತ್ತು ಮೋಕ್ಷದ ಪರಿಕಲ್ಪನೆ ಇರೋದು ಅಲ್ಲೇನು. ಇವತ್ತು ವಿಜ್ಞಾನ ನಮಗೆ ಏನು ತಂದುಕೊಡ್ತು? ರಿಮೋಟ್ ಎಂದು ಎಷ್ಟು ಕೆಲಸ ಮಾಡೋ ತಂದುಕೊಟ್ಟಿದೆ. ಪ್ಲೇನ್ ಹಾರ್ಸಕ್ಕೆ ಬರುತ್ತೆ, ಹಾರ್ಸೋ ಪ್ಲೇನ್ ಬ್ಲಾಸ್ಟ್ ಮಾಡ್ತಾನೆ ಬೇಕಾದ್ರೆ. ಬರೀ ರಿಮೋಟ್ ಕಂಟ್ರೋಲಿಂದ ಆಟೋಮೆಟಿಕ್ ಸಿದ್ಧಿ ಪಡೆದು ಬಿಟ್ಟಿದ್ದಾರೆ. ಆದರೆ ಇನ್ನೊಂದು ಸಿದ್ಧಿ ಇದೆ, ಅದು ಇಂದು ವಿಜ್ಞಾನಕ್ಕೆ ಎಂದೂ ಸಿಗೋದಿಲ್ಲ ಅಂತ ಹೇಳುತ್ತಾರೆ. ಯಾವ ಸಿದ್ಧಿ ಅಂದರೆ, ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದಾಪಿ ವೇದಯಂತಿ ಮುಕ್ತಿಂ ತತಃಕೋ ವಿಭವಾತಿರೇಕ. ಮನಸ್ಸಿನೊಳಗೆ ಇಷ್ಟಪಡ್ತಲಿಕ್ಕೆ ಕೆಲಸ ಆಗುತ್ತೆ. ಇದು ಮೋಕ್ಷದಲ್ಲಿ ಮಾತ್ರ ಸಾಧ್ಯವಾದದ್ದು, ಹೊರಗೇನು ಪ್ರಯತ್ನನೇ ಇಲ್ಲ. ಮನಸ್ಸು ಅನ್ಕೋತಿರ್ಲಿಕ್ಕೆ ಕೆಲಸ ಆಗುತ್ತೆ. ಓಂ ಸಂಕಲ್ಪ ದೇವತ ಶ್ರುತಿ ಓಂ ಬ್ರಹ್ಮಸೂತ್ರ. ಈ ಮಾತು ಕೇಳಿದಾಗಲೇ ಮನುಷ್ಯರಿಗೆ ರಿಮೋಟ್ ಅಂದ ತಕ್ಷಣ ನಮಗೆ ಬೇಕು ಅಂತ ಹೇಗೆ ಅನಿಸುತ್ತೋ, ಇಚ್ಛೆ ಮಾತ್ರದಿಂದ ಆಗೋದಾದರೆ ಎಂಥ ಹಿರಿಮೆ ಅದು. ದಾರಿಗಳು ಮೋಕ್ಷಕ್ಕೆ ಯಾತಕ್ಕೆ ಇಷ್ಟಪಡ್ತಾರೆ? ಯಾತಕ್ಕೆ ಅಷ್ಟೆಲ್ಲ ಪರಿಶ್ರಮ ಪಟ್ಟು ಮೋಕ್ಷ ಸಂಪಾದನೆಗೆ ಉದ್ಯುಕ್ತರಾಗ್ತಾರೆ ಅಂತ ಕೇಳಿದರೆ, ಈ ಸೌಲಭ್ಯ ಅಲ್ಲಿರೋದ್ರಿಂದ ಅಂತ ಹೇಳಿದ್ದ. ಈ ಸೌಲಭ್ಯ ಅಲ್ಲಿರೋದೇ ಬಹಳ ಅಪೂರ್ವವಾದ. ಆದ್ದರಿಂದನೇ ದೇವರಿಗೆ ಮನಸ್ಸಿನಿಂದ ಕರೆದ್ರೆ ದೇವರು ಬರ್ತಾನೆ, ಮನಸ್ಸಿನಿಂದ ಕೊಟ್ಟರೆ ದೇವರು ತಗೊಳ್ತಾನೆ. ಮನಸ್ಸು ಅಷ್ಟು ಮುಖ್ಯವಾದದ್ದನ್ನು. ಅದಕ್ಕೊಂದು ದೃಷ್ಟಾಂತ ಇನ್ನೊಂದು ಕೊಡ್ತಾರೆ ಭಾಗವತ ಪುರಾಣದಲ್ಲಿ. ಕೃಷ್ಣಾವತಾರವಾಯಿತು. ಆಗ ಶಾಸ್ತ್ರ ಹೇಳುತ್ತೆ, ಮನೆಯಲ್ಲಿ ಮಗು ಹುಟ್ಟಿದಾಗ ಗೋದಾನ ಮಾಡಬೇಕು ಅಂತ ಶಾಸ್ತ್ರ. ಮನೆಯಲ್ಲಿ ಮಗು ಹುಟ್ಟಿದಾಗ ಗೋದಾನ ಮಾಡಬೇಕಂತ. ಇವತ್ತು ನಮಗೆ ಗೋದಾನ ಗೊತ್ತಿರೋ ಒಂದೇ ಒಂದು, ಸತ್ತಾಗ ವೈತರಣೆ ದಾಟೋದಕ್ಕಿಂತ ಗೋದಾನ ಮಾಡಬೇಕು. 100 ರೂಪಾಯಿ ಗೋದಾನ, ಅದು ಜಾಸ್ತಿ ಅಲ್ಲ. ಮತ್ತೆ ಇಷ್ಟ ನಮಗೆ ಗೊತ್ತಿರೋ. ಆದರೆ ಶಾಸ್ತ್ರ ಹೇಳುತ್ತೆ, ಪ್ರತಿಯೊಂದು ಕರ್ಮದ ಜೊತೆ ಸಂಸ್ಕಾರ ಜೊತೆ ಗೋದಾನ ಮಾಡಬೇಕಂತ. ವಿವಾಹ ಮಗಳಿಗೆ ಗೋದಾನ, ಗರ್ಭಿಣಿ ಶ್ರೀಮಂತ, ಆಮೇಲೆ ಈ ಜಾತಕರ್ಮ, ನೀವು ಎಷ್ಟು ಗೋದಾನ ಮಾಡಿದ್ರೆ ಅಷ್ಟು ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಗೋವಿನ ಇರತಕ್ಕಂಥ ದೇವತಾ ಸನ್ನಿಧಾನ ಭಾರಿ ದೊಡ್ಡದು, ಆದ್ದರಿಂದಾಗೇನೆ ಅಷ್ಟು ಮಹತ್ವ ಇದೆ. ಆ ಹಿನ್ನೆಲೆಯಲ್ಲಿ ಹುಟ್ಟಿದಷ್ಟ ಗೋದಾನ ಮಾಡಬೇಕು. ಗೋದಾನ ಮಾಡಿದಂತಾತ ಇಲ್ಲಿದೆ ಗೋವುಗಳು, ಮೊದಲು ತನಗೆ ಸರ್ಪಿ ಬಿಗಿದು ಕುಡಿಸಿಬಿಟ್ಟಿದ್ದಾನೆ ಒಳಗಡೆ. ಕಂಸ ಬಂಧನ ಮಾಡಿ ಹಾಕಿಬಿಟ್ಟಿದ್ದಾನೆ, ಇರೋದು ಜೈಲೊಳಗೆ, ಅಲ್ಲೇನಿಲ್ಲ. ಜೊತೆಗೆ ಭಾಗವತ ಹೇಳ್ತಾ ಗೋದಾನ ಮಾಡಿಬಿಟ್ಟ ಅಂತ ಹೇಳಿದ್ದ. ಇದೇ ಗೋದಾನ ಮಾಡಿದ, ಈ ರೀತಿ ನಾವೆಲ್ಲ ಮಾಡಿಬಿಡೋದಲ್ಲ ಅಂತ ಕೇಳಿದರೆ, ಇಲ್ಲ, ಅವತ್ತು ಸಂಕಲ್ಪ ಮಾಡಿಬಿಟ್ನಂತೆ, ಬಿಡುಗಡೆ ಹೊರಗೆ ಬಂದಾಗ ನಾನು ಕೊಟ್ಟು ಬಿಟ್ಟನಂತೆ. ಎಷ್ಟು ಸುಲಭ ಇದು! ಇವತ್ತು ಆಪತ್ತು ಬಂದ ಕಾಲಕ್ಕೆ ಇದು ಎಷ್ಟು ಸುಲಭವಾದ ಮಾರ್ಗ, ನಾನು ಇಲ್ಲ ಅಂತ ಅನ್ಕೊಳ್ಳಾಗಿಲ್ಲೇ ಇಲ್ಲ. ಆಗಿರೋ ಸಂಕಲ್ಪ ಹೊರತು ಒಪ್ಕೊಂಡ್ಬಿಡ್ತಾನೆ. ತಿರುಗಿ ಎಕ್ಸಾಮ್ ಫೀಸ್ ಕೊಟ್ಟೆ ಸಂಕಲ್ಪ ಮಾಡ್ಕೊಂಬಿಡಿ, ಲೈಟ್ ಬಿಲ್ ಕೊಟ್ಟು ಸಂಕಲ್ಪ ಮಾಡ್ಕೊಂಬಿಡಿ. ನಿಮ್ಮ ಮನಸ್ಸಿನ ಮನೆಯಲ್ಲಿ ಇಟ್ಕೊಂಡು ಮನೆ ಒಳಗಾರೆ ಲೈಟ್ ಹಾಕಿ ಮನಸ್ಸೊಳಗೆ ಮನೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾ. ದೇವರು ಎಷ್ಟು ಕರುಣಾಳು, ಮನಸ್ಸಿನ ಸಂಕಲ್ಪ ಮಾತ್ರಕ್ಕೆ ಮುಕ್ಕೊಂಡೇ ಬಿಟ್ಟಂತ, ಅನುಗ್ರಹ ಮಾಡೇ ಬಿಡ್ತಾನಂತ. ಆದರೆ ನಡೆಸಬೇಕಷ್ಟೇ ಮುಂದೆ, ಅದು ಮುಂದೆ ನಡೆಸೋ ಇಷ್ಟು ಅಡ್ವಾನ್ಸ್ ಪರಮಾತ್ಮ ಸ್ವೀಕಾರ ಮಾಡ್ತಾ. ಇದರಲ್ಲಿ ಏನು ಕಷ್ಟ ಇದೆ? ಜೀವನದೊಳಗೆ ಇಂಥ ಪ್ರಸಂಗ ಬಂದಾಗೆಲ್ಲ ಆಗಿತ್ತು ಮಾಡಿದ ಗ್ರಹಣ ಕಾಲಕ್ಕೆ ಭಾರಿ ದಾನ ಶ್ರೇಷ್ಠ ಅಂತ ಹೇಳುತ್ತಾರೆ. ಆಗ ಯಾರು ಸಿಗ್ತಾರೆ? ಸಿಗೋನು ಅವನೇ ಗ್ರಹಣ ಮಾಡೋದಿಲ್ಲ ಅಂತ ಅರ್ಥ ಆಗುತ್ತೆ. ಓಡಾಡ್ತಿದ್ರೆ ಅವನ ಗ್ರಹಣ ಆಚರಣೆ ಅವನೇ ಮಾಡೋದಿಲ್ಲ ಅಂತ, ಅವನಿಗೆ ಕೊಟ್ಟು ಉಪಯೋಗ ಇಲ್ಲ. ಆಚರಣೆ ನಮ್ಮ ಕೈ ಸಿಗೋದಿಲ್ಲ, ಆಚರಣೆ ಮಾಡಿ ಏನು ಮಾಡಬೇಕಾಗ? ಆಗ ಸಂಕಲ್ಪ ಮಾಡಿಬಿಡಿ, ಆಮೇಲೆ ಕೊಡಿ. ಎಷ್ಟೋ ವಿಚಾರದ ಬಗ್ಗೆ ಬಹಳ ಸುಲಭವಾದ ಪರಿಹಾರವನ್ನು ಕೊಡುತ್ತೆ ನಮಗೆ. ಆ ಕಾಲಕ್ಕೆ ಅವನಂಥ ವ್ಯಕ್ತಿ ಸಿಕ್ಕದೆ ಹೋದರೆ, ಸತ್ಪಾತ್ರ ಸಿಕ್ಕದೆ ಹೋದರೆ ಸಂಕಲ್ಪ ಮಾಡಿ ಇಡಿ. ಆ ಕೊಟ್ಟಾಗ ಲೆಕ್ಕ ಅದು ಒಂದು. ಆ ಸಮಯ ಅನ್ಕೊಂಡಂತೆ ಕೊಡಬೇಕಷ್ಟೆ. ಇಲ್ಲದೆ ಹೋದರೆ ಮಾತ್ರ ಮಹಾಪಾಪ, ದತ್ತಾಪರಣ ಇತ್ಯಾದಿ ಎಷ್ಟೆಷ್ಟೋ ದೋಷಗಳು ಬಂದ್ಬಿಡುತ್ತೆ. ಆದ್ದರಿಂದ ಆ ಸಂಕಲ್ಪ ಮಾಡಬೇಕಾದ ಕರ್ತವ್ಯ. ಅಂತ ಒಂದು ಪರ್ವಕಾಲ ಮತ್ತೆ ಸಿಗೋದು ಭಾರಿ ದುಸ್ತರ. ಆ ಕಾಲ ಸಿಗೋ ದುಸ್ತರವಾದ್ದರಿಂದ ಆ ಕಾಲಕ್ಕೆ ನಾವು ಏನು ಮಾಡ್ತೇವೆ, ನಿದ್ದು ಮಾಡೋದು ಭಾರಿ ಶ್ರೇಷ್ಠ. ಇಲ್ಲದೆ ಹೋದರೆ ಸಂಕಲ್ಪನಾದರೂ ಮಾಡಿ, ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾನೆ, ಪುಣ್ಯ ಕೊಟ್ಟೇ ಕೊಡ್ತಾನೆ. ಈ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆಯ ಶ್ಲೋಕ, ಮನಸ್ಸಿನಿಂದನೇ ಅರ್ಪಣೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದು ಎಷ್ಟು ಮಾರ್ಮಿಕ ಅಂತ ಗೊತ್ತಾಯಿತು. ಮುಂದೆ ಹೇಳ್ತಾರೆ, ಪರಮಾತ್ಮ ಎಂಥವನು ಅಂದರೆ ಜೀವನ ಬಗ್ಗೆ ಅನೇಕ ಮಹತ್ವದ ಮಾತು ಹೇಳುತ್ತಾರೆ. ನಾ ಕರ್ತೃತ್ವಂ ನಾ ಕರ್ಮಾಣಿ ಲೋಕಶ್ಯ ಸೃಜತಿ ಪ್ರಭು, ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಾ ಕರ್ತೃತ್ವಂ ನಾ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಒಗಟಿನಂಥ ಶ್ಲೋಕ ಇದು. ಇವತ್ತು ಹಿಂದೆ ಹೇಳಿದ್ದೇನು, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇತ ತತ್ವವೇ. ಏನನ್ನೇ ಮಾಡಲಿ ನಾನು ಸ್ವತಂತ್ರವಾಗಿ ಮಾಡುತ್ತೇನೆ ಅನ್ಕೊಳ್ಳಬಾರದು. ನಾನು ಸ್ವತಂತ್ರವಾಗಿ ಮಾಡಿ ಆಫೀಸಿಂದ ದುಡ್ಡು ಕೊಡ್ದು ಸ್ವತಂತ್ರ ಕೊಡ್ತಾನ? ಸಾಧ್ಯವೇ ಇಲ್ಲ. ಆಸ್ ಪರ್ ರೂಲ್ಸ್ ಕೊಡ್ತಾನೆ ಹೊರತು ಸ್ವಂತ ಕೊಡೋಕ್ಕೆ ಸಾಧ್ಯನೇ ಇತ್ತು. ಇವತ್ತು ಭಗವಂತನ ಸರ್ಕಾರ ಇದೆ, ಏನು ಮಾಡಿದ್ರು ದೇವರ ಅಪ್ಪಣೆಯಿಂದನೇ ಮಾಡಬೇಕು ಮತ್ತು ಆತನ ಒಪ್ಪಿಸಬೇಕು. ಆಗೊಂದು ಪ್ರಶ್ನೆ ಬರುತ್ತೆ, ಎಲ್ಲ ಯಾಕೆ ತಿಳ್ಕೋಬೇಕು? ನಮಗೆ ಒಂದು ಕರ್ತೃತ್ವ ಇದ್ದು ಬಿಟ್ರೆ ದೇವರು ಮಾಡಿಸೋದನ್ನ ದೇವರಿಗೆ ಅಂತ ಅರ್ಪಿಸೋಣ, ದೇವರಿಂದ ಆಗೋದನ್ನ ದೇವರಿಗೆ ಅಂತ ಹೇಳೋಣ. ಎಲ್ಲ ದೇವರಿಗೆ ಯಾಕೆ ಕೊಡಬೇಕು ಅಂದ್ರೆ, ಶಾಸ್ತ್ರ ಹೇಳುತ್ತೆ ಜೀವನಿಗೆ ಸ್ವಂತ ಮಾಡತಕ್ಕಂಥ ಶಕ್ತಿ ಯಾವುದರೊಳಗೂ ಎಷ್ಟು ಮಾತ್ರಕ್ಕೂ ಇಲ್ಲ. ಇದು ಇಂಪಾರ್ಟೆಂಟ್ ಅಂದ್ರೆ, ಕೆಲವುದರಲ್ಲಿ ಜೀವನೇ ಶಕ್ತಿ ಇದೆ, ಕೆಲವುದರಲ್ಲಿ ಇಲ್ಲ. ಹಾಗಲ್ಲ, ಜೀವನಿಗೆ ನಕರ್ತೃತ್ವ ಸೃಜತಿ, ನಾ ಕರ್ಮಾಣಿ ಸೃಜತಿ, ನಾ ಕರ್ಮಫಲ ಸಂಯೋಗಂ ಸೃಜತಿ. ಮೂರು ಮಾತು. ಯಾವನಿಗೂ ಕೂಡ ಸ್ವತಂತ್ರ ಕರ್ತೃತ್ವ ಇಲ್ಲ, ಅದು ಇಂಪಾರ್ಟೆಂಟ್. ಕರ್ತೃತ್ವ ಬೇರೆ, ಸ್ವತಂತ್ರ ಕರ್ತೃತ್ವ ಬೇರೆ. ಆಮೇಲೆ ನಾ ಕರ್ಮಾಣಿ, ಕರ್ಮಗಳನ್ನು ತಾನೇ ಆರಿಸಿಕೊಳ್ಳೋದು ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ನಾವು ಆರಿಸಿಕೊಳ್ಳೋ ಸ್ವಾತಂತ್ರ್ಯ ಯಾರಿಗೂ ಇಲ್ಲ, ದೇವರು ಹೇಳಿದ್ದನ್ನು ಮಾಡಬೇಕೆ ಹೊರತು ನಾವು ಆರಿಸಿಕೊಳ್ಳೋ ಹಾಗಿಲ್ಲ. ಕರ್ತೃತ್ವ ಶಕ್ತಿ, ಆಯ್ಕೆಯ ಶಕ್ತಿ ಯಾವುದು ನಮ್ಮದಲ್ಲ. ವಿದ್ಯಾರ್ಥಿಗೆ ಅಲಾಟ್ ಮಾಡಿದ ಸೀಟನ್ನು ಕೊಡಬೇಕೆ ಹೊರತು ನಾವು ಸೀಟ್ ಆರಿಸಿಕೊಳ್ಳೋಗಿಲ್ಲ. ಎಲ್ಲ ಕಿಟಕಿ ಹತ್ರ ಕೊಡ್ತೇನೆ, ಅಲ್ಲಿ ಯಾರೋ ಕಡೆಗೆ ಕನೆಕ್ಷನ್ ಮಾಡಿ ಕೊಡ್ತೇನೆ, ಅವೆಲ್ಲ ಸಾಧ್ಯ ಇಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡಬೇಕೆ ಹೊರತು ಅಲ್ಲಿ ಬೇರೆ ನಂಬರ್ ಪ್ರಕಾರ ಹಾಕ್ತಾ ಹೋಗ್ತಾರೆ, ಒಂದು ನಂಬರ್ ಕೊಡಬೇಕೆ. ಸ್ವಾತಂತ್ರ್ಯ ಇಲ್ಲ, ಆದರೆ ಭಗವಂತನಿಗೆ ಮಾತ್ರ ಸ್ವಾತಂತ್ರ್ಯ ಇರೋ. ಯಾವ ಕರ್ಮ ನಾವು ಮಾಡಬೇಕು ಅಂತ ನಾವು ಆರಿಸಿಕೊಳ್ಳೋಗಿಲ್ಲ, ದೇವರು ಕೊಟ್ಟ ಕರ್ಮವನ್ನು ಮಾಡಬೇಕಷ್ಟೇ. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಕ್ವಶನ್ಸ್ ಆರಿಸಿಕೊಳ್ಳೋ ಶಕ್ತಿ ಇಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಅದಕ್ಕೆ ಉತ್ತರ ಬರೀಬೇಕೆ ಹೊರತು ಅದಕ್ಕೂ ಅದರಲ್ಲಿ ಎನಿಸಿಕ್ಸ್ ಕೇಳ್ಬೋದಷ್ಟೇ. ಅದರಲ್ಲಿ ಎನಿಸಿಕ್ಸ್, ನೀವು ಗೊತ್ತಿರೋದ್ರಲ್ಲಿ ಎನಿಸಿಕ್ಸ್ ಅಂದ್ಬಿಟ್ರೆ ಎಲ್ಲರೂ ಯಾವ ದಾಟ ಹೋಗ್ಬಿಡ್ತಾರೆ. ಗೊತ್ತಿರೋದ್ರಲ್ಲಿ ಎನಿಸಿಕ್ಸ್ ಅಲ್ಲ, ಕೇಳಿದ್ರೆ ಎನಿಸಿಕ್ಸ್ ಆಗಬೇಕು. ಕೇಳೋದು ಅವ್ರ ಚಾಯ್ಸ್ ಮತ್ತೆ. ಎಷ್ಟು ಸುಲಭವಾದ ಅರ್ಥ! ಕರ್ಮದ ಆಯ್ಕೆ ನಮ್ಮ ಕೈಯಲ್ಲಿ ಇಲ್ಲ, ಕರ್ತೃತ್ವ ಶಕ್ತಿ ಸ್ವತಂತ್ರವಾಗಿ ನಮ್ಮಲ್ಲಿ ಇಲ್ಲ. ನಾ ಕರ್ಮಫಲ ಸಂಯೋಗಂ, ನಾವು ಮಾಡಿದ ಕರ್ಮಕ್ಕೆ ಫಲ ತಗೊಳ್ಳೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ. ಎಷ್ಟು ಇಂಪಾರ್ಟೆಂಟ್ ಇದು! ನಾವು ಮಾಡಿದ ಕರ್ಮಕ್ಕೆ ಫಲ ತಗೊಳ್ಳೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ. ಬಹಳ ಅಪೂರ್ವ ಇತ್ತು. ಎಷ್ಟೋ ಜನಕ್ಕೆ ಡ್ಯೂ ಇರುತ್ತೆ ಪಾಪ, ಪ್ರಮೋಷನ್ ಡ್ಯೂ ಇರುತ್ತೆ, ಇನ್ನೂ ಬಂದಿರೋದಿಲ್ಲ. ಇವ್ರು ತಗೊಳಕ್ಕೆ ಬರೋದಿಲ್ಲ ಅವರಿಗೆ. ಅದನ್ನು ಅದು ಸ್ಯಾಂಕ್ಷನ್ ಆಗಿ ಬರೋವರೆಗೆ ಹಾಗೆ ಕೂತಿರಬೇಕು. ಹಾಗೆ ತಗೊಂಡ್ರೆ ಭಾರಿ ಅಪರಾಧ ಉಂಟು. ಇವತ್ತು ಬಡಿಸಿ ಊಟಕ್ಕೆ ಕೂತವನಿಗೆ ಬಡಿಸಿಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದು ಬಡಿಸ್ಬೇಕು, ತಿನ್ನಬೇಕು. ಇದು ಶಾಸ್ತ್ರೀಯ. ಇವತ್ತು ಬಫೆ ಬಂದಾಗ ಹೋಗ್ಬಿಡುತ್ತೆ ಅಷ್ಟೇ, ಅದು ತಾನೇ ಆರಿಸಿಕೊಳ್ಳೋ ಪ್ರಸಂಗ ಬಂತು. ಅದಿಲ್ಲ, ಅವನು ಬಡಿಸ್ಬೇಕು, ಹಾಕ್ಸ್ಕೊಳ್ಬೇಕು ಹೊರತು ಆ ಕೈ ಹಾಕಿ ತಗೊಳ್ಳಾಗಿಲ್ಲ. ಅದು ಎಷ್ಟು ಪಾವಿತ್ರ್ಯ ಉಳಿತಿತ್ತು ಅದರಿಂದ! ಇವತ್ತು ಎಂಜಲು ಲೆಕ್ಕನೇ ಇಲ್ಲ ಅದರೊಳಗೆ. ದಿನಗಳ ವಿಚಿತ್ರ ರೋಗ ಕಾಡ್ತಕ್ಕಂಥ ಲೋಕದಲ್ಲಿ ನಾವಿದ್ದೇವೆ, ಕಾಲದಲ್ಲಿ ನಾವಿದ್ದೇವೆ. ಆ ಬಗ್ಗೆ ಏನು ಯೋಚನೆ ಜನ ಮಾಡ್ತಾ ಇಲ್ಲ. ಸ್ವಲ್ಪ ಗಂಭೀರ ಯೋಚನೆ ಮಾಡಿದರೆ ಪ್ರತಿಯೊಬ್ಬನು ಕೂಡ ಊಟಕ್ಕೆ ಕೂತವನಿಗೆ ಬಡಿಸಿದ್ದನ್ನ ಅಲ್ಲಿ ಛಾಯಿಸಿದೆ ಹೊರತು ಬಡಿಸಿಕೊಳ್ಳೋ ಛಾಯಿಸ ಅವನಿಗಿಲ್ಲ. ದೇವರು ಕರ್ಮಗಳನ್ನೇ ಆಗಲಿ, ಕರ್ತೃತ್ವವನ್ನೇ ಆಗಲಿ, ಕರ್ಮಫಲಗಳ ಸಂಯೋಗವನ್ನೇ ಆಗಲಿ ಯಾರ ಕೈಲೂ ಕೊಟ್ಟಿಲ್ಲ. ಇಲ್ಲಿ ಆಚಾರ್ಯ ಎಷ್ಟು ತಾತ್ಪರ್ಯ ಹೇಳ್ತಾರೆ, ಮುಖ್ಯವಾಗಿ ಭಾಷ್ಯ ತಾತ್ಪರ್ಯಗಳಲ್ಲಿ ಅಪೂರ್ವವಾದ ಒಂದು ವಿಚಾರ. ತುಂಬಾ ಜನಕ್ಕೊಂದು ತಪ್ಪು ಕಲ್ಪನೆ ಉಂಟು, ದೇವರು ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಡ್ತಾನೆ ಅಂತ ಒಂದು ಭಾಗ. ದತ್ತ ಸ್ವಾತಂತ್ರ್ಯ ಅಂತ ಪದ ಕೇಳಿರ್ತಾರೆ. ಆ ಪದ ಆಕ್ಚುಲಿ ಶಾಸ್ತ್ರೀಯ ಪದ ಅಲ್ಲದು, ಇನ್ನೂ ಹೇಳಬೇಕು ಶಾಸ್ತ್ರೀಯ ಪದ ಅಲ್ಲದು, ಜನ ಹುಟ್ಟಿಸಿಕೊಂಡ ಪದ ಅದು. ಬಂದು ಎಲ್ಲೂ ಸಂಪ್ರತಿ ಬಂದರೆ ಯಾವುದನ್ನು ಉಪಯೋಗಿಸೇ ಇಲ್ಲ, ಆ ಪದವನ್ನು ಯಾರೂ ಉಪಯೋಗಿಸಿಲ್ಲ. ಆ ಪದವನ್ನು ಯಾವ ಅರ್ಥದಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನು ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳಿದಾಗ ಒಂದು ಯೋಚನೆ ಮಾಡಬೇಕೆ. ದೇವರು ಸ್ವಾತಂತ್ರ್ಯವನ್ನು ಕೊಡುತ್ತಾನೆ ಅನ್ನೋ ಪ್ರಶ್ನೆ ಹಾಕೊಂಡು ಆಚಾರ್ಯ ಹೇಳ್ತಾರೆ, ಎಂದೂ ಕೊಡೋದಿಲ್ಲ ಅಂತ ಉತ್ತರ ಕೊಡ್ತಾರೆ ಆಚಾರ್ಯ. ಇವತ್ತು ಉದಾಹರಣೆಗೆ ರಾಜಸ್ವರು ಸ್ವಾತಂತ್ರ್ಯ ಕೊಡ್ತಾರೆ. ಚಕ್ರವರ್ತಿಯವನು ತನ್ನ ಬಂಧು ಬಾಂಧವರನ್ನು ಪ್ರಿಯನಾದ ವ್ಯಕ್ತಿಯನ್ನು ಕರೆದು ನೀನು ಈ ರಾಜ್ಯಕ್ಕೆ ಅಧಿಪತಿಯಾಗು ಅಂತ ಹೇಳ್ತಾರೆ. ಅವನಿಗೆ ಸ್ವಾತಂತ್ರ್ಯ ಬಂತ, ಅಧಿಪತಿ ಆದ ಮೇಲೆ ಸ್ವಾತಂತ್ರ್ಯ ಬಂದ್ಬಿಡುತ್ತೆ. ಅದೇ ರೀತಿಯಲ್ಲಿ ತಂದೆ ಊರಿಗೆ ಹೋಗ್ತಾನೆ, ಮಗನ ಕೈಲಿ ನೋಡು ನಾನು ಬರೋವರೆಗೆ ಇಷ್ಟು ವ್ಯವಹಾರ ನೀನು ಮಾಡಬಹುದು ಅಂತ ಹೇಳಿಬಿಡ್ತಾನೆ. ಸಂಬಂಧಪಟ್ಟ ಅಧಿಕಾರಿ, ಈಗ ನಾನು ಆನ್ ಲೀವ್ ಇರ್ತೇನೆ, ಇಷ್ಟು ಕೆಲಸ ನೀನು ಮಾಡಬಹುದು ಅಂತ ಹೇಳಿಬಿಡ್ತಾನೆ. ಅಲ್ಲಿ ಸ್ವಾತಂತ್ರ್ಯ ಆ ಮಟ್ಟಿಗೆ ಕೊಡ್ತಾನೆ, ಈ ತರ್ಥದಲ್ಲಿ ದತ್ತ ಸ್ವಾತಂತ್ರ್ಯ ಅಂತ ಕರೀತಾನೆ. ಆದರೆ ದೇವರು ಆ ರೀತಿ ಕೊಡ್ತಾನ ಅಂತ ಕೇಳಿದರೆ ಎಂದೆಂದೂ ಕೊಡೋದಿಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ದತ್ತ ಸ್ವಾತಂತ್ರ್ಯ ಅನ್ನೋ ಕಾನ್ಸೆಪ್ಟ್ ನಾವು ಅದೇ ನ್ಯಾಯ ತಿಳ್ಕೊಂಡ ಅರ್ಥದಲ್ಲಿ ಅಶಾಸ್ತ್ರೀಯ, ನಾವು ತಿಳ್ಕೊಂಡ ಅರ್ಥದಲ್ಲಿ ಅಶಾಸ್ತ್ರೀಯ. ದೇವರು ಎಂದೆಂದೂ ಯಾರಿಗೂ ಸ್ವಾತಂತ್ರ್ಯವನ್ನು ಎಷ್ಟು ಮಾತ್ರಕ್ಕೂ ಕೊಡೋದಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯ ಎಂಬುದು ಭಗವದೈಕನಿಷ್ಠವಾದ ಗುಣ, ಅದು ದೇವರಲ್ಲಿ ಮಾತ್ರ ಇರತಕ್ಕಂಥ ವಸ್ತು. ಅದನ್ನು ಕೊಡೋದು ಒಂದೇ, ದೇವರು ತನ್ನ ಕಳ್ಕೊಳ್ಳೋದು ಒಂದೇ. ಸಿಗ್ನೇಚರ್ ನೀವು ಮಾಡಬಹುದು ಅಂತ ಹೇಳಿದ್ರೆ ಹೆಗ ಹಾಕಿ, ನನ್ನ ಸಿಗ್ನೇಚರ್ ನೀವು ಮಾಡಬಹುದು ಅಂತ ಯಾರಾದ್ರೂ ಹೇಳ್ತಾರ? ನಾ ಅಧಿಕಾರ ಗೊತ್ತಿಲ್ಲ, ನನ್ನ ಸಿಗ್ನೇಚರ್ ನೀವು ಮಾಡಿ ಪರವಾಗಿಲ್ಲ ನಾಲ್ಕು ದಿವಸ ಅಂತ ಕೇಳಿಬಿಟ್ರೆ ಬೇಕಾದ್ರೆ ಈ ರೀತಿ ಕೊಡ್ತಾನೆ, ನನ್ನ ಪರ ಇವನು ಬರ್ತಾನೆ ಸ್ವೀಕಾರ ಮಾಡ್ತಾನೆ, ಅದನ್ನು ಬೇಕಾದ್ರೆ ಹೇಳ್ತಾರೆ, ನನ್ನ ಸೈನ್ ಇವನು ಮಾಡ್ತಾನೆ ಅಂತ ಪುಣ್ಯಕ್ಕೆ ಯಾರೋ ಲೆಟರ್ ಕೊಡೋಕ್ಕಾಗೋದಿಲ್ಲ. ಸೈನಿಗೆ ಅರ್ಥನೇ ಇಲ್ಲ, ಆಗ ಸಿಗ್ನೇಚರ್ ಏನೇನೋ ಅರ್ಥ ಇಲ್ಲ. ನನ್ನ ಪರ ಇವನು ಬರ್ತಾನೆ, ನಾನು ಇಸ್ಕೋಬೇಕಾದ ಇಷ್ಟು ದುಡ್ಡನ್ನು ಇವನು ಇಸ್ಕೋ, ಇವನು ಆಥರೈಸ್ ಮಾಡ್ತೇನೆ ಅಂತ ಹೇಳುದು. ಆಥರೈಸ್ ಮಾಡೋದು ಬೇರೆ, ಕೊಡೋದು ಬೇರೆ. ಸಿಗ್ನೇಚರ್ ಅಂದ್ರೆ ಆಥರೈಸ್ ಮಾಡಕ್ ಬರೋದಿಲ್ಲ, ಸಿಗ್ನೇಚರ್ ಮಾಡಕ್ ಆಥರೈಸ್ ಮಾಡಬೇಕು, ರಿಸೀವ್ ಮಾಡಕ್ ಆಥರೈಸ್ ಮಾಡಬಹುದೇ ಹೊರತು ಸಿಗ್ನೇಚರ್ ಮಾಡಕ್ ಆಥರೈಸ್ ಮಾಡೋದು ಅಂದ್ರೆ ಅದು ಪೂರ್ತಿ ತನ್ನತನವನ್ನೇ ಕಳ್ಕೊಳ್ಳೋದು ಅಂತ. ತನ್ನತನವನ್ನೇ ಪೂರ್ತಿ ಕಳ್ಕೊಂಡು ಬಿಡ್ತಾನೆ. ಈ ದೃಷ್ಟಿಯಲ್ಲಿ ದೇವರು ಎಂದೂ ತನ್ನ ಸ್ವಾತಂತ್ರ್ಯವನ್ನು ಕೊಡೋದೇ ಇಲ್ಲ. ಅದನ್ನು ಒತ್ತಿ ಹೇಳ್ತಕ್ಕಂಥ ಶ್ಲೋಕ ಅಂತ ಆಚಾರ್ಯ ಭಾಷ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ರಾಜ ತನ್ನ ಭೃತ್ಯರಿಗೆ ಸ್ವಾತಂತ್ರ್ಯ ಕೊಡ ಹಾಗೆ, ತಂದೆ ತನ್ನ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ ಹಾಗೆ ನಾ ಇತ್ಯಾಹ ಕೊಡೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾ ಕರ್ತೃತ್ವ ನಾ ಕರ್ಮಾಣಿ ಲೋಕಶ್ಚ ಸೃಜತಿ ಪ್ರಭು ಅಂತ ಹೇಳಿ, ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ, ಕರ್ಮಫಲ ತಗೊಳ್ಳೋ ಶಕ್ತಿಯು ನಮಗಿಲ್ಲ. ಇಲ್ಲಿ ಹೋಗಿದ್ರೆ ಯಾವುದೋ ಪೂಜೆ ಮಾಡಿಬಿಡ್ತಾನೆ, ಫಲ ಬಂತು ತಿಳ್ಕೊಳ್ಳಾಗಿಲ್ಲ. ಫಲ ಕೊಡಬೇಕು ಪರಮಾತ್ಮ, ಫಲ ಕೊಡದೆ ಹೋದರೆ ಅದಕ್ಕೇನು ಅರ್ಥ ಇಲ್ಲ. ಫಲವನ್ನು ತಗೊಳ್ಳೋ ಶಕ್ತಿ ಇವನಿಗಿಲ್ಲ, ಸಂಬಂಧಪಟ್ಟವನು ಫಲ ಕೊಡಬೇಕು. ಇವತ್ತು ಯಾವುದೋ ಹೋಮ ಹವನ ಇತ್ಯಾದಿ ನಡೆದಾಗ ಫಲ ಇವನು ತಗೊಳ್ಳಾಗಿಲ್ಲ, ಅಲ್ಲೇ ಇರುತ್ತೆ ಫಲ, ಇವನು ತಗೊಳ್ಳಾಗಿಲ್ಲ, ಸಂಬಂಧಪಟ್ಟ ಮುಖ್ಯ ವ್ಯಕ್ತಿ ಅದನ್ನು ಕೊಡ್ತಾನೆ, ಹಾಗೆ ಇವನಿಸ್ಕೋಬೇಕೆ ಹೊರತು ಅಲ್ಲಿ ತಾನು ತಗೊಳ್ಳಾಗಿಲ್ಲ. ಎಲ್ಲರ ಅನುಭವದಲ್ಲಿ ಬಂದಂತ ಮಾತು, ತಾನು ತಗೊಳ್ಳ ಬ್ಯಾಂಕ್ನಲ್ಲಿ ದುಡ್ಡು ತಾನು ತಗೊಳ್ಳಾಗಿಲ್ಲ, ಚೆಕ್ ತಾನು ಕೊಡಬಹುದು, ಟೋಕನ್ ನಿಂತ್ಕೋಬಹುದು ಅಷ್ಟೇ ಹೊರತು ತಾನು ಕೈ ಹಾಕಿ ತಗೊಳ್ಳೋ ಸಾಧ್ಯತೆಯೇ ಇಲ್ಲ. ಹಿಂದೆ ಬಂದಿದೆ ಮಾಫಲ ಎಷ್ಟು ಕದಾಚಾರ ಅಂತ ಹೇಳಬೇಕಾದ್ರೆ ಅರ್ಥ ಹೇಳಿದ್ದಾರೆ ಈಗಾಗಲೇ. ಫಲವನ್ನ ಒಳ್ಳೆ ಫಲವನ್ನ ಕೇಳೋ ಅರ್ಹತೆ ನಮಗುಂಟು, ಕೆಟ್ಟ ಫಲವನ್ನು ಕೇಳಲೇಬಾರದು. ಒಳ್ಳೆ ಫಲವನ್ನು ಪ್ರಾರ್ಥಿಸಬಹುದೇ ಹೊರತು ತಗೊಳ್ಳೋ ಶಕ್ತಿ ಮಾತ್ರ ಯಾರಿಗೂ ಇಲ್ಲ, ತಗೊಳ್ಳೋ ಶಕ್ತಿ ಯಾರಿಗೂ ಇಲ್ಲ, ದೇವರು ಎಂದೆಂದೂ ಕೊಟ್ಟಿಲ್ಲ. ನಾ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ, ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಹಾಗಿದ್ರೆ ಇವತ್ತು ನಮಗೆ ಅನಿಸ್ತಿರೋದೇನು, ನಾನು ಮಾಡ್ತೇನೆ ಅಂತ ಅನಿಸ್ತಾ ಇದೆಯಲ್ಲ, ನಾನು ಕೊಡ್ತೇನೆ ಅನಿಸ್ತಾ ಇದೆಯಲ್ಲ, ಈ ಫಲವನ್ನು ನಾನೇ ಸ್ವೀಕಾರ ಮಾಡದೆ ಅನಿಸ್ತಾ ಇದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಸ್ವಭಾವ ಆತು ಪ್ರವರ್ತತೆ, ನಡೀತು ನಮಗೆ ಕಾಣಿಸ್ತಿರೋದೇನೋ ಕಾಣಿಸ್ತಿರೋದೇನೋ ನಾನು ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು, ನಿಜವಾಗಲೂ ಅದಲ್ಲ, ಸ್ವಭಾವ ಪ್ರವರ್ತತೆ. ಅನೇಕರ ಅರ್ಥ ಮಾಡಿ, 99 ಪಾಲು ಜನ ಅರ್ಥ ಬರು ಬೈ ನೇಚರ್ ಅದಾಗುತ್ತೆ ಅಂತ ಬರೆದು ಬಿಟ್ರೆ, ಸ್ವಭಾವ ಅಂದ್ರೆ ನೇಚರ್ ಅಂತ ಅರ್ಥ ಬರೆದು ಬಿಟ್ರೆ ಅಲ್ಲ. ಸ್ವಯಮೇ ಭವತಿ, ಸ್ವಯಮೇ ಭವತಿ ಇತಿ ಸ್ವಭಾವ ವಿಷ್ಣು ಆಚಾರ ಅರ್ಥ ಬರೀತಾರೆ. ಸ್ವಭಾವ ತನ್ನ ಅಸ್ತಿತ್ವವನ್ನು ತನ್ನ ಕೈಲೇ ಇಟ್ಕೊಂಡ ಒಬ್ಬೇ ಒಬ್ಬ ವ್ಯಕ್ತಿ ಅಂದ್ರೆ ಜಗತ್ತಲ್ಲಿ ಪರಮಾತ್ಮ ಒಬ್ಬನೇ, ಅವನನ್ನ ಸ್ವಭಾವ ಅಂತ ಕರೀತಾರೆ. ಸ್ವಭಾವ ಅಂದ್ರೆ ನಾರಾಯಣ ಅಂತ ಅರ್ಥ. ಅವನು ಮಾಡಿಸ್ತಾನೆ ಹೊರತು ನಾವು ಮಾಡೋದಲ್ಲ. ನಮಗೆ ಕಾಣಿಸ್ತಾ ಇದೆ ಅಂದ್ರೆ ಅದು ಭ್ರಾಂತಿ ಮಾತ್ರ. ಸ್ವಿಚ್ ಹಾಕಿದ ಕರೆಂಟ್ ಬಂದ್ಬಿಡ್ತು, ಓ ನೋಡಿದ್ಯಾ ಏನು ಬೇಕಾಗಿಲ್ಲ, ಸ್ವಿಚ್ ಹಾಕಿದ್ರೆ ಕರೆಂಟ್ ಬರುತ್ತಷ್ಟೇ, ವೈರಿಂಗೇ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಹಾಗೋ ಹಾಕಿ. ಅಲ್ಲಿ ಕರೆಂಟ್ ಬಂದಿದ್ದು ಸ್ವಿಚ್ ಹಾಕಿದ ಮಾತ್ರಕ್ಕೆ ಬರಲಿಲ್ಲ, ಎಲ್ಲ ಇದೆ ಸ್ವಿಚ್ ಹಾಕಿದ ನಿಮಿತ್ತ ಅಷ್ಟೇ. ಇವತ್ತು ನಾವು ಅಂದ್ಕೊಂಡ ಕೆಲಸ ಆಗುತ್ತಲ್ಲ, ಅದು ನಾವು ಅಂದ್ಕೊಂಡಿದ್ದು ಕೆಲಸ ಆಗಿದ್ದಲ್ಲ, ದೇವರು ಅಂದ್ಕೊಂಡಿದ್ದು ಕೆಲಸ ಆಗಿದೆ, ನಾವು ನಿಮಿತ್ತ ಮಾತ್ರ ಅಷ್ಟೇ. ಇದನ್ನು ಮರೆತು ಬಿಟ್ಟು ಏನ್ ಮಾಡ್ತೇವೆ ಅನ್ನೋ, ನಾವೇ ಮಾಡ್ಕೊಂಡ್ವಿ ಅಂತ ಹೇಳುತ್ತೆ, ನಾವೇ ಮಾಡ್ಕೊಂಡ್ವಿ, ಇದು ತಪ್ಪು ಅನುಭವ ಅಂತ ಹೇಳಿ. ಹಾಗಿದ್ರೆ ಸ್ವಿಚ್ ಹಾಕಿದ್ದು ಕರೆಂಟ್ ಬಂತಲ್ಲ ಅಂತ ಕೇಳಿದ್ರೆ, ತಪ್ಪು, ಅಲ್ಲಿ ಕರೆಂಟ್ ಇದೆ, ನೀನು ಹಾಕಿದ್ದು ನೆಪ ಆಯ್ತಷ್ಟೇ, ನೀನು ಹಾಕಿದ್ದ ನೆಪನೇ ಹೊರತು ಸ್ವಿಚ್ ಹಾಕಿದ್ ಮಾತ್ರ ಕರೆಂಟ್ ಬರೋದಾಗಿದ್ರೆ ವೈರಿಂಗ್ ಎಲ್ಲ ಬರೀ ಸ್ವಿಚ್ ಮಾತ್ರ ಹಾಕೊಂಡ್ರೆ ಸಾಕಾಗ್ತಿತ್ತಷ್ಟೆ. ಮತ್ತೆ ಆ ರೀತಿ ಜಗತ್ತಲ್ಲಿ ಒಬ್ಬನು ಮಾಡಿಲ್ಲ, ಇದು ವಿಶೇಷ. ಜಗತ್ತಲ್ಲಿ ಎಂತೆಂಥವನು ಕೂಡ ಬರೀ ಸ್ವಿಚ್ ಹಾಕ್ಬಿಡಯ್ಯ, ಯಾರ್ದ ಮನೆಗೆ ಹೋದಾಗ ಹೀಗಾಗಿತ್ತು, ಸುಮ್ಸುಮ್ಮನೆ ವೈರಿಂಗ್ ವೇಸ್ಟ್ ಮಾಡಬೇಡ ಅಂತ ಹೇಳಿ ಹೇಳಿದಾಗ ಒಬ್ಬೊಬ್ಬನೂ ಇಲ್ಲ. ಇದ್ರೆ ಅವನು ಆಸ್ಪತ್ರೆಯಲ್ಲಿ ಇರ್ತಾರೆ ಹೊರತು ಮನೆಯಲ್ಲಿ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರುಚಾಸ್ಪತ್ರೆಯಲ್ಲಿ ಇರ್ಬೋದೇ ಹೊರತು ನಿತ್ಯ ಜೀವನದಲ್ಲಿ ಮಾಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನ ಕಾರಣ ಅಲ್ಲೇ ಸ್ವಿಚ್ ಹಾಕಿರುವಂತಲ್ಲ, ಬಂದು ಕರೆಂಟ್ ಇತ್ತು ಮಾರಾಯ ತಾನೇ ಹೇಳ್ಬಿಡ್ತಾನೆ, ಕರೆಂಟ್ ಇತ್ತು ಮಾರಾಯ ಅನ್ಕೊಂಡಿದ್ದಾಯ್ತಲ್ಲ ಅಂದ್ರೆ ದೇವರು ಸಂಕಲ್ಪ ಮಾರಾಯ ಅಂದ್ರೆ ಮುಗಿಯುತ್ತೆ. ನಾವು ಎಲ್ಲೆಲ್ಲಿ ನಾವು ಯಶಸ್ವಿ ಆದಂತೆ ಕಾಣುತ್ತೆ, ಅದು ದೇವರು ಅಂದ್ಕೊಂಡು ನಿನ್ನ ಸಂಕಲ್ಪ ಅನುಸಾರ ಮಾಡು. ದೇವರು ನಾವು ದೇವರ ಸಂಕಲ್ಪದ ನಡೆಯುತ್ತೆ ಹೊರತು ಪ್ರತಿಯೊಂದು ಕಾರ್ಯ ಎಷ್ಟು ಸುಲಭ ಚಿಂತನೆ ಆಯ್ತು. ಈಗ ನಾವು ಅಂದ್ಕೊಂಡಿದ್ದಾಯ್ತೋ ನಾವು ಅಂದ್ಕೊಂಡಿದ್ದಾಗಿದ್ದಲ್ಲ, ದೇವರ ಮನಸ್ಸಿಗೆ ಬಂದಿತ್ತು, ನಮ್ಮ ಮೂಲಕ ಮಾಡಿಸಿ ನಿಮಗೆ ಪುಣ್ಯ ಕೊಟ್ಟಿದ್ದಾನೆ ಹೊರತು ನಾವು ಮಾಡ್ಕೊಂಡಿದ್ದಲ್ಲ. ಕೆಲಸ ಆಗಲಿಲ್ಲ, ದೇವರ ಮನಸ್ಸಿ ಬರಲಿಲ್ಲ, ಕೆಲಸ ಆಗಲಿಲ್ಲ ಅಷ್ಟೇ ಹೊರತು ಸ್ಪಷ್ಟ ಅರ್ಥ. ನಮ್ಮ ನಿತ್ಯ ಜೀವನದಲ್ಲಿ ಇದು ಗೊತ್ತಾದರೆ ದೇವರನ್ನು ಹುಡುಕೋದು, ದೇವರನ್ನು ತಿಳ್ಕೊಡೋದು ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡೋದು. ಪ್ರತಿ ಕ್ಷಣದಲ್ಲೂ ಕೂಡ ಆ ಭಾವನೆ ಬರುತ್ತೆ, ಈ ವಸ್ತುನ ಹಿಡ್ಕೋತೇನೆ ಅಂತ ತಿಳ್ಕೊಂಡೆ. ಅಲ್ಲಿ ಕಾರಣ ದೇವರಿಗೆ ಸಂಕಲ್ಪ ಇದೆ, ಆಯಿತು ಸಾಧ್ಯ, ಹೊರತಿಲ್ಲದ ಹೋದ್ರೆ ಆ ಕೈ ಹಾಗೆ ನಿಂತು ಬಿಡಬಹುದು, ಹಾಗೇನೆ ಮುಂದಕ್ಕೆ ಹೋಗೋ ಸಂಭವನೇ ಇಲ್ಲ ಅಂತ ಹೇಳಿದ್ದ. ಮುಂದಕ್ಕೆ ಹೋಗೋ ಸಂಭವನೇ ಇಲ್ಲ. ಎಷ್ಟೋ ಜನ ಹೇಗೆ ಸಾಯ್ತಾರ ಗೊತ್ತಾ? ಅಂದ್ರೆ ಸಾಯ ಉದ್ದೇಶ ಇದ್ದಿದ್ರೆ, ಮೊನ್ನೆ ಹೇಳಿದೆ, ಅವ್ರು ಹೇಳಿದ್ರು ಪಾಪ ಯಾರೋ ತಮ್ಮ ಗಂಡ ಪಾಪ ದೋಸೆ ತಿಂತಿದ್ರು, ಒಂದು ದೋಸೆ ತಿಂದ್ರು, ಇನ್ನೊಂದು ದೋಸೆ ತಗೊಂಡ್ ಬಾ ಅಂತ ಹೇಳಿದ್ರು, ಅದು ತಗೊಳ್ಳೋ ಹೊತ್ತಿಗೆ ಹೋಗ್ಬಿಟ್ಟಿದ್ರು ಆಗ್ಲಿ ಅಂತ ಹೇಳ್ತಾ. ದೋಸೆ ಬರೋ ಹೊತ್ತಿಗೆ ಅವ್ರು ಹೋಗಿ ಆಗಿತ್ತು ಅಷ್ಟೊತ್ತಿಗೆ, ಅವನು ಹೋಗೋದು ಗೊತ್ತಿ ತಾರು ಇಷ್ಟಪಟ್ಟು ಹೋಗಕ್ಕೆ ಸಾಧ್ಯ ಇತ್ತ. ತಗೊಂಡು ಬಾ ಅಂತ ಹೇಳಿದ ವ್ಯಕ್ತಿ ತಯೋ ಸಂಕಲ್ಪ ಮಾಡಿದ್ದಾನೆ, ಪಾಪ ತಿನ್ನೋ ಸಂಕಲ್ಪನೂ ಮಾಡಿದ್ದಾನೆ, ಯಾವುದು ಆಗದಿಲ್ಲ ಹೋಗಿದ್ದಾಯ್ತೆ ಹೊರತು ಇವನ ಸಂಕಲ್ಪದ್ದು ನಡೆದಿಲ್ಲ. ಅದು ಒಂದು, ಅವನು ಇಷ್ಟಪಟ್ಟು ಆಗಿಲ್ಲ. ಇಷ್ಟಪಟ್ಟು ಮನುಷ್ಯ ಏನ್ ಮಾಡ್ತಾನೋ ಬಿಡ್ತಾನೋ, ಸಾಯ್ಲಕ್ಕಂತೂ ಸಾಧ್ಯ ಇಲ್ವಲ್ಲ, ಇಷ್ಟಪಟ್ಟು ಸಾಯ್ಲಕ್ಕಂತೂ ಸಾಧ್ಯ ಇಲ್ಲ. ಎಂತೆಂಥ ಪ್ರೋಗ್ರಾಮ್ ಹಾಕೊಂಡು ಸತ್ತು ಹೋಗ್ಬಿಡ್ತಾನೆ ಪಾಪ ಮನುಷ್ಯ. ಏನ್ ತೋರಿಸುತ್ತಾಗ ಅವನ ಕೈಯಲ್ಲಿ ಇಲ್ಲ ಅಂತ ಸ್ಪಷ್ಟ ಅರ್ಥ ಆಯ್ತು, ಅವನ ಕೈಯಲ್ಲಿ ಇಲ್ಲ. ಅದೇ ಎಲ್ಲ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಎಲ್ಲೆಲ್ಲೂ ಅದಿಲ್ಲ. ದೊಡ್ಡ ಮಿಷನ್ ವರ್ಕ್ ಆಗಲಿಕ್ಕೆ, ಫ್ಯಾಕ್ಟ್ರಿಯಲ್ಲಿ ಮಿಷನ್ ವರ್ಕ್ ಆಗಲಿಕ್ಕೆ ಕರೆಂಟ್ ಆಗಬೇಕು, ಸಣ್ಣ ಬೆಡ್ ಲೈಟ್ ಇರಲಿಕ್ಕೂ ಕರೆಂಟ್ ಬೇಕು, ಬೆಡ್ ಲೈಟ್ಗೂ ಕರೆಂಟ್ ಬೇಕು, ದೊಡ್ಡ ಫ್ಯಾಕ್ಟ್ರಿಗೂ ಕರೆಂಟ್ ಬೇಕು. ಅದಕ್ಕೆ ಮನುಷ್ಯ ರೆಪ್ಪೆ ತೆಗಲಿಕ್ಕೂ ದೇವ್ರ ದಯ ಬೇಕು, ಹಾರ್ಲಕ್ಕೂ ದೇವ್ರ ದಯ ಬೇಕು. ಇವತ್ತು ಅವೇ ತಿಳ್ಕೊ ದೊಡ್ಡ ದೊಡ್ಡಕ್ಕೆ ಮಾತ್ರ ದೇವ್ರ ದಯ ಬೇಕು, ಸಣ್ಣದಕ್ಕೆ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಸಣ್ಣದನ್ನು ದೇವ್ರು ಬೇಕಾಗಿಲ್ಲ, ಯು ಕ್ಯಾನ್ ಮ್ಯಾನೇಜ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆಗೋದಿಲ್ಲ, ಏನನ್ನೂ ಮಾಡಲಿಕ್ಕಾಗೋದಿಲ್ಲ, ಕಣ್ಣು ತೆಗಿಲಿಕ್ಕಾಗೋದಿಲ್ಲ. ಪಡೆಗಾಲದವರು ಯಾರೋ ಬಂದು ನಾನಾಸಿ ಮಹಮ್ಮತ್ತು ಬರ್ತಾರಂತ, ಏನು ಕಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ಅವನಿಗೆ, ಕಣ್ಣು ತೆಗೆದ್ರೆ ಮುಚ್ಚಲಕ್ಕಾಗೋದಿಲ್ಲ, ಈ ಕಡೆ ತಿರುಗಿಸಕ್ಕಾಗೋದಿಲ್ಲ ಕಣ್ಣನ್ನು. ಇದು ನೋಡಿದರೆ ನಮ್ಮ ಅಸ್ವಾತಂತ್ರ್ಯ ಎದ್ದು ಕಾಣುತ್ತೆ. ನಾವು ಯಾವಾಗಲಿರೋದು ಹಾಗೇನೆ, ಯಾವಾಗಲಿರೋದು ಹಾಗೇನೆ. ಆದರೆ ಫುಟ್ಬಾಲ್ ದಪ್ಪ ಅಂದ್ರೆ ಸುಮ್ಮನೆ ಬಿದ್ದಿರುತ್ತೆ ಅಷ್ಟೇ, ಗಾಳಿ ಹೊಡೆದಾಗ ಸಂಚಾರ ಶುರುವಾಗುತ್ತೆ, ಗಾಳಿ ಏನು ಹಾರಾಡ್ತಿರುತ್ತೆ, ತೆಗೆದ್ರೆ ತಪ್ಪ ಅಂತ ಬಿದ್ದುಬಿಡುತ್ತೆ. ಮತ್ತೆ ಸ್ವಲ್ಪ ಏಳು ಮೇಲಕ್ಕೆ ಅಂದರೆ ಎಷ್ಟೆಷ್ಟು ಹೇಳೋದಿಲ್ಲ, ಅಲ್ಲೇ ಕೂತಿರುತ್ತೆ, ಒಂದು ಎರಡಡಿ ಹೇಳು, ಒಂದಡಿ ಹೇಳು, ಏನಿಲ್ಲ. ಆದರೆ ಗಾಳಿ ಇದ್ದಾಗ ಮಾತ್ರ ಬಿಟ್ಟು ಹರ್ರ ಅಂತ ಹೋಗುತ್ತೆ. ಅದು ಗಾಳಿಯಿಂದ ಎಷ್ಟು ಬದಲಾವಣೆ ಆಗುತ್ತಲ್ಲ, ದೇವರು ಒಳಗಿದ್ದಾಗ ಆಗೋ ರೀತಿನೇ ಬೇರೆ. ಇವು ಅಂತಃಪ್ರವೇಶ, ಅದನ್ನೇ ಧ್ರುವ ರಾಜ ಸಾಕ್ಷಾತ್ಕಾರ ಮಾಡಿಕೊಡುತ್ತಾನೆ. ಇವು ಅಂತಃಪ್ರವೇಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಆ ಶೃಣ್ವನ್ ಗಚ್ಚ ಎಂಬ ಶೋಕಕ್ಕೂ ಇದಕ್ಕಿರೋ ಸಂಬಂಧ ನೋಡಿಕೊಂಡ್ರೆ ಏನು ತಿಳ್ಕೋಬೇಕು ಅಂತ ಭಗವಂತ ಹೇಳಿದ. ಧ್ರುವ ಅದರ ಸಾಕ್ಷಾತ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಅನುಭವಿಸಿಯ ಮಾತನ್ನಾಡ್ತಾನೆ, ಎಲ್ಲವೂ ದೇವರ ದಯ. ಇನ್ನು ಮುಂದೆ ಈ ರೀತಿಯಾಗಿ ಬದುಕಿದರೆ ಅದು ನಿಜವಾದ ಬದುಕು. ನಿಜವಾದ ಪ್ರವರ್ತನ ಮಾಡೋ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಏನದಿನ ತೃಣಮಪಿ ನಚದ, ಭಗವದ್ ಅನುಗ್ರಹ ಇಲ್ಲದೆ ಹೋದರೆ ಒಂದು ಹುಲ್ಲು ಕಡ್ಡಿ ಅಡಗಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಸಿದ್ಧಾಂತ. ಆಗ ಪ್ರಶ್ನೆ ಬಂತು, ಇಷ್ಟು ಅದಕ್ಕಿನ್ನೂ ತುಂಬಾ ಅರ್ಥ ಉಂಟು, ಮುಂದೆ ಪ್ರಸಂಗ ಬಂದ ನೋಡಬಹುದು. ಆಗ ಒಂದು ಯೋಚನೆ ಬಂತು, ದೇವರು ಹೀಗೆಲ್ಲ ಮಾಡಿಸ್ತಾನೆ ಅಂತ ಹೇಳೋದಾದ್ರೆ ಹಾಗಿದ್ದರೆ ಎಲ್ಲ ಪುಣ್ಯ ಪಾಪ ಪರಮಾತ್ಮನಿಗೆ ಅಂತ ಆಯ್ತಲ್ಲ ಅಂತ ಹೊಸ ಸಮಸ್ಯೆ. ಸದ್ಯ ನಾವು ಏನೋ ತಿಳ್ಕೊಂಡಿದ್ವಿ, ಏನೋ ಈರುಳ್ಳಿ ತಿಂದ್ಬಿಟ್ಟು ನಾನೇ ತಿಂದಿ ಅಂತ ತಿಳ್ಕೊಂಡಿದ್ದೆ, ಸದ್ಯ ದೇವರು ತಿನ್ನಿಷ್ಟ ಪಾಪ ಎಲ್ಲ ಅವನಿಗೆ ಅಂತ ಹೇಳಿದ್ದೆ. ಸದ್ಯ ನಾನು ತಿಂದು ದೇವರು ತಿನ್ನಿಷ್ಟ ಪಾಪ, ಅಂದ್ರೆ ದೇವರು ಪರಮ ಪಾಪಿ ಆಗ್ಬೇಕು ಇವರು ಲೆಕ್ಕದೊಳಗೆ, ಇವರು ಪರಮ ಪಾಪಿ ಆಗಬೇಕು. ಯಾವಾಗಲೂ ಲೋಕದೊಳಗೆ ಏನಿದೆ ಗೊತ್ತಾ, ಕೊಲೆ ಮಾಡಿದವನಿಗೆ ಎಷ್ಟು ಶಿಕ್ಷೆ ಕೊಡ್ತಾರೋ ಕೊಲೆ ಮಾಡಿಸ್ತವನಿಗೆ ಜಾಸ್ತಿ ಕೊಡ್ತಾರೆ. ಒಮ್ಮೆ ಕಳ್ಳ ಸಿಕ್ಕಿಬಿಡ್ತಾರೆ ಕೊಲೆಗಾರ, ಅವ್ರು ಹೇಳ್ತಾರೆ ನಾನು ಮಾಡಿದ್ದಾರೆ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಹೇಳ್ಬಿಡ್ತಾರೆ. ಇನ್ನು 7 ವರ್ಷ 8 ವರ್ಷ ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ